ದಾಮೋದರ ಸ್ತೋತ್ರ ಅತ್ಯಂತ ವಿಹಿತವಾದಂತಹ ಸ್ತೋತ್ರ. ಅದರಲ್ಲೂ ಸಹ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ದೀಪವನ್ನು ಹಚ್ಚಿಟ್ಟು ಈ ಸ್ತೋತ್ರ ಹೇಳ್ತಕ್ಕಂಥದ್ದು ಶಾಸ್ತ್ರದ ವಿಧಿವಿಧಾನಗಳಲ್ಲಿ ಒಂದು. ಆ ದೃಷ್ಟಿಯಿಂದ ಬಹಳ ಸುಲಭವಾಗಿರೋದು, ಒಳ್ಳೆ ರಾಗಬದ್ಧವಾಗಿರೋದಕ್ಕೆ ಬರತಕ್ಕಂಥದ್ದು, ಪುರಾಣದಲ್ಲಿ ಬಂದಿರೋದು, ಅತ್ಯಂತ ಪುಣ್ಯಕರವಾದದ್ದು. ಆ ದೃಷ್ಟಿಯಲ್ಲಿ ಅದನ್ನ ಇಲ್ಲಿ ಹೇಳಿದ ಪ್ರತಿ ಸ್ತೋತ್ರವನ್ನು ಕೂಡ ಮನೆಯಲ್ಲಿ ಒಂದು 10-10 ಓದಿದರೆ ನಿಮಗೆ ಖಂಡಿತ ಬಾಯಿ ಬರುತ್ತೆ, ಆದರೆ ನಿಮ್ಮ ಉಪಯೋಗ ಬಹಳಷ್ಟು ಗೊತ್ತಾಗುತ್ತೆ. ಸಂಸ್ಕೃತದ ಪರಿಚಯ ಮತ್ತು ಭಕ್ತಿಯಿಂದ ಇರತಕ್ಕಂಥ ಮನೋಭಾವ, ಅನೇಕ ಸಂಕಷ್ಟಗಳಲ್ಲಿ ಅದರ ಪರಿಹಾರ ಕಾಣತಕ್ಕಂಥ ಉಪಾಯ ಎಲ್ಲ ಸ್ತೋತ್ರಗಳಲ್ಲಿರೋದ್ರಿಂದ ಬಹಳ ಶ್ರದ್ಧೆಯಿಂದ ಇದನ್ನು ಮಾಡಬೇಕು. ಈ ಸ್ತೋತ್ರ ಕೂಡ ಗಂಡಸರು ಹೆಂಗಸರು ಎಲ್ಲ ಹೇಳಬಹುದಾದ ಸ್ತೋತ್ರ, ಅದೊಂದು ವಿಶೇಷ. ಕೆಲವು ಸ್ತೋತ್ರಗಳನ್ನ ಗಂಡಸರು ಮಾತ್ರ ಹೇಳಬೇಕಾಗತ್ತೆ, ಇದಾಗಲ್ಲ. ಇಲ್ಲಿ ಹೇಳ್ಕೊಡೋ ಎಲ್ಲ ಸ್ತೋತ್ರಗಳು ಹಾಗೆ ಇಲ್ಲಿ ಹಾಕೊಂಡಿರೋ ಪ್ರತಿ ಸ್ತೋತ್ರವೂ ಕೂಡ ಎಲ್ಲರೂ ಹೇಳಬಹುದು. ಆ ದೃಷ್ಟಿಯಿಂದ ಎಲ್ಲರೂ ಸಹ ಅದನ್ನ ಅಭ್ಯಾಸ ಮಾಡಬೇಕು. ಮತ್ಸ್ಯಾಕೃತಿ ಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ ಕಾಂಚನ ಲೋಚನ ನರಹರಿ ರೂಪ ಪುಷ್ಟ ಹಿರಣ್ಯಕ ಭಂಜನ ಜಯ ಭೋ ಜಯ ಜಯ ವಾಮನ ಬಲಿವಿಧ್ವಂಸಿನ್ ದುಷ್ಟಕುಲಾಂತಕ ಭಗವ ರೂಪ ಜಯ ವಿಗ್ರವ ಸತ್ಸುತ ವಿಧ್ವಂಸಿನ್ ಜಯ ಸಂಸಾರೇ ಯದುಕುಲ ತಿಲಕ ಜಯ ವೃಂದಾವನ ಚರ ದೇವೇಶ ದೇವಕಿ ನಂದನ ನಂದ ಕುಮಾರ ಜಯ ಗೋವರ್ಧನ ಧರ ತ್ವತ್ಸಾರೇ ಧೇನುಕ ಭಂಜನ ಜಯ ಕಂಸಾರೇ ರುಕ್ಮಿಣಿ ನಾಯಕ ಜಯ ಗೋವಿಂದ ಸತ್ಯಾವಲ್ಲಭ ಪಾಂಡವ ಬಂಧೋ ಖಗವರ ವಾಹನ ಜಯ ಪೀಠಾರೇ ಜಯ ಮುರಭಂಜನ ಪಾರ್ಥ ಸಖೇತ್ವಂ ಭೌಮ ವಿನಾಶಕ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇವೇಶ ಶುಭಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ ಭೂಮಿ ವರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವರಿಣ್ಯ ವಿಧಿ ಭವ ಮುಖಸುರ ಸತತ ಸುವಂದಿತ ಸಚ್ಚರಣಾಂಬುಜ ಕಂಜತು ನೇತ್ರ ಸಕಲ ಸುರಾಸುರ ನಿಗ್ರಹಕಾರಿನ್ ಭೂತ ನಿವಾರಣ ಜಯ ದೇವೇಶ ಯದ್ಭೂ ವಿಭ್ರಮ ಮಾತ್ರಾರ್ಥಿತಂ ಆಕಮಲಾತನ ಶಂಭು ವಿಪಾದ್ಯಂ ದೃಷ್ಟಿಸ್ಥಿತಿಲಯ ಮೃಚ್ಛತಿ ಸರ್ವಂ ಚಿರಚರ ವಲ್ಲಭ ಸತ್ವಂ ಜಯಭೋ ಜಯ ಯಮಲಾರ್ಜುನ ಭಂಜನ ಮೂರ್ತಿ ಜಯ ಗೋಪೀ ಕುಚ ಕುಂಕುಮಂಕಿತಾಂಗ ಪಾಂಚಾಲಿ ಪರಿಪಾಲನ ಜಯ ಭೋ ಜಯ ಗೋಪೀ ಜನರಂಜನ ಜಯ ಭೋ ಜಯ ರಾಸೋತ್ಸವ ರಥಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ಹರಣಾನ್ನವನೀತಕ್ಕ ಸುರೇಶ ಬಾಲಕ್ರೀಡನ ಪರ ಜಯ ಭೋತ್ವಂ ಮುನಿವರ ವಂದಿತ ಪದ ಪದ್ಮೇಶ ಕಾಳಿಯ ಮಣಿಮಣ ಮರ್ದನ ಜಯ ಭೋ ನಿಜಪತ್ನ್ಯರ್ಪಿತ ಮತ್ಸಿ ವಿಭೋನ್ನಂ ಶ್ರೀರಾಂಬುಜಿಕೃತ ನಿರಯನ ದೇವಾ ವರದ ಮಹಾಬಲ ಜಯ ಜಯ ಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಜಯ ಯುಗಕೃತ ದುರ್ಜನ ವಿಧ್ವಂಸಿನ್ ಜಯ ಜಯ ಭೋ ಜಯ ಜಯ ವಿಶ್ವಾತ್ಮನ್ ಇತಿ ಮಂತ್ರಂ ಪಠನ್ನೇವ ಕುರಿಯಾನ್ ನೀರಾಜನಂ ಬುಧಃ ಘಟಿಕಾದ್ವಯಶಿಷ್ಟಾಯಾಂ ಸ್ನಾನಂ ಕುರಿಯಾದ್ ಯಥಾ ವಿಧಿ ಅನ್ಯಥಾ ನರಕಂ ಯಾತಿ ಯಾವರಿಂದ್ರಾಶ್ಚತುರ್ದಶ ಇತಿ ಶ್ರೀ ಕಾರ್ತಿಕ ದಾಮೋದರ ಸ್ತೋತ್ರಂ ಕೃಷ್ಣಾರ್ಪಣ. ಇದರ ದಶಾವತಾರ ಸ್ತುತಿ ಮುಖ್ಯವಾಗಿ ಕೃಷ್ಣ ಸ್ತೋತ್ರ. ದಾಮೋದರ ಅಂದ್ರೆ ಕೃಷ್ಣ, ಕಾರ್ತಿಕ ಮಾಸಕ್ಕೆ ನಿಯಾಮಕ ಭಗವದ್ ರೂಪ ದಾಮೋದರ, ದಾಮೋದರ ಕೃಷ್ಣ. ಆದ್ದರಿಂದ ವಿಶೇಷವಾಗಿ ಕೃಷ್ಣರೂಪದ ಸ್ತೋತ್ರ ಮತ್ತು ಒಟ್ಟಾಗಿ ದಶಾವತಾರ ಸ್ತೋತ್ರ ಎರಡು ಬಂದಿರೋದ್ರಿಂದ ದಶಾವತಾರ ಸ್ತೋತ್ರವನ್ನಾಗಿ ಉಪಯೋಗಿಸಬಹುದು, ಕೃಷ್ಣ ಸ್ತೋತ್ರವನ್ನಾಗಿ ಉಪಯೋಗಿಸಬಹುದು. ಈ ಮಂತ್ರವನ್ನು ಹೇಳ್ತಾನೆ, ಬೆಳಗಿನ ಜಾವ ದೇವರಿಗೆ ದೀಪ ಹಚ್ಚಿಟ್ಟು ನಿರಾಜನ ಆರತಿ ಮಾಡಬೇಕು ಅನ್ನೋದು ಇದರ ವಿಶೇಷ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯಚ್ಚಿಲ ಶಕ್ತಿ ಸರಸ್ವತಾಂ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂದತಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವದ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಯೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಸಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಪಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜ ಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಚನ ದಿವಸ ಅತ್ಯಂತ ಉಪಯುಕ್ತವಾದಂತಹ ವಿಚಾರದ ಬಗ್ಗೆ ಈ ಕಾರ್ಯಕ್ರಮ ಇದೆ. ಸ್ಪಿರಿಚುಯಲ್ ಅಂಡ್ ಮೆಡಿಕಲ್ ಬೆನಿಫಿಟ್ ಫ್ರಮ್ ಸ್ಪಿರಿಚುಯಲ್ ಸಂಧಿ. ನಮ್ಮ ನಿತ್ಯ ನೈಮಿತ್ತಕವಾದಂತಹ ಧಾರ್ಮಿಕ ಕಾರ್ಯಗಳಿಂದ ಬದುಕತಕ್ಕಂತಹ ಆಧ್ಯಾತ್ಮಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಯೋಜನ ಏನು ಅನ್ನೋದು ಇದರ ಮುಖ್ಯವಾದ ವಿಚಾರ. ಸಾಮಾನ್ಯವಾಗಿ ಇದಕ್ಕೆಲ್ಲ ಜನ ಕೇಳಿದರೆ ಕೊಡೋ ಉತ್ತರ ಪ್ರಯೋಜನ ಇಲ್ಲ ಅಂತಾನೆ ಅವರು ಕೊಡೋ ಉತ್ತರ. ಆರೋಗ್ಯಕ್ಕೂ ಪ್ರಯೋಜನ ಇಲ್ಲ, ಆಧ್ಯಾತ್ಮಕ್ಕೂ ಪ್ರಯೋಜನ ಇಲ್ಲ ಅನ್ನೋದೇ ಜನ ಮಾಡಿಕೊಂಡಿರೋ ತೀರ್ಮಾನ. ಹೆಚ್ಚು ಕಡೆ ಅದರ ಬಗ್ಗೆ ಪ್ರಶ್ನೆ ಇದ್ರೂ ಎಷ್ಟೋ ಚೆನ್ನಾಗಿರೋದು, ಪ್ರಶ್ನೆ ಇಟ್ಕೊಂಡಿಲ್ಲ, ಇಲ್ಲಾದ ತೀರ್ಮಾನ ಮಾಡಿಕೊಂಡಿರ್ತಾರೆ. ವಸ್ತುಸ್ಥಿತಿಯಲ್ಲಿ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಕಾರ್ಯಗಳಿಂದ ಆಧ್ಯಾತ್ಮಿಕವಾದದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಿದ್ದು ಆರೋಗ್ಯಕರವಾದದ್ದು ಎರಡು ವಿಧವಾದ ಪ್ರಯೋಜನವನ್ನ ಬರೀ ಇದೆಯಲ್ಲ, ಸ್ವಲ್ಪ ಇದೆಯಲ್ಲ, ತುಂಬಾ ಇದೆ ಎಂಬುದು ಇದರ ವೈಶಿಷ್ಟ್ಯ. ಅತ್ಯಂತ ಹೆಚ್ಚಿನ ಪ್ರಯೋಜನ ಇದೆ. ದೇಹಕ್ಕೆ ಆರೋಗ್ಯ ಬೇಕು, ಸಾಧನೆಗೆ ಮನಸ್ಸು ಸರಿ ಇರಬೇಕು, ಅದನ್ನೇ ಅಧ್ಯಾತ್ಮ ಅಂತ ಕರೆಯೋದು. ಮತ್ತು ದೇಹದ ಆರೋಗ್ಯದ ಬಗ್ಗೆ ನಮ್ಮ ಲೌಕಿಕವಾಗಿರ್ತಕ್ಕಂಥ ಯಾವುದೇ ವ್ಯಾಯಾಮವಾಗಲಿ ಯೋಗಾಸನಗಳಾಗಲಿ ದೇಹದ ಬಗ್ಗೆ ಮಾತ್ರ ಗಮನ ಕೊಡುತ್ತೆ ಹೊರತು ಮನಸ್ಸಿನ ಬಗ್ಗೆ ಅಲ್ಲ. ಆದರೆ ನಮ್ಮ ನಿತ್ಯ ನೈಮಿತ್ತಿಕವಾದ ಕಾರ್ಯಗಳೆಲ್ಲ ಎಲ್ಲ ವಿಧವಾದಂಥ ಅದಕ್ಕೆ ಸರ್ವಾಂಗೀಣ ಪ್ರಗತಿಗೆ ಸಾಧನ. ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಕಾರಣ ಆಗಬೇಕು ಮತ್ತು ದೇಹದ ಆರೋಗ್ಯಕ್ಕೆ ವಿಶೇಷವಾಗಿ ಪುಷ್ಟಿ ಕೊಡಬೇಕು. ಜನರು ಏನ್ ಮಾಡಿರ್ತಾರೆ, ಏಕಾದಶಿ ಉಪವಾಸ ನೋಡಿದ್ರೆ ಆರೋಗ್ಯ ಹೋಗುತ್ತೆ ಈ ಥರ ಯೋಚನೆ ಮಾಡ್ತಾರೆ. ಮನುಷ್ಯ ದುರ್ಬಲನಾಗ್ತಾನೆ, ಶಕ್ತಿ ಕಳ್ಕೊತಾನೆ, ಹೀಗೆ ಯೋಚನೆ ಮಾಡ್ತಾರೆ. ತಪ್ಪು. ಅದರ ಒಂದು ಮುಖ ಹೊರಗಿನ ಮುಖ ಮಾತ್ರ ನೋಡ್ತಾರೆ, ಸಮಗ್ರ ನೋಡೋದಿಲ್ಲ. ಅದರ ನೋಡಿದಾಗ ನಮಗೆ ಅರ್ಥ ಗೊತ್ತಾಗುತ್ತೆ. ಮೊದಲಿಗೆ ನಾವು ಒಂದು ವಿಷಯ ಭಾವಿಸಬೇಕು. ಇವತ್ತು ನಿತ್ಯ ನೈಮಿತ್ತಿಕವಾದಂತಹ ಧರ್ಮ ಕಾರ್ಯಗಳು ಅಂತ ಹೇಳಿದ್ರೆ, ಇವತ್ತು ಅನೇಕ ಜನಗಳು ತಪ್ಪು ತಿಳಿದಕ್ಕೊಂದು ಕಾರಣ ಅಂದ್ರೆ, ಕೆಲವರು ಏನೋ ಮಾಡ್ತಾ ಇರ್ತಾರೆ, ಅದು ಧರ್ಮ ಕಾರ್ಯ ಅಂತ ತಿಳ್ಕೊಳ್ತಾರೆ. ಅದು ಆಗಿರೋದಿಲ್ಲ, ಅದರಿಂದ ಪ್ರಯೋಜನ ಸಿಗೋದಿಲ್ಲ. ಎಲ್ಲ ಧರ್ಮ ಕಾರ್ಯಗಳು ಹೇಗೆ ಅಂತ ಹೇಳಿ ಭಾವಿಸಿ ಅದರ ಬಗ್ಗೆ ತಪ್ಪು ಅಭಿಪ್ರಾಯ ಅಂತ ತಪ್ಪದು. ಮೊದಲು ಯಾವುದೇ ಒಂದು ನಿತ್ಯ ನೈಮಿತ್ತಿಕವಾದಂತಹ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಆಕರ ಗ್ರಂಥಗಳು ಮೂಲತಃ ಧರ್ಮಶಾಸ್ತ್ರ, ಅದನ್ನು ಮರಿಬಾರ್ದು. ಧರ್ಮಶಾಸ್ತ್ರಗಳೇ ನಡೆಯುತ್ತೆ, ಅದರ ಆಧಾರದ ಮೇಲೆ ಏನು ಬಂದಿರುತ್ತೆ ಅದನ್ನು ನಾವು ನಿತ್ಯ ನೈಮಿತ್ತಿಕ ಕರ್ಮ ಅಂತ ಕರಿತೇವೆ ಹೊರತು ಮತ್ತೆ ಯಾರನ್ನು ತೋಚಿದ್ದೆಲ್ಲ ಮಾಡಿ ಜಾಗಿ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇವರಿಗೆ ಭಾರಿ ದೊಡ್ಡ ಧರ್ಮ ಅನೇಕರಿಗೆ ಆ ದೃಷ್ಟಿಯಲ್ಲಿ ಅದು ಅಲ್ಲ. ಇವತ್ತು ಶಾಸ್ತ್ರದಲ್ಲಿ ಹೇಳಿರಬೇಕು ಅಂತ ಶಾಸ್ತ್ರಗಳು ಅತ್ಯಂತ ಮುಖ್ಯವಾದದ್ದು ಬಹಳ ವಿಸ್ತಾರವಾಗಿ ಬೇಕು ಅಂದ್ರೆ ಮನುಸ್ಮೃತಿಯಲ್ಲಿ ಸಿಗುತ್ತೆ. ನಿತ್ಯ ನೈಮಿತ್ತಿಕವಾದ ಎಲ್ಲ ಕರ್ಮಗಳ ಬಗ್ಗೆ ವಿಶೇಷ ಮಾಹಿತಿ ಕೊಡತಕ್ಕಂಥ ದೊಡ್ಡ ಗ್ರಂಥ ಅಂದ್ರೆ ಮನುಸ್ಮೃತಿ. ಮತ್ತು ಯಾವುದೇ ನಿತ್ಯ ನೈಮಿತ್ತಿಕ ಕಾರ್ಯವನ್ನು ಮಾಡಬೇಕಾದ್ರೆ ಎಂಥ ದೃಷ್ಟಿಕೋನ ಇರಬೇಕು, ಆಧ್ಯಾತ್ಮಿಕ ದೃಷ್ಟಿಕೋನ ಅಂತ ತಿಳಿಸಿಕೊಡ್ತಕ್ಕಂಥ ಅತಿ ಚಿಕ್ಕ ಗ್ರಂಥ ಅಂದ್ರೆ ಶ್ರೀಮನ್ಮಧ್ವಾಚಾರ್ಯರ ಸದಾಚಾರ ಸ್ಮೃತಿ ಎಂದು ತಿಳ್ಕೊಂಡಿರಬೇಕು. ಸದಾಚಾರ ಸ್ಮೃತಿ ಬರೀ 41 ಶ್ಲೋಕಗಳ ಚಿಕ್ಕ ಕೃತಿ. ಮನುಸ್ಮೃತಿ 1000 ಶ್ಲೋಕಗಳ ದೊಡ್ಡ ಕೃತಿ. ಆದರೆ ಮನುಸ್ಮೃತಿಯಲ್ಲಿರುವ ಎಲ್ಲ ವಿಚಾರಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಸದಾಚಾರ ಸೃತ್ಯುಕ್ತವಾದಂತಹ ಗೈಡ್ ಲೈನ್ಸ್ ಇರಬೇಕು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರಬೇಕಾದ್ರೆ. ಎರಡನ್ನು ಸೇರಿಸಿಕೊಂಡ ಸರಿಯಾದ ಸಿಚುವೇಶನ್ ಕಾನ್ಸೆಪ್ಟ್ ಬರ. ಅಂದ್ರೆ ಮೊದಲು ಹೇಳಿದ್ದಿಷ್ಟೇ, ಜನ ಯಾರೋ ಏನೋ ಮಾಡ್ತಿರ್ತಾರೆ ಅದನ್ನು ಜೀವಿಸಂತ ಭಾವಿಸಿ ಅದರಿಂದ ಪ್ರಯೋಜನ ಇದೆ ಇಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅಧಿಕೃತವಾಗಿರತಕ್ಕಂಥ ಗ್ರಂಥಗಳಿಂದ ಏನು ತಿಳಿತೇವೆ ಅದನ್ನು ನಾವು ಶಾಸ್ತ್ರೀಯವಾಗಿ ಅರ್ಥದಲ್ಲಿ ವಿಚಾರಿಸಂತ ಕರಿತೇವೆ ಹೊರತು ಯಾರೋ ಮಾಡೋದಲ್ಲ ಫಸ್ಟ್. ಹಾಗಿದ್ರೆ ಆ ಬೆನಿಫಿಟ್ಸ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಮೊದಲು ಕೆಲವು ಯಾವುದಂತ ಧರ್ಮ ಕಾರ್ಯಗಳು ಸ್ವಲ್ಪ ನೋಡೋಣ. ಅದು ಎರಡು ಭಾಗ ಮಾಡ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ, ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ ಮೂರು ಭಾಗ ಮಾಡ್ತಾರೆ. ಬಹಳ ಮುಖ್ಯವಾಗಿ ಎರಡು ಭಾಗ ನಮಗೆ ಸಾಕು. ನಿತ್ಯ ನೈಮಿತ್ತಿಕ, ನಿತ್ಯ ಅಂದ್ರೆ ಏನು, ಪ್ರತಿನಿತ್ಯ ಮಾಡತಕ್ಕಂಥ ಧರ್ಮ ಕಾರ್ಯಗಳನ್ನ ನಿತ್ಯ ಕಾರ್ಯಗಳು ಅಂತ ಕರೀತಾರೆ. ಇನ್ನು ವಿಶೇಷ ಪ್ರಸಂಗದಲ್ಲಿ ಮಾಡತಕ್ಕಂಥದ್ದನ್ನ ನೈಮಿತ್ತಿಕ, ನಿಮಿತ್ತ ಅಂದ್ರೆ ಒಂದು ಕಾರಣ, ಒಂದು ಕೃಷ್ಣಾಷ್ಟಮಿ ನಿತ್ಯ ಮಾಡೋದಲ್ಲ, ವರ್ಷಕ್ಕೊಮ್ಮೆ ಮಾಡೋದು ಅದು ನೈಮಿತ್ತಿಕ. ಆದರೆ ವರ್ಷ ಪ್ರತಿ ವರ್ಷವೂ ಮಾಡೋದು ಆಚರಣೆ ನಿತ್ಯ, ಪ್ರತಿ ವರ್ಷವೂ ಮಾಡೋದಂಬರ್ತಲ್ಲಿ ನಿತ್ಯ. ಆದರೆ ಪ್ರತಿನಿತ್ಯ ಮಾಡೋದೊಂದು ನಿತ್ಯವೂ ಮಾಡಲೇಬೇಕಾದ ಕೆಲಸ. ಉದಾಹರಣೆಗೆ ಅಂತದ್ದು ಯಾವುದು ಅಂದ್ರೆ ಸ್ನಾನ. ಅದು ರೀತಿಯಲ್ಲಿ ಆಶ್ಚರ್ಯ ಅಂದ್ರೆ ನಮ್ ತಿಳ್ಕೊ ನಮ್ಮ ಪ್ರಕಾರ ಅದೇನದು ನಮ್ಮ ಸುಖಕ್ಕೆ ಮಾಡ್ತೇವೆ ಅಂತ ತಿಳ್ಕೊಂಡಿದ್ದೇವಲ್ಲ. ಧರ್ಮಶಾಸ್ತ್ರ ವಿಧಿಸಿಬಿಟ್ಟಿದೆ ಸ್ನಾನಂ ಕುರಿಯಾದ ತಂದೆ ಆಚಾರ್ಯರ ಮಾತದು ಅಂತ. ಸ್ನಾನ ನಮ್ಮ ಜೀವನದ ಸಾಧನೆಯ ದೊಡ್ಡ ಭಾಗ ಅದು ಅಂತ. ಸ್ನಾನ ಮಾಡದೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಬರೋದಿಲ್ಲ, ಅದರಿಂದಾಗಿನೆ ಸ್ನಾನ ರೀತಿಯಲ್ಲಿ. ಇನ್ನೂ ಸ್ವಲ್ಪ ಹಿಂದೆ ಹೋದ್ರೆ ಸಕಾಲ ಕೇಳೋದು ಧರ್ಮ ಕಾರ್ಯದ ಒಂದು ಭಾಗ. ಸಕಾಲ ಕೇಳೋದು ಯಾವಾಗಲೂ ಎದ್ದೆ ಹೇಳ್ತಾರೆ ಅದು ದೊಡ್ಡದಲ್ಲ. ಮತ್ತೆ ಯಾವ ಕಾಲಕ್ಕೆ ಆಫೀಸ್ಗೆ ಹೋದ್ರೆ ಯಾರು ಆಫೀಸ್ಗೆ ಹೋದ್ರೆ ಕರೆಯೋದಿಲ್ಲ. ಇನ್ ಟೈಮ್ ಹೋದ್ರೆ ಆಫೀಸ್ಗೆ ಹೋಗೋದು ಹೇಗೋ ಆ ಥರ ಇನ್ ಟೈಮ್ ಹೇಳಬೇಕು. ಭಗವಂತನ ಸರ್ಕಾರ ಶುರುವಾಗಲು 10 cents ಸಿಗಲ್ಲ, ಬೆಳಿಗ್ಗೆ ಅರುಣೋದಯಕ್ಕೆ ಶುರುವಾಗುತ್ತೆ. ಆಧ್ಯಾತ್ಮಿಕ ಕಾರ್ಯ ಶುರುವಾಗಲಿಕ್ಕೆ 10 cents ಇವರಿಗೆ ಕಾಯಬಾರದು, ಬೆಳಿಗ್ಗೆ ಅರುಣೋದಯಕ್ಕೆ ಶುರು ಮಾಡಬೇಕು. ಅರುಣೋದಯ ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚಿನ 4 ಗಳಿಗೆಗಳ ಮುಂಚಿನ ಕಾಲ ಅರುಣೋದಯ ಅಂತ ಕರೀತಾರೆ. ಉದಾಹರಣೆಗೆ 6 ಗಂಟೆಗೆ ಸೂರ್ಯೋದಯ ಅಂತ ತಿಳ್ಕೊಳ್ಳಿ, ಆಗ 1:36 ಹಿಂದೆ ಹೋಗಬೇಕು. 4:24 ಅರುಣೋದಯ ಪ್ರಾರಂಭ. ಅದು ಕೇಳೋದು ನಿಶ್ಚಯಿತವಾದ, ಅದು ಆರೋಗ್ಯಕರವಾದದ್ದು. ಗಮನಿಸಬೇಕು, ತುಂಬಾ ಆರೋಗ್ಯಕರವಾದ ಜೀವನಕ್ಕೆ ಸಕಾಲ ಕೇಳೋದು ಬಹಳ ಮುಖ್ಯ. 2 ಅಡ್ವಾಂಟೇಜ್ ಇದೆ. ಆ ಕಾಲದಲ್ಲಿ ಮನಸ್ಸು ತುಂಬಾ ಜಾಗೃತವಾಗಿರುತ್ತೆ, ಅತ್ಯಂತ ಹರಿತವಾಗಿರುತ್ತೆ. ಸತ್ವಗುಣ ತುಂಬಾ ಹೆಚ್ಚಿರತಕ್ಕಂತಹ ಕಾಲ. ನಮ್ಮ ದೇಹದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನೋದು ಪ್ರತಿಯೊಬ್ಬರ ದೇಹದಲ್ಲೂ ಇರುತ್ತೆ. ಅದು ಬೆಳಗಿನ ಹೊತ್ತಲ್ಲಿ ತುಂಬಾ ಡಾಮಿನೇಟ್ ಆಗಿರುತ್ತೆ. ಸತ್ವಗುಣ ಡಾಮಿನೇಟ್ ಆದಾಗ ಮೈಂಡ್ ಫ್ರೆಶ್ ಆಗಿರುತ್ತೆ, ರಿಸೆಪ್ಟಿವ್ ಪವರ್ ಬಹಳ ಜಾಸ್ತಿ ಇರುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಹೇಳ್ತಾರೆ, ರಾತ್ರಿ ಹೊತ್ತಿನಲ್ಲಿ 2 ಗಂಟೆ ಓದೋದು ಒಂದೇ, ಈ ಬೆರಳೋದಯ ಕಾಲಕ್ಕೆ ಬರೀ 10 ನಿಮಿಷ ಓದೋದು ಒಂದೇ. ಅಷ್ಟು ಪವರ್ಫುಲ್ ಆಗಿರುತ್ತೆ, ಗ್ರಹಣ ಮಾಡೋ ಶಕ್ತಿ ಇರುತ್ತೆ. ಆದ್ರಿಂದಲೇ ಬೆಳಿಗ್ಗೆ ಹೇಳೋದು ನೋಡಿ, ಆರೋಗ್ಯವನ್ನು ಸುಧಾರಿಸುತ್ತೆ. ವಿಶೇಷವಾಗಿ ಅವನಿಗೆ ಮನಸ್ಸು ವಿಕಾಸಗೊಳ್ಳತಕ್ಕಂಥ ಹಂತದಲ್ಲಿರೋದ್ರಿಂದ, ಗ್ರಹಣ ಶಕ್ತಿ ತುಂಬಾ ಚುರುಕಿರೋದ್ರಿಂದ ಅರ್ಥವನ್ನು ಮಾಡಿಕೊಂಡು ಶಾಂತವಾಗಿ ಯೋಚನೆ ಮಾಡಲಿಕ್ಕೆ ಬರುತ್ತೆ. ಸಕಾಲ ಕೇಳೋದು ಮಧ್ವಾಚಾರ್ಯ ಮೊದಲು ಉಲ್ಲೇಖ ಮಾಡಿದ್ದು ಅದನ್ನೇ, ಸ್ಪೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಭೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ ವಿಧಾನತಃ. ಸಕಾಲಕ್ಕೆ ಹೇಳಬೇಕಾದ್ದು ಮುಖ್ಯ, ಮತ್ತೆ ಸರಿಯಾಗಿ ಹೇಳಬೇಕಾದ್ದು ಮುಖ್ಯ. ಸುಮ್ಮನೆ ಹೇಳು ಅಯ್ಯೋ ಅಂತ ಹೇಳ್ತಾರೆ ಎಷ್ಟೋ ಜನ, ಹಾಗೆ ಹೇಳಬೇಡಿ. ಅಯ್ಯೋ ಅಂತ ಹೇಳ್ಬೇಡಿ. ಸ್ಪೃತ್ವಾ ವಿಷ್ಣು ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ, ಆ ರೀತಿ ಹೇಳ್ಬೇಕು. ಅವರು ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಾಲಕ್ಕೆ ಹೇಳಬೇಕು, ಭಗವಂತನ ಸ್ಮರಣೆ ಮಾಡಿಕೊಂಡು ಹೇಳಬೇಕು. ಎರಡು ಭಾಗ ಆಯ್ತಾನೆ. ಆಮೇಲೆ ಅಲ್ಲಿಂದ ಸೂರ್ಯೋದಯದವರೆಗೂ ಟೈಮ್ ಇದೆ. ಆ ಕಾಲಕ್ಕೇನೆ ಈ ಶೌಚ, ದಂತ ಸಾವನ, ಹಲ್ಲುಜ್ಜೋದು ಮೊದಲಾದ ಕಾರ್ಯಗಳನ್ನು ಮುಗಿಸಿಬಿಟ್ಟು ಸ್ನಾನವನ್ನು ಪೂರೈಸಿದರು. ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ, ಸೂರ್ಯೋದಯಕ್ಕೆ ಮುಂಚೆ ಹೇಳೋದು, ಅಷ್ಟೊಳಗೆ ಸ್ನಾನ ಮುಗಿಸೋದು. ಅಷ್ಟೇ ಅಲ್ಲ, ಸೂರ್ಯೋದಯದ ಒಳಗೆ ಅಡುಗೆನೂ ಕೊಡಬೇಕು. ಅದು ಮೂರನೇ ಭಾಗ. ಆ ಮೂರು ಸೂರ್ಯೋದಯಕ್ಕಿಂತ ಮುಂಚೆ ಆಗಬೇಕಾದ ಕಾರ್ಯಗಳು ನಿತ್ಯ ಎಕ್ಸಾಂಪ್ಷ ಪ್ರತಿನಿತ್ಯದಲ್ಲೂ ಆ ರೀತಿ ಮಾಡಿದರೆ ಆ ಹಿಂದಿನ ಕಾಲದ ಜನ 100 ವರ್ಷ ಬದುಕ್ತಿದ್ರು ಅಂತ ಸಾಮಾನ್ಯ ಕೇಳುತ್ತೆ. ಅದ ಕಾರಣ ಏನು ಅಂದ್ರೆ ಆರೋಗ್ಯ ವೃದ್ಧಿ ಮಾಡತಕ್ಕಂಥದ್ದು. ನಮ್ಮ ಯಾವುದೇ ಸ್ಮೃತಿಗಳಲ್ಲಿ ಏನೇ ವಿಚಾರ ಹೇಳಿ ಆರೋಗ್ಯಕ್ಕೆ ಸಾಧನ ಅಂತ ಒತ್ತು ಹೇಳ್ತಕ್ಕಂಥದ್ದು ಆರೋಗ್ಯಕ್ಕೆ ಸಾಧನ. ಆಮೇಲೆ ಮನಶಾಂತಿಗೆ ಸಾಧನ ಅದು ಅಧ್ಯಾತ್ಮ. ಎರಡನ್ನು ಜೊತೆ ಜೊತೆ ಹೇಳ್ತಾರೆ ಅನ್ನೋದು ಗಮನಿಸಬೇಕು. ಆಮೇಲೆ ಸೂರ್ಯೋದಯದ ಹೊತ್ತಿಗೆ ಗಾಯತ್ರಿ ಜಪ ಶುರು ಮಾಡಬೇಕು. ಅದು ಸಂಧ್ಯಾವಂದನೆ. ಸಂಧ್ಯಾವಂದನೆ ಅರ್ಧ ಭಾಗ ಅಡಿಕೆದವರಿಗೂ ಆದರೆ ಮುಂದಿನ ಭಾಗ ಜಪಾದಿಗಳೆಲ್ಲ ಮುಂದಿನ ಭಾಗ ಅದನ್ನು ಸಕಾಲಕ್ಕೆ ಪೂರೈಸಬೇಕು. ಅದು ಅತ್ಯಂತ ಅನಿವಾರ್ಯವಾದದ್ದು. ಸಂಧ್ಯಾವಂದನೆ ಅಂಗಗಳುಂಟು. ಮತ್ತೆ ಹಿಂದೆ ಹೇಳಿದ ಆಚಮನ, ಪ್ರಾಣಾಯಾಮ ಅವೆಲ್ಲವೂ ಜಲಾಭಿಮಂತ್ರಣ, ಅಗಮರ್ಷಣ, ಅರ್ಘ್ಯ ಪ್ರದಾನ, ಆಮೇಲೆ ಗುರು ನಮಸ್ಕಾರ, ಆ ಪುರುಷ ವಿಸರ್ಜನ, ಭೂತೋಚ್ಚಾಟನ, ಆಮೇಲೆ ಮಂತ್ರ, ಅವರ ಉಪಸ್ಥಾನ, ದಿಗ್ದೇವತಾ ನಮಸ್ಕಾರ, ಕೆಲವು ಮುಖ್ಯ ಸ್ತೋತ್ರಗಳ ಪಠನ, ಆಮೇಲೆ ದೇವ ನಮಸ್ಕಾರ, ಕೃಷ್ಣಾರ್ಪಣ. ಇಷ್ಟು ಭಾಗವು ನಮ್ಮ ಉದೃಷ್ಟಾರ್ಪಣ ಒಂದೇ ಉಳ್ಕೊಂಡಿರೋದು. ಇವತ್ತು ಅದನ್ನು ಪೂರ್ತಿ ಬಿಡೋದು ಅಂತ ಅರ್ಥ ಆಗಿಬಿಟ್ಟಿದೆ. ಅದಲ್ಲ, ಇಷ್ಟು ಈ ರೀತಿ ಮಾಡಿದಾಗ ಬಾಡಿ ಎಂಟೈರ್ ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ಗಮನಿಸ್ಬೇಕು ನಾವು. ಅಂದ್ರೆ ಕೆಲಸ ಆಯ್ತು, ಒಂದ್ ಕಡೆಗೆ ದೇವರ ಮೆಚ್ಚಿದ ಕೆಲಸ ಆಯ್ತು, ಮತ್ತೊಂದು ಕಡೆಗೆ ದೇಹ ಶುದ್ಧವಾದ ದೇಹ ಆಗುತ್ತೆ. ಇದು ಒಂದು ಭಾಗ. ಅನಂತರ ಬ್ರಹ್ಮಯಜ್ಞ ವೃತ್ಯಾದಿಗಳೆಲ್ಲ ಉಂಟು, ಅದು ಒಂದು ಭಾಗ. ಮತ್ತೆ ಅಧ್ಯಯನ, ಶಾಸ್ತ್ರಾಧ್ಯಯನ. ಅಧ್ಯಯನ ಅಂತ ಜ್ಞಾನ ಕಾರ್ಯದ ಮುಖ್ಯವಾದ ಘಟ್ಟ ಅದು. ಅದರಲ್ಲೂ ಶಾಸ್ತ್ರಾಧ್ಯಯನ ಅಂದ್ರೆ ಪಾರಲೌಕಿಕ ಚಿಂತನೆ ಶಾಸ್ತ್ರಾಧ್ಯಯನದ ಮುಖ್ಯ ಹೃದಯ. ಈ ಲೋಕದ ಬಗ್ಗೆ ವಿಚಾರ ಮಾಡೋ ಶಾಸ್ತ್ರಗಳೆಲ್ಲ ಲೌಕಿಕ ಶಾಸ್ತ್ರಗಳು, ಪರಲೋಕದ ಬಗ್ಗೆ ವಿಚಾರ ಮಾಡೋ ಶಾಸ್ತ್ರಗಳೆಲ್ಲ ಪಾರಲೌಕಿಕ ವಿಚಾರಗಳು. ನಮಗೆ ಎರಡೂ ಬೇಕಾದ್ರಿಂದ ಎರಡನ್ನು ಕೂಡ ಯಥಾಶಕ್ತಿ ಓದಬೇಕು. ಮತ್ತೆ ಮಧ್ಯಾಹ್ನ ಕಾಲಕ್ಕೆ ಸಂಧ್ಯಾ ವಂದನೆ, ಮತ್ತೆ ಸಾಯಂಕಾಲಕ್ಕೆ ಸಂಧ್ಯಾ ವಂದನೆ. ಅಲ್ಲೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಹೇಗೆ ಎಂದು ಸಂಧ್ಯಾವನ್ನೆ ಮಾಡಬೇಕು, ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮಾಡಬೇಕು. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮಾಡಿ ಅಲ್ಲೂ ಅರ್ಘ್ಯ ಜಪ ಇತ್ಯಾದಿಗಳನ್ನು ಮಾಡಿ ಅನಂತರ ಮಲಗೋದು. ಮಲಗೋದು ಎಷ್ಟೊತ್ತಿನವರಿಗೆ ಅಂದ್ರೆ ಎಷ್ಟೊತ್ತಿ ಮಲಗಿ ಅಂತ ಹೇಳೋದಿಲ್ಲ. ಇಷ್ಟೊಳಗೆ ಮಲಗಬೇಡಿ ಅಂತ ಹೇಳ್ತಾರೆ. ಅದು ಮುಖ್ಯ. ಮಲಗಬೇಕು ಅನ್ನೋದು ಕಂಪಲ್ಸರಿ ಅಲ್ಲ, ಇಷ್ಟೊಳಗೆ ಮಲಗಬೇಡಿ ಅನ್ನೋದು ಕಂಪಲ್ಸರಿ. ಯಾಮಾತ್ ಪರತಯವಾದ ಸ್ವಪೇ ಧ್ಯಾಯನ್ ಜನಾರ್ಥನ. ಅಂದ್ರೆ ಒಂದು ಯಾಮ ಅಂದ್ರೆ 3 ಗಂಟೆ, ಸೂರ್ಯ ಅಸ್ತವಾದ ಮೇಲೆ 3 ತಾಸಿನ ಮುಂಚೆ ಮಲಗಬೇಡಿ ಅಷ್ಟೇ. ಆಮೇಲೆ ಎಷ್ಟೊತ್ತಿನಕರೆ ಇದ್ದೀರಿ ಯೋಚನೆ ಇಲ್ಲ. ಬಟ್ ಅಲ್ಲಿವರೆಗೆ ಮತ್ತೆ ಎದ್ದಿರಲೇಬೇಕು ಅಂತ ನಿಯಮ ಗಂಟೆಗೆ ಮಲಗಿ ಆಗಲ್ಲ ಹೇಳ್ತಾರೆ. ಆಗಲ್ಲ ಮಲಗಬಾರ್ದು. ಸೂರ್ಯ ಅಸ್ತವಾದ ಮೇಲೆ 3 ತಾಸು ಎದ್ದಿರಲೇಬೇಕು ಅಂತ ನಿಯಮ. ಅನಂತರ ಬೆಳಗ್ಗಿನವರೆಗೂ ನಿದ್ರೆ. ಆ ನಿದ್ರೆಯಲ್ಲೂ ಕೂಡ ಗಾಢ ನಿದ್ರೆ ಬೇಡ. ಆದಷ್ಟು ಮೈಮರೆತು ನಿದ್ದೆ ಮಾಡಕ್ಕೆ ಹೋಗಬೇಡಿ. ಅದಾಗಿ ಬಂದ್ರೆ ಯೋಚನೆ ಇಲ್ಲ, ನಮ್ಮ ಉದ್ದೇಶ ಎದ್ದಿರೋದಾಗಲಿ ಅಂತ ಹೇಳಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಆಹಾರ ಸ್ವೀಕಾರ. ಊಟನೂ ನಮ್ಮ ಜೀವನದಲ್ಲಿ ಧಾರ್ಮಿಕ ಕ್ರಿಯೆ ಅಂತ ಉಣಿಸ್ಬಿಟ್ಟಿದ್ದಾರೆ. ಆಶ್ಚರ್ಯ ಅಂದ್ರೆ ಊಟ ಮಾಡೋದು ಯಜ್ಞ, ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಊಟ ಮಾಡೋದಕ್ಕೆ ಪ್ರಾಣಾಗ್ನಿಹೋತ್ರ. ಸಕಾಲಕ್ಕೆ ಊಟ ಮಾಡೋದು, ಸರಿಯಾದನ್ನು ಊಟ ಮಾಡೋದು, ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು, ಅವೆಲ್ಲವೂ ಕೂಡ ಅಧ್ಯಾತ್ಮದ ಅಂಗ. ಅದಕ್ಕೆ ಆರೋಗ್ಯ ಸರಿ ಇದ್ರೆ ಮಾತ್ರ ಸಾಧನೆ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಅದು ಬೇಕು. ಹಿಂದಿನವರು ಸಾಧನೆಯನ್ನ ಆರೋಗ್ಯವನ್ನು ಬಿಟ್ಟು ಯೋಚನೆ ಯಾತಕ್ಕೆ ಮಾಡಲಿಲ್ಲ ಅಂದ್ರೆ ಯಾವುದೇ ಸಾಧನೆಗೆ ಮೊದಲು ಬೇಕಾದದ್ದು ಆರೋಗ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಹೋದ್ರೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದಲೇ ನಮ್ಮ ಜನಕ್ಕೆ ಸುಲಭವಾಗಿ ಅರ್ಥ ಆಗುತ್ತೆ. ಯಾವುದೇ ಧರ್ಮ ಕಾರ್ಯವನ್ನ ಆರೋಗ್ಯಕ್ಕೆ ಪೂರಕವಾಗಿ ವಿಧಿಸ್ತಾರೆ ಹೊರತು ಅದಕ್ಕೆ ಪ್ರತಿಕೂಲವಾದ ಏನು ಮಾಡೋದೇ ಇಲ್ಲ. ಇದು ಒಂದು ಭಾಗ. ಅನಂತರ ನೈಮಿತ್ಯಕ ತಗೊಂಡಾಗ ಏಕಾದಶಿ ಉಪವಾಸ. ಅದರ ಪ್ರತಿ ಏಕಾದಶಿಯನ್ನು ಉಪವಾಸ ಮಾಡಲೇಬೇಕು ಅಂತಕ್ಕಂಥ ವಿಧಿ. ಮತ್ತು ಚಾತುರ್ಮಾಸ್ಯ ಕಾಲ ಅತ್ಯಂತ ಮುಖ್ಯವಾದ ಘಟ್ಟ ಮಾತ್ರ ಹಿಡಿಸಿರೋದು. ಚಾತುರ್ಮಾಸ್ಯ ಕಾಲ 4 ತಿಂಗಳು, ಮೊನ್ನೆಯಷ್ಟೇ ಮುಗಿದಿದೆ. ಈ 4 ತಿಂಗಳ ಕಾಲ ವಿಶೇಷ ವ್ರತಗಳನ್ನು ಹಿಡಿತಾರೆ, ಅದನ್ನು ಮಾಡೋದು. ಮತ್ತೆ ವರ್ಷಕ್ಕೊಮ್ಮೆ ಮಾಡಬೇಕಾದ ಕೃಷ್ಣಾಷ್ಟಮಿ ವ್ರತ. ಇದ್ರೆ ಸೇರಿಸಮೇ ಸಾಕು, ಉಳಿದೆಲ್ಲ ಆಪ್ಷನ್. ಇದು ಕಂಪಲ್ಸರಿ ಸೇರಿಸಿದ್ರೆ ಆಪ್ಷನ್ ಅಲ್ಲಿ ಬೇರೆ ಮತ್ತೆ ಆಪ್ಷನ್ಗಳು ಬೇಕಾದಷ್ಟು ಇರುತ್ತೆ. ಅದೆಲ್ಲ ನಮಗೆ ಬೇಡ. ಇಷ್ಟೇ ಇವತ್ತು ಮನುಷ್ಯ ಮಾಡೋದಕ್ಕೆ ಯೋಚನೆ ಮಾಡ್ತಿರಬೇಕಾದ್ರೆ ಹೆಚ್ಚಿನ ಹೇಳೋದು ಬೇಕಾಗಿಲ್ಲ. ಅಷ್ಟನ್ನು ಗಮನಿಸಿ, ಇಷ್ಟು ರೀತಿ ಅನಿಸಿದೆ. ಇದು ಶಾಸ್ತ್ರ ಹೇಳಿದೆ, ಶಾಸ್ತ್ರ ಹೇಳಿದ ರೀತಿ ಅದು. ಯಾವುದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮಾತ್ರ ಪಥ್ಯ ಆಗುತ್ತೆ ಹೊರತು ತಾನು ಸೋಚಿದ್ ಮಾಡಿದ ಪಥ್ಯ ಅಂತ ಕರೆಯೋದಿಲ್ಲ. ಯಾವುದು ತಗೊಳ್ಬೇಕು, ಔಷಧಿನೂ ವೈದ್ಯನೂ ಹೇಳಬೇಕು. ವೈದ್ಯ ಔಷಧಿನೂ ಹೇಳಬೇಕು, ಪಥ್ಯನೂ ಹೇಳಬೇಕು. ಶಾಸ್ತ್ರನೇ ಇವತ್ತು ನಿಯಮ ಕ್ರಮನೂ ಹೇಳಬೇಕು, ಮಾಡೋದನ್ನು ಹೇಳಬೇಕು, ಬಿಡಬೇಕಾದ್ದನ್ನು ಹೇಳಬೇಕು. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ನಮಗೆ ನಿಜವಾದಂತಹ ರಿಚಿರಚನ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಇವತ್ತು ರಿಚಿರಸ ಮಾತಾಡೋ ಜನಗಳಲ್ಲಿ ಇವತ್ತು ಎಷ್ಟೋ ರೀತಿಯ ದೇವ್ರ ಪೂಜೆ ಮಾಡ್ತೇನೆ ಅಂತಾರೆ. ಶಾಸ್ತ್ರವಾಗಿ ವಿಷಯ ಸಂಬಂಧಪಟ್ಟ ವಿಚಾರಣೆ ಅಲ್ಲ. ಯಾವ ರೀತಿ ಮಾಡ್ತಾರೆ ಗೊತ್ತಾ? ಸ್ನಾನ, ಸಿನಿಮಾ ಹಿಡ್ಕೊಂಡು ಸ್ನಾನ, ಮಣ್ಣು ನೀವು ಇಟ್ಕೊಂಡು ಪ್ರವೇಶ, ಊದಿಗಡ್ಡೆ ಹಾಕಿಟ್ಟು ಪೂಜೆ. ಇದ್ಯಾವ ಪೂಜೆ ಇದು? ಒಂದು ಮೂರು ತಪ್ಪೆ. ಸಿನಿಮಾ ಹಾಳಿನ ಸ್ನಾನನೇ ಮೊದಲನೇ ತಪ್ಪು. ಆಗಲೇ ಬಣ್ಣದ ನಿಂಗೆ ಉಟ್ಕೊಂಡಿದ್ದು ಎರಡನೇದು. ಫೋಟೋ ಮುಂದೆ ಅದು ಯಾರು ಫೋಟೋ ಅದನ್ನು ಕೇಳಲಿಕ್ಕೆ ಹೋಗಬಾರದು. ಅದು ಊದಿನ ಕಡ್ಡಿ ಹೆಚ್ಚಿ ದೇವ್ರ ಪೂಜೆ ಆಯ್ತು ಅಂತ ಹೇಳಿದ್ರೆ ಯಾವ ದೇವ್ರ ಪೂಜೆ? ಇದರಿಂದ ಯಾವ ಬೆನಿಫಿಟ್ ಸಿಗಬಹುದು ನಿಮಗೆ? ಏನು ಇಲ್ಲ. ಆದ್ರೆ ಈ ರೀತಿ ಮಾಡಿದಾಗ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ದೇವ್ ಪೂಜೆ ಒಂದು ಕ್ರಮ ಇದೆ, ಆ ಕ್ರಮದಲ್ಲಿ ಮಾಡಿದ ಖಂಡಿತ ಬೆನಿಫಿಟ್ ಸಿಗುತ್ತೆ. ಅದು ರಫ್ ಆಗಿ ಇನ್ನು ಮುಂದೆ ವಿಚಾರ ನೋಡ. ಇದು ಸಾಮಾನ್ಯವಾಗಿ ರಿಚುಯಲ್ಸ್ ಏನೋ ತಿಳ್ಕೊಂಡ್ಬಿಟ್ಟಿರ್ತೇವಲ್ಲ, ಅದು ರಿಚುಯಲ್ಸ್ ಅಲ್ಲ. ಸ್ನಾನ ಸರಿಯಾಗಿ ಹೇಳೋದ್ರಿಂದ ಪ್ರಾರಂಭವಾಗಿ ಸರಿಯಾದ ಆಹಾರ ತಗೊಳ್ಳೋದು, ಸರಿಯಾಗಿ ಮಲಗೋದು ಮತ್ತು ಸಕಾಲದಲ್ಲಿ ಮಲಗೋದು, ಸಕಾಲದಲ್ಲಿ ಹೇಳೋದು, ಇವೆಲ್ಲ ಧರ್ಮಶಾಸ್ತ್ರದ ಅತ್ಯಂತ ಅವಿಭಾಜ್ಯವಾಗಿರ್ತಕ್ಕಂತಹ ಭಾಗಗಳು. ಇದರಲ್ಲಿ ಮೆಡಿಕಲ್ ಬೆನಿಫಿಟ್ ಮೊದಲನೇದಾಗಿ ಮೆಡಿಕಲ್ ಬೆನಿಫಿಟ್ ಏನ್ ತಿಳ್ಕೊಳುತ್ತೆ ನಾವು? ಆರೋಗ್ಯ ಅಂತೇವೆ. ಆರೋಗ್ಯ ಶಬ್ದದ ಅರ್ಥ ಏನು ಗೊತ್ತೇನು? ರೋಗ, ಅರೋಗ, ಆರೋಗ್ಯ, ಈ ಶಬ್ದ ಬಂದಿರೋದು. ರೋಗ, ರೋಗ ಇಲ್ಲದಿರುವಿಕೆ ಅಂತ. ಆರೋಗ್ಯ ಅಂದ್ರೆ ರೋಗ ಇಲ್ಲದಿರುವಿಕೆ. ಆರೋಗ್ಯವಾಗಿದ್ದಿರೋ ಕಣದ್ರೆ ಕೇಳಿದ್ರೆ ರೋಗ ಇಲ್ಲ ತಾನೇ ಅಂತ ಅರ್ಥ. ಇದೇನಲ್ಲ ಆರೋಗ್ಯ ಅಂದ್ರೆ ಅರ್ಥ ಆಗುತ್ತೆ. ರೋಗ ಇಲ್ಲ ತಾನೇ ಅಂದ್ರೆ ಅದು ಇಟ್ಟು ಹೋಗಿದೆಯಾ ಅಂತ ಕೇಳಿದಾಗ ಸಂಸ್ಕೃತದಲ್ಲಿ ಡಿಗ್ನಿಫೈಡ್ ಆ ಪದ ಉಪಯೋಗಿಸ್ತಾರೆ. ಆರೋಗ್ಯ ಅರೋಗತ ಅಂತ ಹೇಳ್ತಾರೆ. ರೋಗ ಇಲ್ಲದಿರುವಿಕೆ ಅಥವಾ ಸ್ವಾಸ್ಥ್ಯ, ಸ್ವಾಸ್ಥ್ಯ ದೇಹ ಹೇಗಿರಬೇಕು ಹಾಗಿದೆ, ವೆಲ್ ಮೇಂಟೈನ್ ಅಂತ. ಯಾವ್ದು ಹೆಚ್ಚು ಕಡಿಮೆ ಆಗುತ್ತೆ ಸರಿಯಾಗಿದ್ದು ಬಿಟ್ರೆ ಅದು ಸ್ವಸ್ಥ ಆಗಿರ್ತಕ್ಕಂಥ ದೇಹ. ಸ್ವಾಸ್ಥ್ಯವಿದ್ದಾಗ ಹೇಗೆ ವೆಹಿಕಲ್ ಕಂಡೀಷನ್ ಇದ್ರೆ ಮಾತ್ರ ಸುಖವಾಗಿ ಪ್ರಯಾಣ ಮಾಡಲಿಕ್ಕೆ ಬರುತ್ತೋ, ದೇಹ ಆರೋಗ್ಯವಾಗಿದ್ದಾಗ ಮಾತ್ರ ಸರಿಯಾದ ಶಾಸ್ತ್ರೋಕ್ತರು ಹೇಳಿ ಎಲ್ಲಾ ಸಾಧನೆ ಮಾಡಬೇಕು ಅಂತಿದ್ರೆ ದೇಹ ಸರಿಯಾಗಿ ಇರಬೇಕು. ಉದಾಹರಣೆಗೆ ಈಗ ನಾಳೆ ಸಕಾಲ ಕೇಳೋದನ್ನು ತಗೊಳ್ಳಿ. ಅದು ಎಷ್ಟು ಅಡ್ವಾಂಟೇಜ್ ಗೊತ್ತೇನೆ? ಮೊದಲನೇದಾಗಿ ಮನಸ್ಸಿನ ಆರೋಗ್ಯ ಆಧ್ಯಾತ್ಮಿಕ, ಕಣ್ಣಿನ ಆರೋಗ್ಯ ದೈಹಿಕ. ಯಾರು ಸುರುವುದಕ್ಕಿಂತ ಮುಂಚೆ ಹೇಳ್ತಾರೆ ಅವರಿಗೆ ಕಣ್ಣಿನ ರೋಗಾದಿಗಳು ಬರೋ ಸಂಭವ ಬಹಳ ಕಡಿಮೆ. ಯಾತಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಸಕಾಲ ಕೇಳೋದನ್ನು ಹೇಗೆ ಹೇಳ್ತಾರೆ ಅಂದ್ರೆ, ಇವತ್ತು ನಾವೇ ಕಣ್ಣು ಮುಚ್ಚಿರ್ತೇವೆ, ಲೈಟ್ ಹಾಕ್ತಾರೆ, ಎಚ್ಚರಿಕೆ ತಕ್ಷ ನೋಡ್ತಾನೆ ಕಣ್ಣು ಕುಚ್ಚಿ ಬಿಡುತ್ತೆ, ಕಳ್ಕೊಳ್ಳಕ್ಕಾಗೋದಿಲ್ಲ, ನಿಧಾನವಾಗಿ ಕಣ್ಣರ ಕಟ್ಟಿರ್ತಕ್ಕ ತಕ್ಷ ಆಗದೆ. ಅಂದ್ರೆ ಮಡಗಿದವನಿಗೆ ಲೈಟ್ ಹಾಕಿದಾಗ ಸಡನ್ ಆಗಿ ಹೆಚ್ಚು ಬೆಳೆದಿರಲು ನೋಡಿ ತಕ್ಷ ಕಣ್ಣಿಗೆ ತೆಗಿಲಕ್ಕಾಗೋದಿಲ್ಲ, ನಿಧಾನವಾಗಿ ಅಡ್ಜಸ್ಟ್ ಆಗ ಸಂಧಾನ ಸಾಮರ್ಥ್ಯ ಅಂತ ಕರೀತಾರೆ. ನಿಧಾನವಾಗಿ ಅಡ್ಜಸ್ಟ್ ಆಗ ನಾವು ಬೆಳಿಗ್ಗೆ ಶಬ್ದ ಮಾಡ್ಕೋತೇವೆ. ಆದರೆ ಬೆಳಿಗ್ಗೆ ಸೂರ್ಯೋದಯ ಸೂರ್ಯನ ಬೆಳಕು ಎಷ್ಟು ಜಾಸ್ತಿ ಇರುತ್ತೆ ಗೊತ್ತಾ? ಸೂರ್ಯನ ಬೆಳಕು ಯಾವ ದೀಪನಷ್ಟು ಬೆಳಕು ಬೆಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇವನು ಕಣ್ಣು ತೀರಿದ್ರಿಂದ ಸೂರ್ಯೋದಯ ಆಗಿಬಿಟ್ಟಿದ್ರೆ ಕಣ್ಣಿಗೆ ವಿಶೇಷವಾದ ಒಂಥರ ಸ್ಟ್ರೈನ್ ಆಗುತ್ತೆ. ಅದೇ ಅಷ್ಟು ಬೆಳಕನ್ನು ಒಟ್ಟಿಗೆ ನೋಡಬೇಕಲ್ಲ. ನಿಧಾನ ಕಣ್ಣಿನ ಶಕ್ತಿ ಕಡಿಮೆ ಆಗಿರುವ ಕಣ್ಣಿನ ಶಕ್ತಿ ಕಡಿಮೆ ಆಗಿಬಿಟ್ಟು ಕಣ್ಣು ದುರ್ಬಲಗೊಳ್ಳೋದಕ್ಕೆ ಮೊದಲ ಕಾರಣ ಅಂದ್ರೆ ಸೂರ್ಯೋದಯ ಆದ್ಮೇಲೆ ಇದ್ರೆ ಕಣ್ಣಿಗೆ ಅತ್ಯಂತ ಅಪಾಯ ಉಂಟು. ಬಂದ ಗಮನಿಸ್ತು ಸೂರ್ಯೋದಯಕ್ಕಿಂತ ಮುಂಚೆ ಇದ್ರೆ ಕತ್ಲೆ ಇರುತ್ತ ಏನು ಯೋಚನೆ ಇಲ್ಲ, ನಿಧಾನ ಬೆಳಕಾಗುತ್ತೆ, ಸ್ಲೋಗ ಆಗ್ತಾ ಬರುತ್ತೆ, ಏನಂತದೆ ನಾರ್ಮಲ್ ಆಗಿರುತ್ತೆ. ಆದ್ರೆ ಸಡನ್ ಬೆಳಿಗ್ಗೆ ಎಕ್ಸ್ಪೋಸ್ ಆಗ್ತಾ ಕಣ್ಣು ದುರ್ಬಲವಾಗುತ್ತೆ, ಅನೇಕವಾದ ರೋಗ ಬರುತ್ತೆ, ಶಾರ್ಟ್ ಸೈಟು, ಲಾಂಗ್ ಸೈಟು ಎಲ್ಲ ಸೈಟು ಶುರುವಾಗೋದಕ್ಕೆ ಮೂಲಭೂತ ಕಾರಣ ಸಕಾಲಕ್ಕೆ ಹೇಳದೆ ಇರೋದು. ಇವತ್ತಂತೂ ಸೂರ್ಯೋದಯ ಆದ್ಮೇಲೆ ಹೇಳೋದನ್ನು ಅಭ್ಯಾಸ ಆಗಿಬಿಟ್ಟಿದೆ ಬಿಟ್ಟು. ಸೂರ್ಯೋದಯ ಆದ್ಮೇಲೆ ಹೇಳೋದು, ಇನ್ನು ಸೂರ್ಯನೇ ಹುಟ್ಟಿಲ್ಲ ಅದು ಸೂರ್ಯ ಬಂದು ಬಿಟ್ಕೊಂಬಿಟ್ರು ಮಟ್ಟಿಗೆ. ಇನ್ನು ಸೂರ್ಯನೇ ಹುಟ್ಟಿಲ್ಲ ಆ ತರ ಬೆಳಕಾಗಿಲ್ಲ ಮತ್ತೆ ಮುಚ್ಕೊಂಡ್ಬಿಡ್ತಾನೆ. ಹಾಗೆ ಈ ಚಳಿಗಾಲ ಅಂತ ಕೇಳಬೇಕಾಗಿಲ್ಲ, ಬೆಳಕಾಗಿಲ್ಲ ಅಂತ ತಕ್ಷಣ ಮತ್ತೆ ಮುಚ್ಕೊಂಡ್ಬಿಡೋದು ತಪ್ಪದು. ಬೆಳಕಾಗಿಲ್ಲ ಅಂತ ಇನ್ನು ಹೇಳೋದಕ್ಕೆ ಒಳ್ಳೆ ಕಾಲ ಅಂತ ಭಾವಿಸಿದರೆ ಮೊದಲನೇ ಆರೋಗ್ಯ. ಕಣ್ಣು ಸರಿ ಇತ್ತು ಅಂದ್ರೆ ಎಲ್ಲ ಇಂದ್ರಿಯಗಳು ಸೆಟ್ರೇಟ್ ಆಗಿದೆ. ಬೇಸಿಕ್ ಕಣ್ಣದು, ಕಣ್ಣಂದ್ರೆ ದೃಷ್ಟಿ, ಹೊರಗೆ ಹೊರಗಿಂದ ಹೌದು, ಒಳಗಿಂದ ಹೌದು, ಅದಾಯ್ತು. ಮತ್ತೆ ಆ ಕಾಲದೊಳಗೆ ಮಾಡಬೇಕಾದ ಮುಖ್ಯ ಕೆಲಸ ದಂತನಾವನ, ಹಲ್ಲುಜ್ಜೋದ್ರ ಬಗ್ಗೆ ನಮ್ಮ ಜನ ಬರೀ ಕ್ಲೀನರ್ ಕಟ್ಟೆ ತಿಳ್ಕೊಂಡಿದ್ದಾರೆ. ಹಲ್ಲಿನ ರೋಗ ಇಡೀ ದೇಹಕ್ಕೆ ವ್ಯಾಪಿಸುತ್ತ ಅದು. ಅದು ಹಲ್ಲು ಸರಿಯಾಗಿಲ್ಲದೆ ಹೋದ್ರೆ ಆಹಾರದಲ್ಲಿ ಏನಾಗಿದ್ದಾನೆ ಹಲ್ಲಿನ ರೋಗವೆಲ್ಲ ಒಳ ಪೂರ್ತಿ ಮಾಡಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಬೆಡ್ ಕಾಫಿ ಕುಡಿದಾಗ ಯೋಚನೆ ಅವಾಗ ಮಾಡಿ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಒಂದು ಅನೇಕರಿಗೆ ಗೊತ್ತಿಲ್ಲ, ನವದ್ವಾರಗಳಿಂದ ಕೂಡ ಈ ಟಾಕ್ಸಿನ್ಸ್ ಎಕ್ಸ್ಟೆಲ್ ಆಗುತ್ತೆ. ರಾತ್ರಿ ಮನೆಗಿದಾಗ ಎಲ್ಲ ಎಕ್ಸ್ಟೆಲ್ ಆಗಲು ತಯಾರಾಗಿದೆ. ಅಂದ್ರೆ ಬಾಯಲ್ಲಿ ಕಣ್ಣಲ್ಲಿ ನೋಡಿ ಕಣ್ಣು ಜಾನ ಮೆಚ್ಚಿಕೊಂಡಿರುತ್ತೆ. ಕಣ್ಣಿಗೆ ಕಡಿ ಎಲ್ಲ ನವದ್ವಾರಗಳು ಹಾಗಾಗಿರುತ್ತೆ, ಬಾಯಿಲ್ಲ ಆ ತರದ ಕೊಳೆ ಸೇರಿರುತ್ತೆ. ಅವನೇನ್ ಮಾಡ್ತಾನೆ, ಹೊರಗೆ ಹಾಕ್ಬೇಕಾದ್ರೆ ಬೆಡ್ಗಾಗಿ ಒಳಗೆ ನುಕೊಂಡ್ಬಿಡ್ತಾರಲ್ಲ, ಅಷ್ಟು ಟಾಕ್ಸಿನ್ಸ್ ಒಳಗೆ ಸೇರಿಕೊಂಡ್ರೆ ಎಷ್ಟು ದಿವಸ ದೇಹ ತಡೆಯುತ್ತೆ ಯೋಚನೆ ಮಾಡಿ. ನಮಗೇನಾಗಿಲ್ಲ ಅಂದ್ರೆ ಇನ್ನು ರೆಸ್ಟೆಸ್ ಉಳ್ಕೊಂಡಿದೆ ಅಂತ ಅರ್ಥ ಆಗ್ತಾರೆ. ಮುಂದೊಂದು ಸೈನ್ಯ ಹೋಯ್ತು ಅಂದ್ರೆ ಏನೋ ಮಾಡೋಕ್ಕಾಗೋದೇ ಇಲ್ಲ. ಆರೋಗ್ಯದೊಳಗೆ ಸಕಾಲಕ್ಕೆ ಹೇಳೋದು ಮತ್ತು ಸ್ನಾನ ಮಾಡದೆ ಏನೂ ತಗೊಳ್ಬಾರ್ದು ಅನ್ನೋ ಭಾವ. ಆಮೇಲೆ ಹಲ್ಲು ಉಜ್ಜೋದು, ಮುಖ್ಯವಾಗಿ ಬಾಯಿ ಮುಕ್ಕಳಿಸೋದು ಅದು ಅನೇಕರಿಗೆ ಗೊತ್ತಿಲ್ಲ. ಗಾರ್ಲಿ ಅಂತ ಏನು ಕರೀತಾರೆ, ಅದು 12 ಕತ್ತೆ ಮಾಡಿದರೆ ಬಾಧ್ಯರು ಎಲ್ಲಾ ಹೊಳೆನೂ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ 12 ಸಲ ಅದು ಆಶ್ಚರ್ಯ ಅಂದ್ರೆ ಆಕ್ಚುಲಿ ಮೆಡಿಕಲ್ ವಿಚಾರಗಳಿವೆಲ್ಲ ಧರ್ಮಶಾಸ್ತ್ರದಲ್ಲೇ ಹೇಳ್ತಾರೆ. ಅವ ನಿಮ್ಗೆ ಅರ್ಥ ಆಗುತ್ತೆ ಧರ್ಮಶಾಸ್ತ್ರಕ್ಕೂ ಆರೋಗ್ಯಕ್ಕೆ ಎಷ್ಟು ಸಂಬಂಧ ಇದೆ ಅಂತ. 12 ಸಲ ಬಾಯಿ ಮುಕ್ಕಿದ ಅಪಾಂ ದ್ವಾದಶ ಗಂಡು ಶೈಹಿ ಮುಖಶುದ್ಧಿ ವಿಧೀಯತೆ. ಸ್ಮೃತಿಯ ಮಾತು, ಅಪಾಂ ದ್ವಾದಶ ಗಂಡು ಶೈಹಿ ಮುಖಶುದ್ಧಿ ವಿಧೀಯತೆ. ಗಂಡೂಷ ಅಂದ್ರೆ ಬಾಯಿ ಮುಕ್ಕಿಸೋದು ಅಂತ ಅರ್ಥ. 12 ಸಲ ಮಾಡಿದ್ರೆ ಬಾಯಿ ಶುದ್ಧವಾಗುತ್ತೆ, ಬಾಯಿ ಶುದ್ಧ ಆಯಿತು, ಕಣ್ಣು ಶುದ್ಧ ಇದೆ ಈಗ. ಆಮೇಲೆ ಮಲಮೂತ್ರ ವಿಸರ್ಜನೆ ಬಹಳ ಮುಖ್ಯವಾದಂತಹ ಘಟ್ಟ. ಆ ಕಾಲದಲ್ಲಿ ಸಕಾಲಕ್ಕಾದ ಇಡೀ ದಿವಸದ ಒಂದು ಆರೋಗ್ಯ ಬೆಳಗಿನ ಶೌಚದಲ್ಲಿ ಡಿಪೆಂಡ್ ಆಗಿರುತ್ತೆ. ನೀವೇನ್ ಭಾವಿಸಿರ್ತೀರಿ, ರಿಷಿಯ ಸಂತಕ್ಷ ಯಾವುದೋ ಮಂತ್ರ ತಂತ್ರ ಅಂತೇಳಿ, ಬಟ್ ಇವೆಲ್ಲ ರಿಷಿಯಸರ ಭಾಗ ಅಂತ ಗೊತ್ತಿಲ್ಲ ಜನಗಳಿಗೆ. ಭದ್ರಾಚಾರ ಸದಾಚಾರ ಸ್ಮೃತಿಯನ್ನ ಗ್ರಂಥ ಸರೋವರದಲ್ಲಿ ಸೇರಿದೆ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದರ ಪ್ರಾಮಿನೆನ್ಸ್ ಏನಂತ ತಿಳಿಯುತ್ತೆ. ಇನ್ನು ಸ್ನಾನ ಮಾಡ್ತಾನೆ, ಸ್ನಾನದ ಮುಖ್ಯವಾದ ಅಂಗಗಳು ನೀರು. ಆ ನೀರಿನ ವರೈತಿ ಹೇಳುತ್ತೆ ಶಾಸ್ತ್ರ. ಮತ್ತೆ ಎಂಥ ನೀರು ಉಪಯೋಗಿಸ ಸ್ನಾನಕ್ಕೆ, ನಿಮ್ಗೆ ಯಾವ ತಂದೆ ತಾಯಿಗಳು ಹೇಳೋದಿಲ್ಲ, ಶಾಸ್ತ್ರ ಹೇಳುತ್ತೆ ಹರಿಯೋ ನೀರು ಬಹಳ ಶ್ರೇಷ್ಠ. ಆನಾ ಈಗ ಅವರು ಮುಳುಗಿ ಸ್ನಾನ ಮಾಡೋದು ನೆಕ್ಸ್ಟ್ ಶ್ರೇಷ್ಠ, ಸರೋವರದ ಸ್ನಾನ ಶ್ರೇಷ್ಠ, ಅಥವಾ ಬಾವಿಯಲ್ಲಿ ತೇರು ಹಾಕೊಳ್ಳೋದು ಮುಂದಿನ ಶ್ರೇಷ್ಠ, ಅಥವಾ ಮನೆಯಲ್ಲಿರೋ ತಣ್ಣೀರು ಮಾಡೋ ಶ್ರೇಷ್ಠ. ಅದು ಆಗದೆ ಹೋದ್ರೆ ಆಗ ಬಿಸಿನೀರು ಮಾಡಿ, ಸ್ವಲ್ಪ ಬಿಸಿ ಇರಲಿ ಇಲ್ಲವರು ಹೆಚ್ಚು ಬಿಸಿ ಇರಲಿ, ಎರಡು ಬಿಸಿ ಮಾಡಿಕೊಳ್ಳಿ. ಎಷ್ಟು ಅವಕಾಶ ಕೊಡ್ತಾರೆ, ಇನ್ನೇನು ಬೇಕು? ನಿಧಾನವಾಗಿ ಅಷ್ಟು ತಲೆ ಮೇಲೆ ಸ್ನಾನ ಮಾಡಲೇಬೇಕು. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಗಂಡಸರ ತಲೆ ಮೇಲೆ ಸ್ನಾನ ಮಾಡಲೇಬೇಕು, ಹೆಂಗಸರು ಮಾಡಬಾರ್ದು. ಹೆಂಗಸರು ಪ್ರತಿನಿತ್ಯ ತಲೆ ಮೇಲೆ ಮಾಡಿಕೊಡೋದು, ಆದರೆ ಅಭ್ಯಂಗರ ಸ್ನಾನ ಮಾತ್ರ ಒಗಿತಾರೆ. ಇವರಿಗೆ ಆಗಲಿ ಪ್ರತಿನಿತ್ಯದಲ್ಲೂ ಮಾಡಬೇಕು. ದೊಡ್ಡ ಪಾಠ ಆಗೋಗಿದೆ. ಶಾಂಪು ಹಾಕೊಂಡು ಊಟ ಮಾಡ್ತಾರೆ, ಅವರು ವಾರಕ್ಕೊಮ್ಮೆ ಹದಿನೈದು ಮಾಡ್ತಾರೆ ಪುಣ್ಯ. ತಪ್ಪು, ತಲೆ ಪೂರ್ತಿ ನಮ್ಮ ಎಕ್ಸರ್ಸೈಸ್ ಆಗಬೇಕಾದ್ರೆ ನೀರು ಬಿಡಬೇಕು. ಬಿಸಿನೀರು ಬಿಡಬಾರ್ದು, ಗಮನಿಸಿ, ತಣ್ಣೀರು ಬಿಡಬೇಕು. ತಣ್ಣೀರು ಬಿದ್ದಾಗ ಬಾಡಿ ಸ್ಟಿಮ್ಯುಲೇಟ್ ಆಗುತ್ತೆ, ನಮ್ಮ ದೇಹವೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಕಾಲಿಗೆ ಬಿಸಿನೀರು ಹಾಕಬೇಕಂತೆ, ತಲೆಗೆ ತಣ್ಣೀರು ಹಾಕಬೇಕಂತೆ. ಇದು ಬಹಳ ವಿಶೇಷ, ತಲೆಗೆ ತಣ್ಣೀರು, ಕಾಲಿಗೆ ಬಿಸಿನೀರು. ಇದನ್ನ ಅರ್ಥ ಮಾಡಿಕೊಂಡ್ರೆ ತಲೆ ಎಲ್ಲ ನಮ್ಮ ನರಮಂಡಲದ ಕೇಂದ್ರ, ನರಮಂಡಲದ ಕೇಂದ್ರ. ಅದು ಯಾವಾಗ ತಣ್ಣೀರು ಹಾಕ್ತಾನೆ ಅದು ಸರಿಯಾಗಿ ಇದೆ. ಬಿಸಿನೀರು ಹಾಕ್ತಾ ಹೋದಂತ ಏನಾಗುತ್ತೆ ಗೊತ್ತಾ, ಅದು ಹೆಚ್ಚು ಬಿಸಿ ಆದಷ್ಟು ಕೂಡ ಅದು ಆಕ್ಚುಲಿ ಲಿವಿಂಗ್ ಸೆಲ್ಸ್ ಸತ್ತೋಗುತ್ತೆ. ಅದರಿಂದ ಮನುಷ್ಯನ ಬುದ್ಧಿಯೆಲ್ಲ ಮಂಕಾಗೋದಕ್ಕೆ ಹೆಚ್ಚು ಬಿಸಿನೀರು ಬಿಡೋದು ಕಾರಣ ಅಂತ ಕೇಳುತ್ತಾರೆ. ಹೆಚ್ಚು ಬಿಸಿನೀರು ಹಾಕಬಾರ್ದು ತಣ್ಣೀರು. ಅನೇಕರಿಗೆ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆ ಬಿಸಿನೀರು ಹಾಕುವ ಅಭ್ಯಾಸ ಹಳ್ಳಿಗಳಲ್ಲಿ ಬಹಳ ಇದೆ, ತಪ್ಪದು. ಬಿಸಿನೀರು ಮಾಡಿಸಬಾರದು, ಆದಷ್ಟು ಉಗುರು ಬೆಚ್ಚಿರಬೇಕು. ತಣ್ಣೀರು ಅಭ್ಯಾಸ ಮಾಡಿಸಿರೋದು ಬಹಳ ಶ್ರೇಷ್ಠ, ತಲೆ ಮೇಲೆ ಮಾಡಬೇಕು. ಆದ ಅವರು ಒಳ್ಳೆ ಬುದ್ಧಿವಂತನಾಗ್ತಾನೆ ಅಂತ ಹೇಳಿದ್ದಾರೆ. ಒಳ್ಳೆ ಬುದ್ಧಿವಂತನಾಗ್ತಾನೆ. ಆರೋಗ್ಯ ಬುದ್ಧಿ ಕೂಡ ಆರೋಗ್ಯದ ಒಂದು ಭಾಗವಾದ್ದರಿಂದ ಅತ್ಯಂತ ಬುದ್ಧಿವಂತನಾಗಲಕ್ಕೂ ಕೂಡ ಈ ಸ್ನಾನ ಸಹಕಾರಿಯಾಗುತ್ತೆ. ಇನ್ನು ಮಂತ್ರಗಳಿವೆ. ಮಂತ್ರಗಳು ಹೇಳ್ತಾ ಹೋದಂತೆ ನಿಜವಾದ ಅರ್ಥದಲ್ಲಿ ದೇವತಾ ಪ್ರಾರ್ಥನೆ ಅದು. ಮಂತ್ರಗಳ ಹತ್ರ ಗಂಗಾ ಗಂಗೀತಿ ಯೋ ಬ್ರೂಯಾತ್ ಯೋಜನಾನಾಂ ಕಥೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗತ್ಯ. ಇವೆಲ್ಲ ಮಂತ್ರಗಳನ್ನು ಹೇಳ್ಕೊಂಡು ಮಾಡಿದರೆ ಅದು ನಿಜವಾದ ಸ್ನಾನ. ಆಗ ಒಳ್ಳೆ ಫ್ರೆಶ್ಶಾಗಿ ಬರ್ತಾನೆ ಅಂತ ಹೇಳಿದ್ದ. ನಮ್ಮ ಜನ ಎಷ್ಟು ಮಟ್ಟಿಗೆ ಸ್ನಾನದ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಇವತ್ತು ಸ್ನಾನ ಇತ್ಯಾದಿಗಳು ಕೇಳಿದಷ್ಟೇ ಮುಡಿಯೋರ್ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಆಗಿಬಿಟ್ಟಿದೆ. ಪ್ರತಿಯೊಬ್ಬನು ಮಾಡಬೇಕು. ಬಹಳ ಮುಖ್ಯ ಅಂದ್ರೆ ಹಿಂದಿನ ದಿವಸದ ಬಟ್ಟೆ ಮುಟ್ಲಕ್ಕೆ ಹೋಗ್ಬೇಡಿ ಆದಷ್ಟು ಅಂತ ಹೇಳ್ತಾರೆ. ಯಾವಾಗ ಫ್ರೆಶ್ ಆಗ್ತಾ ಹೋಗ್ಬೇಕು. ನಾನು ಹಾಗಲ್ಲ, ಅದೇ ಬನೀನು ಅಲ್ಲೇ ಹಾಕೊಂಡು ಬನಿ ಬಿಚ್ಚಿರ್ತಾ ಅದೇ ಬನೇ ಮತ್ತೆ ಹಾಕೊಂಡು ಬಂದ್ಬಿಡ್ತಾರೆ. ಎಲ್ಲ ಫ್ಯಾಕ್ಟರಿ ಪೇಣಿಂದ ಎಲ್ಲ ಕೊಳತ ಹಾಗೆ ಸೇರ್ಕೊಂಡಿದ್ದಾರೆ. ಬಿಟ್ಟು ಹಸ್ತು ತಗೋಬೇಕು. ನಾಳೆಗೆ ತಗೊಂಡು ರೆಡಿ ಮಾಡ್ಕೊಂಡು ಹಿಂದಿನ ದಿವಸ ರಾತ್ರಿ ರೆಡಿ ಮಾಡಿಕೊಂಡಿರ್ಬೇಕು. ಹಸ್ತು ತಗೊಳ್ಬೇಕು. ಆಮೇಲೆ ಒದ್ದೆ ಬಟ್ಟೆಲೆ ಬಂದು ಉಟ್ಕೊಳ್ಳೋದು ಭಾರಿ ಶ್ರೇಷ್ಠ. ಪೂರ್ತಿ ಫ್ರೆಶ್ ಆಗಿ ಮುಟ್ಟಬೇಕು. ಅದು ದಿವಸದ ಕೊನೆ ಕೂಡ ಮುಂದಕ್ಕೆ ಹೋಗ್ತಾ ಇರಬೇಕು, ಇದ್ರ ಮುಂದೆ ಪ್ರೋಗ್ರೆಸ್ ಆಗ್ತಾ ಇರಬೇಕು. ಹಾಗೆ ಹೊರತು ಎಂದೂ ಕೂಡ ಹಳೆಯನ್ನು ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ನಾ ಇದನ್ನೇ ಮಡಿ ಅಂತ ಕರೆದಿ. ನಾವೇನ್ ತಿಳ್ಕೊಂಡು ಪೂಜೆ ಮಾಡೋರು ಮಾತ್ರ ಹೀಗೆ ಮಾಡಲಿ, ಸನ್ಯಾಸಿ ಮಾಡೋರು ಮಾತ್ರ ಹೀಗೆ ಮಾಡಲಿ ಅಂತ ತಿಳ್ಕೊಂಡು ಎಲ್ಲರೂ ಬದುಕಬೇಕಲ್ಲ. ಫಸ್ಟ್ ಪೂಜೆ ಸನ್ಯಾಸಿ ಬದುಕಿದ ಮೇಲೆ ತಾನೆ. ಅದಕ್ಕೆಲ್ಲ ಬೇಸಿಕ್ ಅಂದ್ರೆ ಹಳೆಯ ವಸ್ತ್ರಗಳಿಂದ ಹೇಳಿದ ಎಲ್ಲವನ್ನೂ ಕೂಡ ಫ್ರೆಶ್ ಆಗಿರೋ ಮಾಡಿಕೊಳ್ಳಿ ಅಂತೇಳಿ. ಒಗದ ಬಟ್ಟೆ, ಶುದ್ಧ ಬಟ್ಟೆ ಉಟ್ಕೊಳ್ಳೋದು. ಆಮೇಲೆ ಇದು ಕೊಡ್ತಾರೆ ಬುದ್ರಾಧಾರಣೆ. ಗೋಪಿಚಂದ್ರ ಹಚ್ಕೊಳ್ಳೋದು ದೊಡ್ಡ ರಿಚರ್ಚನ ಒಂದು ಭಾಗ. ಗೋಪಿಚಂದನ ನಿನ್ನೆ ಹಚ್ಚಿಕೊಂಡಾಗ ಇಡೀ ದೇಹ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ತಲೆ ಆಗಿರುತ್ತಲ್ಲ, ಇಡೀ ದೇಹ ಮಾಡ್ಕೋತಾ ಇರ್ತಾರೆ, ಇಡೀ ದೇಹ ಸ್ಟಿಮ್ಯುಲೇಟ್ ಆಗುತ್ತೆ. ಅಲ್ಲ, ಇವೆಲ್ಲ ಗೋಪಿಚಂದನ ಹಾಕೊಳ್ಳೋದಕ್ಕೆ ನಾಮ ಹಾಕೊಳ್ಳೋಕ್ಕೆ ಇಲ್ಲೆಲ್ಲಿ ಹೇಳಿದ್ದಾರೆ, ಅವೆಲ್ಲ ಒಳ್ಳೆ ಸ್ಟಿಮ್ಯುಲೇಟಿಂಗ್ ಸೆಂಟರ್ಸ್ ಅವು. ಗೊತ್ತಾಯ್ತಾ, ಈ ಕಡೆ ನೋಡಿದ್ರೆ ಲಿವರ್ ಇದೆ, ಈ ಕಡೆ ನೋಡಿದ್ರೆ ಸ್ಟಮಕ್ ಇದೆ, ಮಧ್ಯಭಾಗದಲ್ಲಿ ಹಾರ್ಟ್ ಇದೆ, ಎಲ್ಲ ಜಾಗದಲ್ಲಿ ಲಂಗ್ಸ್ ಇದೆ. ಗೊತ್ತಾಯ್ತಾ, ಆಮೇಲೆ ಈ ಕಡೆ ಎಲ್ಲ ನರಮಂದ ಸುಷುಮ್ನ ಇಡಾನಾಡಿ, ಸುಷುಮ್ನ ನಾಡಿ ಮತ್ತು ಪಿಂಗಳ ನಾಡಿ, ಮತ್ತೆ ಸುಷುಮ್ನ ನಾಡಿ, ಎಲ್ಲ ನಾಡಿಗಳು ಸ್ಟಿಮ್ಯುಲೇಟ್ ಆಗಿ ಇಲ್ಲಿ ಯೂನಿಯನ್ ಆಗುತ್ತೆ, ಎಲ್ಲ ನಾಡಿಗಳು ಸೇರೋ ಜಾಗ ಇದೆ. ಅದಕ್ಕೆ ಹಣೆ ಮಧ್ಯದಲ್ಲಿ ಎಚ್ಚರಿಕೆ ಹಚ್ಚಿಕೊಳ್ಳುತ್ತೆ. ಅದು ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ ಅದಕ್ಕೆ ಬಂತು ಅಂದ್ರೆ ಇದು ಯೂನಿಯನ್ ಇಲ್ಲ, ಎಲ್ಲ ನಾಡಿಗಳು ಸೇರಿಬಿಟ್ಟು ಇಲ್ಲಿಂದ ಒಂದಾಗಿ ಈ ಕಡೆ ಬರುತ್ತೆ. ಇಲ್ಲಿ ಇದು ಭೂಮಧ್ಯ ನಾಡಿ ಶುದ್ಧದ ಎಲ್ಲ ಸುಷುಮ್ಮ ನಾಡಿಯ ಎಣ್ಣೆ ಇಲ್ಲಿಂದನೇ ಕೊನೆಗೆ ಓಪನಿಂಗ್ ಸಿಗೋದು. ಕೊನೆಗೆ ಮುಕ್ತಿಗೆ ಹೋಗೋ ವ್ಯಕ್ತಿ ಇಲ್ಲಿಂದ ಹೊಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಇದು ಯಾರೋ ಮುಕ್ತಿಗೆ ಹೋಗ್ತಾರಲ್ಲ ಅವೆಲ್ಲ ಹೋಗ್ಬೇಕಲ್ಲ, ಇವತ್ತು ಯಾರೋ ಮಾತಾಡ್ತಾರೆ ತಿಳ್ಕೊಂಡು ನಿಜವಾಗಿ ಗ್ಯಾರಂಟಿ ಆಗುತ್ತೆ. ಎಲ್ಲರೂ ಮುಕ್ತಿ ಗುರಿ ಇಟ್ಕೊಂಡಿರ್ಬೇಕಾದ್ದರಿಂದ ಇದು ಬ್ರಹ್ಮರಂಧ್ರ ಅಂತ ಸ್ವಲ್ಪ ಮೆತ್ತಗಿದೆ ಬ್ರಹ್ಮರಂಧ್ರ ಅಂತ ಕರೀತಾರೆ. ಅದು ಹೊಡಿಬೇಕು ಅಂತ ಹೇಳ್ತಾರೆ. ಆ ರೀತಿ ಸಾಧನೆ ಮಾಡಬೇಕು. ಇವೆಲ್ಲ ಡೈಲಿ ಮಾಡೋ ಪ್ರಾಕ್ಟೀಸ್ ಅದಕ್ಕೆ ಕಾರಣ. ಆದ್ರಿಂದಲೇ ಗೋಪಿಚಂದ್ರನೇ ನೆಚ್ಚಿಕೊಳ್ಬೇಕು, ಮುದ್ರಾಧಾರಣೆ ಮಾಡಿಕೊಳ್ಬೇಕು. ಆಗ ಮಂತ್ರ ಹೇಳಬೇಕು, ಮತ್ತೆ ಗೋಪಿಚಂದ್ರ ಮುದ್ರೆಗೆ ಮಂತ್ರ ಇದೆ, ಗೋಪಿಚಂದ್ರನ ಧಾರಣೆಗೆ ಮಂತ್ರಗಳಿದೆ, ಸಂಧ್ಯಾವಂದನಿಗಂತೂ ಬೇಕಾದಷ್ಟು ಮಂತ್ರಗಳಿದೆ. ಆಚಮನ ತಗೊಳ್ಳಿ, ಉದಾಹರಣೆ ಮಾಡಿಕೊಂಡು ಆಚಮನ ಶುರು ಮಾಡ್ತಾರೆ. ಆಚಮನ ಏನು ಗೊತ್ತೇನು, ತುಂಬಾ ಜನ ಏನ್ ಮಾಡ್ತಾರೆ ಆಚಮನ ಅಂದ್ರೆ ನೀರು ಕುಡಿಯೋದನ್ನು ತಿಳ್ಕೊಂಡಿರ್ತಾರೆ. ನೀರು ಕುಡಿಯೋದಲ್ಲ ಅದು, ಆಚಮನ ಬೇರೆ ನೀರು ಕುಡಿಯೋದು ಬೇರೆ. ನೀರು ಕುಡಿದ್ರೆ ಹೊಟ್ಟೆಗೆ ಹೋಗುತ್ತೆ, ಆಚಮನ ಹೊಟ್ಟೆಗೆ ಹೋಗೋದಿಲ್ಲ, ಹೃದಯಕ್ಕೆ ಮಾತ್ರ ಹೋಗಬೇಕು. ಅದಕ್ಕೆ ಆಚಮನದ ಪ್ರಮಾಣ ಡಿಫೈನ್ ಮಾಡ್ತಾರೆ. ಕೈಗೆ ನೀರು ಹಿಡ್ಕೊಂಡಾಗ ಒಂದು ಉದ್ದು ಮುಳುಗಷ್ಟು ಇರಬೇಕಂತ, ಉದ್ದು ಮುಳುಗಷ್ಟು ಇರಬೇಕು, ಉದ್ದಿನ ಕಾಳು ಮುಳುಗಷ್ಟು ಮಾತ್ರ ನೀರು ಹಾಕ್ಬೇಕು. ಮುಳುಗದೆ ಹೋದ್ರೂ ತಪ್ಪು, ಅದು ಪೂರ್ತಿ ಮುಳುಗೋದ್ರೂ ತಪ್ಪು, ಜಸ್ಟ್ ಮುಳುಗಬೇಕು. ಆ ರೀತಿ ಹಾಕ್ಬೇಕು. ದಿವಸ ಉದ್ದಿಟ್ಕೊಂಡು ಚೆಸ್ ಮಾಡ್ತಾ ಕೊಡಬಾರ್ದು. ಮತ್ತೆ ಸಂಜೆ ಉದ್ದು ಕೊಡಿ ಉದ್ದು ಕೊಡಿ ಅಂತ ಹೋಗಬೇಡಿ. ಅಪ್ರಾಕ್ಷ ಬೇಕಾಗಿ ಅಭ್ಯಾಸ ಆಗಿರುತ್ತೆ. ಜಸ್ಟ್ ಒಂದು ಬೆಳಿಗ್ಗೆ ಹಿಡ್ಕೊಂಡಾಗ ಈಗ ಹಿಡ್ಕೋಬೇಕು. ಗೋಕರ್ಣ ಮುದ್ರ ಅಂತ ಹಸುವಿನ ಕಿವಿ ಇದ್ದಾಗಿರುತ್ತೆ ಅಂತ ಹಿಡ್ಕೊಂಡು, ಹಸುವಿನ ಕಿವಿ ಇದೆ, ಹಸುವಿನ ಇಟ್ಕೊಂಡಿರ್ತಾರೆ ಫಸ್ಟ್. ಹಸುವಿನ ಕಿವಿ ಹೇಳುವಾಗ ಮತ್ತೆ ಎಕ್ಸಿಬಿಷನ್ ಹೋಗಬೇಕು ಅಷ್ಟೇ. ಹಸುವಿನ ಕಿವಿ ಇದ್ದ ಹಿಡ್ಕೊಂಬಿಟ್ಟಿರುತ್ತೆ, ಆರ್ತಿ ಇದ್ದಾಗ ನಿಲ್ಲುತ್ತಾರ ನೀರು, ಅದು ಸ್ಟ್ಯಾಂಡರ್ಡ್ ಡಿಪೆಂಡ್ ಮಾಡಿ ಇಟ್ಟಿದ್ರೆ ಸರಿಯಾಗಿರುತ್ತೆ. ಹೆಚ್ಚು ಕುಡಿದ್ರೆ ನೀರು ಕುಡ್ದ ಇಲ್ಲ, ಕಡಿಮೆ ಕೊಡಿದ್ರೆ ಉಪಯೋಗ ಇಲ್ಲ. ಕರೆಕ್ಟ್ ಆದ್ರೆ ಡೋಸೇಜ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಜೆಕ್ಷನ್ ಹಾಕಿ, ಜಾಸ್ತಿ ಕೊಟ್ಟು ಓಲ್ಡ್ ಡೋಸ್ ಆದ್ರೂ ಕಷ್ಟ, 100 ಡೋಸ್ ಆದ್ರೂ ವರ್ಕ್ ಮಾಡಲ್ಲ, ಓಲ್ಡ್ ಡೋಸ್ ಒಂದು ಆಗ್ತದೆ. ಆ ತರ ಆಗಬಾರ್ದು. ಕರೆಕ್ಟ್ ಡೋಸೇಜ್ ಇದ್ದಾಗೆ ನೀರಿನ ಪ್ರಮಾಣ ಹೇಳುತ್ತಾರೆ. ಆ ಚಮನ ಎಲ್ಲ ನಮ್ಮ ಅನ್ನ ನಾಳೆಗೆಲ್ಲ ಶುದ್ಧ ಆಗಲಿ ಶುರುವಾದ ಅವು ಉಚ್ಚಾರಣೆ ಮಾಡಿಸಲು ಇದ್ದಾಗ ಆಚರಣೆ ಮಾಡಿದವನಿಗೆ ಮಧ್ಯೆ ಮಧ್ಯೆ ಉಪನ್ಯಾಸ ಮಾಡಿ ನೀರು ಕುಡಿಯೋದು ನೋಡಿರ್ತಾರಲ್ಲ, ಇದು ಆಚಮನದಿಂದ ಎಲ್ಲ ನಮ್ಮ ಶುದ್ಧವಾಗೋದ್ರಿಂದ ಸ್ಪಷ್ಟ ಉಚ್ಚಾರಣೆ ಮಾಡಿರ್ತಾರೆ. ಮಂತ್ರಗಳನ್ನ ಸ್ತೋತ್ರಗಳನ್ನ ಸ್ಪಷ್ಟ ಉಚ್ಚಾರಣೆ ಮಾಡಿದ ತರವಾಗೋದು ಆಚಮನ. ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಇವತ್ತೆಲ್ಲ ಯೋಗದ ಕ್ಲಾಸ್ ಅಂತ ಮಾಡ್ತಾರಷ್ಟೇ. ನಿತ್ಯ ಪ್ರಾಣಾಯಾಮ ಮಾಡಬೇಕು ಸಂಧ್ಯಾ ವಂದನೆ ಕಾಲ. ಪ್ರಾಣಾಯಾಮದ ಸ್ನಾನ ಮಾಡಿದ್ರೆ 10 ಗುಣ ಬರುತ್ತೆ. ಸ್ನಾನದ ಬೆನಿಫಿಟ್ಸ್ ನಲ್ಲಿ 10 ಬೆನಿಫಿಟ್ಸ್ ಇದೆ. ಪ್ರಾಣಾಯಾಮ ಮಾಡಿದ್ರೆ ಆಲ್ ಬೆನಿಫಿಟ್ಸ್ ಅಂತ ಹೇಳ್ತಿರ್ತಾರೆ. ಪ್ರಾಣಾಯಾಮ ಈ ದಹೇ ದೋಷ. ಇವತ್ತು ವಿವೇಚನೆ ಮಾಡಿ ಎಷ್ಟು ಸ್ನಾನ ಮಾಡಿದ್ರು ಕೂಡ ಮೈ ಮೇಲೆ ತೊಳ್ಕೊತೇವೆ ಹೊರತು ಒಳಗೆ ತಡೆಯಲಿಕ್ಕೆ ಸಾಧ್ಯತೆಯಿಲ್ಲ, ಒಳಗೆ ತಡೆಯಲಿಕ್ಕಾಗೋದಿಲ್ಲ. ದೇಹದ ಹೊರಗೆ ಮಾತ್ರ ಕ್ಲೀನ್ ಆಗುತ್ತೆ ಸ್ನಾನ ಮಾಡಿದ್ರೆ. ಸರಿಯಾಗಿ ಯೋಚನೆ ಮಾಡಿ, ಒಳಗೆ ಕ್ಲೀನ್ ಆಗೋದಿಲ್ಲ. ಪ್ರಾಣಾಯಾಮ ಮಾಡ್ತಾನಲ್ಲ ಆಗ ಒಳಗೆ ಬಾಡಿ ಕ್ಲೀನ್ ಆಗುತ್ತೆ. ಎಂಟೈರ್ ಬಾಡಿ ಕ್ಲೀನ್ ಮಾಡೋದು ಪ್ರಾಣಾಯಾಮ ಒಂದೇನೆ. ಅದು ಇವತ್ತಂತೂ ಪ್ರಾಣಾಯಾಮದ ಬಗ್ಗೆ ಒಳ್ಳೆ ಜಾಗೃತಿ ಬಂದಿದೆ. ಆದ್ರೆ ಮಂತ್ರಗಳಿಂದ ಪ್ರಾಣಾಯಾಮ ಬಂದಿದೆ. ಬರೀ ತಿಳಿ ಉಸಿರಾಡ್ತಾ ಉಸಿರಾಡ್ತಾರೆ ಅಷ್ಟೇ ಹೊರತು ಅದು ಪ್ರಾಣಾಯಾಮ. ಮಂತ್ರಗಳನ್ನ ಹೇಳಬೇಕು. ಪ್ರಾಣಾಯಾಮ ಮಂತ್ರಗಳು ಹೆಂಗಸರಿಗೂ ಇದೆ, ಗಂಡಸರಿಗೂ ಇದೆ. ಯಾವ ಮಂತ್ರ ಹೇಳ್ತೀರೋ ಆ ಮಂತ್ರ ಪ್ರಾಣಾಯಾಮಕ್ಕೆ ಉಪಯೋಗಿಸ್ತದೆ. ಕೃಷ್ಣ ಮಂತ್ರ ಹೇಳ್ತೀರೋ ಕೃಷ್ಣ ಮಂತ್ರ ಪ್ರಾಣಾಯಾಮ ಉಪಯೋಗಿಸ್ತದೆ. ನಾರಾಯಣ ಮಂತ್ರಕ್ಕೆ ನಾರಾಯಣ, ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿ ಮಂತ್ರನೇ ಪ್ರಾಣಾಯಾಮದ ಮಂತ್ರ. ಆ ರೀತಿ ಉಪಯೋಗಿಸ್ಬೇಕು. ಮಂತ್ರಾರ್ಥ ತಿಳ್ಕೊಳ್ಬೇಕು. ಆಗ ನಮ್ಗೆ ಅರ್ಥ ಆಗುತ್ತೆ. ಇಡೀ ಇಷ್ಟೆಲ್ಲ ಮಾಡೋತ್ತಿದ್ದೆ ಕೇಳೋತ್ತಿಗೆ ಗೌರವ ಬಂದಿರುತ್ತೆ ನಿಮಗಾಗಲೇ. ಕೇಳಿಯ ಒಂಥರ ಗೌತವಾಗಿರ್ತೀರಿ, ಮಾಡಿದ ಎಷ್ಟು ಗೌತವಸ್ ಗೊತ್ತಾ? ಆಗ ಎಂಟೈರ್ ಬಾಡಿ ಆಕ್ಟಿವೇಟ್ ಆಗುತ್ತೆ. ಆಗ ಯಾವುದೇ ವಿಧವಾದ ರಕ್ತನಾಳ ಕಡಿತಾಗೋದಾಗಲಿ, ಕಷ್ಟ ಬರೀ ತೊಂದರೆ ಬರೋ, ಮೈಕೈ ನೋವು ಯಾವುದು ಬರೋ ಚಾನ್ಸ್ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಪ್ರಾಣಾಯಾಮ ಆಯಿತು, ರಾಗವರ್ಷಣ ಮಾಡುತ್ತಾರೆ. ಅಪೋವಿಷ್ಟಾಮ ಯೋಗ ಮಾರ್ಜನ ಮಂತ್ರದಿಂದ ಸ್ನಾನ, ಮಂತ್ರದ ಸ್ನಾನ ಅಪೋವಿಷ್ಟಾಮ ಯೋಗ ಇತ್ಯಾದಿ ಮಂತ್ರದ ಸ್ನಾನ ಜನಾರಿ ಮಂತ್ರ. ಆಮೇಲೆ ನಾವು ಈ ಇದರಲ್ಲಿ ಆಯುರ್ವೇದ ಮೊದಲಾದವರು ಇತ್ತೀಚೆಗೆ ಕೆಲವೆಲ್ಲ ಜನನೀತಿಯಿಂದ ಮಾಡಿರ್ತಾರೆ. ಈ ಕಡೆ ನೀರು ಹಾಕೊಂಡು ಮೂಗಿನಿಂದ ಈ ಕಡೆ ಮೂಗಿನ ಬಿಡೋದು ಜನನೀತಿ ಅಂತ ಕರೀತಾರೆ. ಇದೇನು ಅಘಮರ್ಷಣ ಅಂತ ಕರೀತೇವೆ. ಅದು ವಾಯುನೀತಿ. ಗಾಳಿ ಈ ಮೂವಿನಿಂದ ತಗೊಂಡು ಈ ಮೂವಿನಿಂದ ಹೊರಗೆ ಬಿಡಬೇಕು. ಈ ಮೂವಿನಲ್ಲಿ ತಗೊಂಡು ಈ ಮೂವಿನಲ್ಲಿ ಹೊರಗೆ ಬಿಟ್ಟರೆ ಅವಾಗ ಅದು ಪಾಪ ಪುರುಷ ಹೊರಗೆ ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ಅದು ಮೇಲೆ ಅಡುಗೆ ಕೊಡೋದು ಅವ ಅಪಸರ್ಪಂತ ಭೂತ ಭೂತೋಚ್ಚಾರಣ ಮಾಡ್ತಾನೆ. ಸ್ಥಳಶುದ್ಧಿ, ಆತನ ಸ್ಥಳಶುದ್ಧಿ ಮಾಡಿಕೊಡ್ತಾನೆ. ಆಮೇಲೆ ಜಪ ಮಾಡ್ತಾನೆ. ಅಂದ್ರೆ ನಿತ್ಯ ದಿನನಿತ್ಯ ಎಲ್ಲರೂ ಮಾಡ್ತಕ್ಕಂಥ ರೀತಿ ಇರುತ್ತೆ. ಮತ್ತೆ ಹೆಂಗಸರಿಗೆ ಗುರುಮಂತ್ರ ಇದೆ, ಗಂಡಸರಿಗೆ ಸಂಧ್ಯಾ ಒಂದು ಗಾಯತ್ರಿ ಇದೆ. ತೆರಪೋ ಇಬ್ಬರಿಗೂ ಕಾಮನ್ ಇದೆ. ಪ್ರಾಣಾಯಾಮ ಹೆಂಗಸರು ಮಾಡಬೇಕು, ಆಚಮನ ಹೆಂಗಸರು ಮಾಡಬೇಕು, ಮಂತ್ರಜಪ ಹೆಂಗಸರು ಮಾಡಬೇಕು. ಅಂಗನ್ಯಾಸ ಕರನ್ಯಾಸ ಅವರಿಗೂ ಇದೆ, ಗಂಡಸರಿಗೂ ಇದೆ. ತೆರಪೋರ್ ಇದರಲ್ಲಿ ಯಾರನ್ನು ವಿಭಾಗ ಮಾಡಲಿಲ್ಲ. ಮಂತ್ರ ಬೇರೆ ಹೇಳಿದ್ದಾರೆ ಹೊರತು ವಿಧಿವಿಧಾನದಲ್ಲಿ ಇಬ್ಬರಿಗೂ ಸಮಾನವಾದಂತಹ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಜಪ ಮಾಡ್ತಾರೆ. ಜಪ ಮಾಡೋಕೆ ಸಂಪೂರ್ಣ ಕೇಂದ್ರೀಕರಣ, ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಂತೂ ಇವಾಗ ಟೋಟಲಿ ಮಿಸ್ಸಿಂಗ್. ಇವತ್ತು ಟಿವಿ ನೋಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಗೊತ್ತು ನಮಗೆ ಅಷ್ಟೇ ಹೊರತು ಮನಸ್ಸಿನ ಒಳಗೆ ಕಾನ್ಸಂಟ್ರೇಟ್ ಮಾಡಿ ಗೊತ್ತಿಲ್ಲ. ಟಿವಿ ನೋಡೋದು ಹ್ಯಾಂಗ್ ನೋಡ್ತಿರ್ತಾನೆ, ಬಾಲ್ ಹೊಡಿತಾನಲ್ಲ ಬಾಲ್ ಕಡೆಗೆ ಹಾಕೊಂಡು ಹಾಕಿರ್ತಾರೆ. ನೋಡಿದ್ರೆ ಬಾಲ್ ಎಲ್ಲಿ ಹೋಯ್ತು, ಹೇಗೆ ಹಿಡಿದ, ಎಷ್ಟು ಆಯ್ತು, ಸಿಕ್ಸರು ಫೋರು ಎಲ್ಲ ಅಬ್ಸರ್ವ್ ಮಾಡ್ತಾನೆ. ಆ ಟೈಪ್ ಮೈಂಡನ್ನು ಅಬ್ಸರ್ವ್ ಮಾಡಬೇಕು. ಅದು ನಿಜವಾದ ಕಡೆ ಧ್ಯಾನ ಅಂದ್ರೆ ಹಾಕಿ. ಧ್ಯಾನ ಹೈಯೆಸ್ಟ್ ಪ್ರೋಸೆಸ್ ರಿಚುವಲ್ಸ್ನಲ್ಲಿ ಹೈಯೆಸ್ಟ್ ಅಂದ್ರೆ ಧ್ಯಾನ. ಧ್ಯಾನ ಎಲ್ಲೋ ಬಂದಿಲ್ಲ, ಪ್ರತಿ ಕಾರ್ಯದಲ್ಲೂ ಧ್ಯಾನ ಕಾಮನ್. ಪ್ರಾಣಾಯಾಮದಲ್ಲಿ ಧ್ಯಾನ, ಆಚಮನಕ್ಕೆ ಧ್ಯಾನ, ಮಂತ್ರದೇಪಕ್ಕೆ ಧ್ಯಾನ, ಅಡಿಕೆ ಕಾಲಕ್ಕೆ ಧ್ಯಾನ, ಥ್ರೋಟ್ ಅದನ್ನು ಮಾಡಿ ಆಮೇಲೆ ಉಪಸ್ಥಾನ. ಎಲ್ಲ ದೇವತೆ ನಮಸ್ಕಾರ ದಿಗ್ದೇವತೆಗಳಿಂದ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾರೆ, ಸ್ತೋತ್ರವನ್ನು ಹೇಳುತ್ತಾರೆ, ಆಮೇಲೆ ಕಿವಿ ಹಿಡ್ಕೊಂಡು ನಮಸ್ಕಾರ ಅಭಿವಾದನ ಮಾಡ್ತಾರೆ. ಎಲ್ಲ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ, ಆ ಒಂದು ಸಂಧ್ಯಾವನ್ನಿಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಗೊತ್ತಾಗ. ಒಂದು ಒಂದು ಸಂಧ್ಯಾವನ್ನಿಗೆ ಮಾಡಿ, ಇನ್ನು ಮೂರೊತ್ತು ಸಂಧ್ಯಾವಂದನೆ, ಪ್ರತಿನಿತ್ಯ ಸಂಧ್ಯಾವಂದನೆ, ನ್ಯಾಚುರಲಿ ಅವ್ರು ಮಾಡಿ ಶುದ್ಧವಾಗಿರುತ್ತೆ, ಅತಿ ಶುದ್ಧವಾದದ್ದು. ಯಾವ ಆಧುನಿಕವಾಗಿರ್ತಕ್ಕಂತಹ ನಿಮ್ಮ ಸಾಧನ ಕೂಡ ಅಷ್ಟು ಸಿದ್ಧಿ ಮಾಡೋ ಶಕ್ತಿ ಹೊಂದಿಲ್ಲ. ಅಷ್ಟು ಶಕ್ತಿಯನ್ನ ಈ ರುಚಿಯಲ್ಲಿಸ್ಕೊಡುತ್ತೆ ನಿತ್ಯವಾದದ್ದು. ನೈಮಿತ್ಯಕದಲ್ಲಿ ಏಕಾದಶಿ ಉಪವಾಸಿ, ಈಗ ಪ್ರಾಣಾಯಾಮದ ಎಫೆಕ್ಟ್ ಹೇಗೆ ನೋಡುತ್ತೇವೋ ಆ ಥರ ಏಕಾದಶಿ ಎಫೆಕ್ಟ್. ಏಕಾದಶಿ ಅದು ಒಳಗಿಂದ ಸಿದ್ಧಿ ಮಾಡುತ್ತೆ, ಒಳಗಿಂದ ಕ್ಲೀನ್ ಮಾಡುತ್ತೆ, ಎಲ್ಲ ಟಾಕ್ಸಿನ್ಸ್ ಎಕ್ಸ್ಪೆಲ್ ಮಾಡುತ್ತೆ. ಏಕಾದಶಿ ಉಪವಾಸ ಮಾಡಿದಾಗ ಇನ್ನೇನು ಔಷಧಿ ತಗೊಂಡ್ರು ಒಳಗೋಗುತ್ತೆ, ಏಕಾದಶಿ ಹೊರಗಾಗತ್ತೆ ಅಂತ ಹೇಳಿದ್ದಾರೆ. ಉಪವಾಸ ಮಾಡ್ತಾರಲ್ಲ ಎಲ್ಲ ಹೊರಗೋಗಕ್ಕೆ ಶುರುವಾಗುತ್ತೆ, ಕೊಳೆಗಳೆಲ್ಲ ಕೂಡ. ಆ ಕೊಳೆ ಹೋಗ್ತಾ ದೇಹ ಅತ್ಯಂತ ಶುದ್ಧವಾಗಿರುತ್ತೆ. ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಉಪವಾಸ ಇವೆಲ್ಲವೂ ಕೂಡ ದೇಹದ ಶುದ್ಧೀಕರಣದ ಭಾಗ ಪಾರ್ಟ್ ಎ, ಮನಸ್ಸಿನ ಕೇಂದ್ರೀಕರಣದ ಭಾಗ ಪಾರ್ಟ್ ಬಿ. ಡೇರ್ಫೋರ್ ಮೆಡಿಕಲ್ ಬೆನಿಫಿಟ್ಸ್ ಇದೆ, ಸ್ಪಿರಿಚುವಲ್ ಬೆನಿಫಿಟ್ಸ್ ಇದೆ ಎಂಬುದು ಅರ್ಥ ಆಯ್ತು. ಇದನ್ನು ಮಾಡಿ ನೋಡಿದ್ರೆ ನಿಮಗೆ ಕಷ್ಟ ಗೊತ್ತಾಗುತ್ತೆ. ಬರೀ ಒಂದೊಂದರೆ ಅಭ್ಯಾಸ ಮಾಡಿ, ಒಂದು ವಾರ ಬೆಳಿಗ್ಗೆ ಸಕಾಲಕ್ಕೆ ಎದ್ದು ನೋಡಿ ಎಷ್ಟು ಚೇಂಜ್ ಆಗಿದ್ದ. ಮಲಗೋರು ಕಂಡು ಅದೇ ಬರುತ್ತೆ ನಿಮ್ಗೆ, ಆಮೇಲೆ ಬಿದ್ದುಕೊಂಡಿದ್ದೆ ಮಲಗಿದ್ರೆ ಬಿದ್ದುಕೊಂಡಿದ್ದಾನೆ ಅಂತ ಕರೀತಾರೆ. ಇನ್ನು ಬಿದ್ದುಕೊಂಡಿದ್ದಾರೆ, 7 ಗಂಟೆ ಆಗಿದೆ, ಸೂರ್ಯ ಇನ್ನು ಬಿದ್ದುಕೊಂಡಿದ್ದಾರೆ ಅಂದ್ರೆ ಆದ್ರೆ ನಮ್ಮ ಬಗ್ಗೆ ಉಳಿದರೆ ಏನ್ ತಿಳ್ಕೊಂಡಿದ್ದೆ ಎಷ್ಟು ಗೊತ್ತಾಗುತ್ತೆ. ಮಲಗೋರನ್ನ ಕಂಡ್ರೆ ಎದ್ದವರಿಗೆ ಏನನ್ಸುತ್ತೆ ಆ ಭಾವನೆ ಬರ. ಇವತ್ತು ಎಲ್ಲರೂ ಮಲಗಾರೆ ಆಗಿದ್ದರಿಂದ ಅನ್ಸೋದೇ ಇಲ್ಲ ಯಾರಿಗೂ ಹಾಗಾಗಿದೆ ಅಂತೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದು ರಿಚುವಲ್ಸ್ ನಾವು ಏನೋ ಭಾವಿಸ್ಬಿಟ್ಟಿದ್ದೇವೆ, ನಿತ್ಯ ಜೀವನದ ಅಂಗಗಳಷ್ಟೇನೆ. ಇವತ್ತು ವಾಕಿಂಗ್ ಈಸ್ ಬೆಸ್ಟ್ ಎಕ್ಸರ್ಸೈಸ್ ಅಂತ ಕರೀತಾರಲ್ಲ, ವಾಕಿಂಗ್ ಮಾಡ್ತಾನೆ ಬೆಸ್ಟ್ ಎಕ್ಸರ್ಸೈಸ್. ನೋಡಿದ್ರೆ ನಮ್ಗೆ ನಮ್ಗೆ ಅಂತೆ ಇಲ್ಲ, ನಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದೆ. ನಿತ್ಯದ ತೊಂದರೆ ಸರಾಗವಾಗಿ ಸಲೀಸ ವಾಕಿಂಗ್ನಲ್ಲಿ ಟ್ರೈನ್ ಇಲ್ಲ. ನ್ಯಾಯಸ್ಥರಲ್ಲ ದೇಹಕ್ಕೆ ಎಕ್ಸರ್ಸೈಸ್ ಹೆಂಗ್ ಮಾಡ್ತಾನೋ, ರಿಚುವಲ್ಸ್ ಅಲ್ಲ, ಮೈಂಡ್ ಅಂಡ್ ಬಾಡಿ ಎರಡನ್ನೂ ಶುದ್ಧ ಯಾವಾಗಲೂ ಕ್ಲೀನ್ ಮಾಡತಕ್ಕಂತ ವ್ಯವಸ್ಥೆ ಮಾಡಿದೆ. ಒಂದು ಅಡ್ವಾಂಟೇಜ್ ಇದು ಜನರಲ್ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇನ್ನು ಸ್ಪಿರಿಚುವಲ್ ಬೆನಿಫಿಟ್ಸ್ ನೋಡಿ, ಕನೆಕ್ಟೆಡ್ ವಿತ್ ಪೀಸ್ ಆಫ್ ಮೈಂಡ್, ಸ್ಪಿರಿಚುವಲ್ ಪ್ರೋಗ್ರೆಸ್ ಎರಡನೇ ಭಾವೆ. ಅದಂತೂ ಬಹಳ ಮುಖ್ಯ. ಇದು ದೇಹದ ಆರೋಗ್ಯವನ್ನ ಈಗ ಇಟ್ಕೊಂಡ್ರೆ ನೀವು ವೈದ್ಯರೇ ಬೇಕಾಗೋದಿಲ್ಲ, ಫಸ್ಟ್ ವೈದ್ಯರೇ ಬೇಕಾಗೋದಿಲ್ಲ. ಮತ್ತೆ ಯಾವ ಔಷಧಿ ಕೊಟ್ಟರು ಕೂಡ ಔಷಧಿಯಿಂದ ಎಂದೂ ಕ್ಯೂರ್ ಆಗೋದಿಲ್ಲ. ದೇಹದ ಸಹಜವಾದ ಶಕ್ತಿ ಹೆಲ್ಪ್ ಮಾಡುತ್ತೆ ಔಷಧಿ ಅಷ್ಟೇ. ಔಷಧಿಯಿಂದ ಮನುಷ್ಯ ಕ್ಯೂರ್ ಆಗೋದಾಗಿದ್ರೆ ನೆಟ್ ಮಾಡಿ ಔಷಧಿ ಕೊಟ್ಟು ಬದುಕಬೇಕಾಗಿತ್ತು, ಸಾಧ್ಯ ಇಲ್ಲ. ಎಲ್ಲ ರೋಗ ನಿರೋಧಕ ಶಕ್ತಿ ದೇಹದೊಳಗೆ ಇರೋದು ಫಸ್ಟ್. ಔಷಧಿ ಎಲ್ಲ ಸಹಾಯ ಮಾಡುತ್ತೆ, ಮುದುಕನ ಕೈ ಹಿಡಿದ ಮೇಲೆ ಕೆಚ್ಚಿದ್ರೆ ಹಬ್ಬಾಯ್ ಹೇಳ್ಬೇಕಾದವನು ಅವನೇ ಇವ್ರು ಸಪೋರ್ಟ್ ಕೊಡ್ತಾನಷ್ಟೇ. ಆ ಥರ ಔಷಧಿ ಕೆಲಸ ಮಾಡುತ್ತೆ ಹೊರತು ಬೇಸಿಕಲಿ ಔಷಧಿ ಎಂಬುದು ಎಕ್ಸ್ಟರ್ನಲ್. ಇವತ್ತು ಆರೋಗ್ಯ ಸರಿ ಇದ್ದ ಕಾರಣಕ್ಕೆ ನಿಮ್ಗೆ ಯಾವುದೇ ನ್ಯೂನತೆಗಳೇ ಕಾಣೋದಿಲ್ಲ. ಅದರಿಂದ ಮುಗಿದು ಯಾವುದೋ ಕಾರಣದಿಂದ ಬಂತು ಅಂತ ತಿಳ್ಕೊಬೇಕು. ಇಷ್ಟ ಸ್ಥಿತಿಯಲ್ಲೂ ರೋಗ ಬಂದ್ರೆ ಅದು ಇದರಿಂದ ಬಂದಿತ್ತಲ್ಲ, ಅದು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪಾತತೆ ಅಂತ ಕರೀತಾರಲ್ಲ, ಜನ್ಮಾಂತರ ಪಾಪ ಅದು ಇನ್ಹೆರೆಂಟ್ ಆಗಿದೆ ಎಕ್ಸ್ಪೋಸಾಗುತ್ತೆ. ಅದು ಹೋಗಲು ಸೃಷ್ಟಿಯಲ್ಲಿ ಸಹಾಯ ಮಾಡುತ್ತೆ. ಮತ್ತೆ ಮಂತ್ರಗಳು ಹೇಳ್ತಾರಲ್ಲ ಅದೆಲ್ಲ ತೆಗೆದಾಗುತ್ತೆ. ಮಂತ್ರಕಾ ಶಕ್ತಿ ದೇಹದೊಳಗಿನ ಪಾಪಗಳನ್ನ ನಾಶ ಮಾಡತಕ್ಕಂಥ ಶಕ್ತಿ ಮಂತ್ರಕ್ಕೆ. ಬರೀ ನೀರು ಬೇರೆ, ಬರೀ ಸಿರಿಂಜ್ ಬೇರೆ, ಅದು ಡಿಸ್ಟಿಲ್ಡ್ ವಾಟರ್ ಬೇರೆ, ಮೆಡಿಸಿನ್ ಬೇರೆ. ಬರೀ ಸಿರಿಂಜ್ ಚಿತ್ರರಕ್ತ ಬರುತ್ತೆ, ಏನು ಉಪಯೋಗ ಇಲ್ಲ. ಆದರೆ ಡಿಸ್ಟಿಲ್ಡ್ ವಾಟರ್ ಕೊಟ್ಟರೆ ಒಳಗೆ ಹೋಗುತ್ತೆ ಅಷ್ಟೇ. ಆದ್ರೆ ಔಷಧಿ ಕೊಟ್ಟಾಗ ಇಡೀ ದೇಹವನ್ನು ವ್ಯಾಪಿಸಿ ಬಿಟ್ಟು ಹೇಗೆ ರೋಗ ಒಂದು ಫೈಟ್ ಔಟ್ ಮಾಡಲು ಸಹಾಯ ಮಾಡುತ್ತೋ, ರಿಚುವಲ್ಸ್ ಮಂತ್ರಗಳ ಪೋಷಣೆ ಅಲ್ಲ. ಮಂತ್ರಗಳಿಂದ ರಿಚುವಲ್ಸ್ ಇಲ್ಲ, ಪ್ರತಿಯೊಂದು ರಿಚುವಲ್ಸ್ಗೂ ಮಂತ್ರ ಇದೆ. ಆ ಮಂತ್ರಗಳು ಮೂಲತಃ ದೇವತೆಗಳ ಪ್ರಾರ್ಥನೆಗಳು. ಮಂತ್ರಗಳಂದ್ರೆ ದೇವತಾ ಪ್ರಾರ್ಥನೆ, ಗಾಯತ್ರಿ ಮಂತ್ರ ಮಹಾವಿಷ್ಣುವಿನ ಪ್ರಾರ್ಥನೆ, ಅಗ್ನಿ ಸೂಕ್ತ ಅಗ್ನಿದೇವರ ಪ್ರಾರ್ಥನೆ. ಸಂಬಂಧಪಟ್ಟವರಿಗೆ ಹ್ಯಾಕ್ ತಿಳ್ಕೊತವಲ್ಲ ಹಾಗತ್ತೆ, ಆಯಾ ದೇವತೆಗಳ ಪ್ರಾರ್ಥನೆ. ಇಂದ್ರಾಯನ ಮಹಾಜ್ಞೇಯನ ಮಹಾಜ್ಞಾನ ದಿಗ್ದೇವತ ನಮಸ್ಕಾರ ಮಾಡುತ್ತೆ. ನಮಸ್ಕಾರ ಮಾಡಿದ ತಕ್ಷಣ ಆ ದಿಕ್ಕಿನ ಎಲ್ಲಾ ದೇವತೆ ಅನುಗ್ರಹ ಮಾಡೋದ್ರಿಂದ ಆ ದಿಕ್ಕಿನಲ್ಲಿ ಜಯವರಿಗೆ ಸೋಲೆ ಇಲ್ಲ ಅಂತ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಎರಡನೇ ಪಾಠ. ಇನ್ನು ರಿಜಿಯಸ್ಸಿನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅಂದ್ರೆ, ಈಗ ಹೇಳಿದ್ರಲ್ಲ ಪೀಸ್ ಆಫ್ ಮೈಂಡ್. ಸಂಧ್ಯಾವನ್ನ ಸ್ನಾನ ಮಾಡ್ತಾನೆ, ಮನಸ್ಸಿ ಕಷ್ಟ ಫೀಲ್ ಮಾಡ್ತಾನೆ. ಅದು ಯಾವ ಅಂಗಡಿಯಲ್ಲಿ ಸಿಗೋದಲ್ಲ, ಕಷ್ಟ ಫೀಲ್ ಮಾಡ್ತಾನೆ, ಆಚರಣ ಮಾಡ್ತಾನೆ. ಕಷ್ಟ ಪ್ರಾಣಾಯಾಮ ಮಾಡಿದಾಗಲಂತೂ ಎಂಟೈರ್ ಮಾಡಿ ಹೊಸದಾದ ಅನುಭವ ಬರುತ್ತೆ. ಜಪ ಮಾಡ್ತಾನೆ, ಎಷ್ಟು ಕಷ್ಟ ಆಗ್ತಾನೆ ಅಂದ್ರೆ ಹೇಳೋದು ಸಾಧ್ಯನೇ ಇಲ್ಲ. ಬುದ್ಧಿವಂತನಾಗ್ತಾನೆ, ಒಳ್ಳೆಯ ಉಲ್ಲಾಸ ಹೊಂದುತ್ತಾನೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದೇ ಎಲ್ಲೆಲ್ಲೂ ಸಿಗ್ತಕ್ಕಂಥ ವಸ್ತು ಅಲ್ಲ. ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿರೋ ಒಂದು ಗೋಲು, ಇನ್ಸ್ಟಿಂಕ್ಟ್ ಶಾಂತಿ ಬೇಕು, ಶಾಂತಿ ಬೇಕು ಅಂತ ಹೇಳಿ. ಆದ್ರೆ ಶಾಂತಿ ಸಿಗೋದು ಅಷ್ಟು ಸುಲಭ ಅಲ್ಲ. ಕ್ರಿಶ್ಚಿಯನ್ಸರಿಂದ ಬಲು ಬೇಗ ಸಿಗುತ್ತೆ. ಕ್ರಿಶ್ಚಿಯನ್ಸನ್ ಹೈಯೆಸ್ಟ್ ಪೋರ್ಷನ್ ಅಂದ್ರೆ ಜ್ಞಾನ, ಅದು ಇಮ್ಮಿಡಿಯೇಟ್ ಆಗಿ ಕೊಡುತ್ತೆ. ಇಂಜೆಕ್ಷನ್ ಟೈಮ್ ಇವತ್ತು ಸ್ಟೆಪ್ಪಿನಿಂದ ಕೆಲಸ ಮಾಡುತ್ತೆ. ಇಂಜೆಕ್ಷನ್ ಫಾಸ್ಟೆಸ್ಟ್ ಅಂತಾರಲ್ಲ, ಈ ಫಾಸ್ಟೆಸ್ಟ್ ಕೆಲಸ ಇಂಜೆಕ್ಷನ್ ಹ್ಯಾಂಗ್ ಮಾಡುತ್ತೋ ಆ ತರಹ ಇವತ್ತು ಕೆಲವು ಕಾರ್ಯಗಳು ಅತ್ಯಂತ ವೇಗವಾಗಿ ಮಾಡುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವಿದ್ಯಾರ್ಥಿಯನ್ನ ನಿತ್ಯ ಜೀವನ ಬೇರೆ ಬೇರೆ ಮಾಡಕ್ಕೆ ಹೋಗಬೇಡಿ, ಎರಡನ್ನು ಜೊತೆ ಜೊತೆಯಾಗಿ ತಗೊಂಡು ಹೋಗಬೇಕು ನಾವು. ಇದು ಒಂದು ಭಾಗ. ಇನ್ನೊಂದು ಭಾಗ ಆಹಾರ ಸೇವನೆ ವಿದ್ಯಾರ್ಥಿನ ಒಂದು ಭಾಗ. ಶುದ್ಧ ಆಹಾರವನ್ನು ತಗೊಳ್ಬೇಕು. ಭಗವಂತ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಬರುತ್ತೆ ಆಹಾರದ ಬಗ್ಗೆ ಹೇಳ್ತಾನೆ. ಸಾತ್ವಿಕ ಆಹಾರ ತಗೊಳ್ಬೇಕು. ಇಷ್ಟೆಲ್ಲ ಮಾಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ, ನಾನು ಪೂಜೆ ಮುಚ್ಚಿಬಿಟ್ಟಿದ್ದಾನೆ, ಒಂದ್ ಬೆಟ್ಟು ಕೊಡ್ತಾ ಕೂತಿದ್ದಾನೆ, ಏನು ಉಪಯೋಗ ಇಲ್ಲ. ನಲ್ಲಿಫೈ ಆಗಿಬಿಡುತ್ತೆ, ಪೂರ್ತಿ ಹೋಗಿಬಿಡುತ್ತೆ, ಎಲ್ಲ ಮುಟ್ಟು. ಹಾಗೆ ಮಾಡಬಾರ್ದು, ಮೇಂಟೈನ್ ಮಾಡ್ಬೇಕು. ಮೇಂಟೈನೆನ್ಸ್ ಅನ್ನೋದು ಬಹಳ ಕಷ್ಟದ ಕೆಲಸ. ಆದ್ರಿಂದ ಆಹಾರ ಬಿಟ್ಟು ಮನುಷ್ಯ ಬದುಕಲಿಕ್ಕಾಗೋದಿಲ್ಲ, ಅದು ಚಿಕಿತ್ಸೆ ಆಗೋದಿಲ್ಲ. ಅದಕ್ಕೆ ನಮಗೆ ವೈದ್ಯರು ಹೇಳಿದ್ದು ಯಾವ ಆಹಾರನೋ ಧರ್ಮಶಾಸ್ತ್ರ ಹೇಳೋದು ಆಹಾರ. ಧರ್ಮಶಾಸ್ತ್ರ ಇಂಥದ್ದನ್ನು ಮಾತ್ರ ತಿನ್ನಿ ಅಂತ ಹೇಳಿದ್ದೆ. ಇಂಥ ಪದಾರ್ಥ ತಿಂದರೆ ದೇವ್ ನಮಗೆ ಉದಾಹರಣೆಗೆ ಈ ಪೆಟ್ರೋಲ್ ಕಾರ್ ಇದೆ, ಡೀಸೆಲ್ ಹಾಕ್ತಾರೆ, ಕೆಟ್ಟೋಗುತ್ತದೆ, ಇಂಜಿನ್ ಕೆಟ್ಟೋಗ್ಬಿಡುತ್ತದೆ. ಅದಕ್ಕೆ ಅದು ಅದು ಕಂಬಷನ್ ಮೆಸೇಜ್ ಸಿಸ್ಟಮ್ ಇರೋದು ಪೆಟ್ರೋಲ್ಗೆ ಹೊರತು ಡೀಸೆಲ್ಗಲ್ಲ. ಸ್ವಲ್ಪ ಕೆಲಸ ನೋಡಿದಾಗ ಅದು ಹಾಳಾಗುತ್ತೆ. ಡೀಸೆಲ್ ಕಾರ್ ಪೆಟ್ರೋಲ್ ಹಾಕ್ತಾರೆ, ಅದೇ ರೀತಿಯಲ್ಲಿ ಯಾವುದಕ್ಕೂ ಏನೋ ಹಾಕ್ತಾರೆ. ಹಾಗಾಗಿ ಯಾವುದು ಸ್ಪೆಸಿಫೈ ಮಾಡಿರ್ತಾರೋ ಅದನ್ನೇ ಹಾಕಬೇಕು. ಅವಾಗ ಮೇಂಟೆನೆನ್ಸ್ ಸುಲಭ. ದೇಹ ಕೊಟ್ಟ ದೇವರು ಮೇಂಟೆನೆನ್ಸ್ ಕ್ರಮನೂ ಹೇಳಿದ್ದಾರೆ. ಇವತ್ತು ಟಿ ವಿ ಮಾಡ್ತಾರೆ, ಹೌ ಟು ಯೂಸ್ ಅಂತ ಹೇಳ್ಕೊಡ್ತಾರೆ. ಯಾವುದೇ ಒಂದು ಇದು ಕೊಟ್ಟಿದ್ದ ಅಲ್ಲಿ ಲಿಟ್ರೇಚರ್ ಕೊಡ್ತಾರೆ, ಹೀಗೆ ಉಪಯೋಗಿಸ್ಬೇಕು, ಹೀಗೆ ಉಪಯೋಗಿಸಬಾರ್ದು ಅಂತ ಫ್ರಿಜ್ಗೆ ಈ ರೀತಿ ಉಪಯೋಗಿಸಿ ಅಂತ ಕೊಡ್ತಾರೆ. ನಮ್ಮ ದೇಹ ಫ್ರಿಜ್ಗಿಂತ ಹೋಗ್ಲೆಸ್ಸ, ಟಿ ವಿಗಿಂತ ಹೋಗ್ಲೆಸ್ಸ, ಅದಕ್ಕೊಂದು ನಿಯಮಗಳು ಉಂಟು. ಆ ಫ್ರಿಜ್ಜಿಂದ ಯಾವುದೋ ಕಂಪನಿ ಫ್ರಿಜ್ಗೆ ಯಾರೋ ಲಿಟ್ರೇಚರ್ ಕೊಡೋದಿಲ್ಲ, ಆ ಕಂಪನಿ ಫ್ರಿಜ್ಗೆ ಆ ಕಂಪನಿಯವರೇ ಲಿಟ್ರೇಚರ್ ಕೊಡ್ತಾರೆ. ಇವತ್ತು ದೇಹ ಯಾವ ವಿಜ್ಞಾನಿಯನ್ನು ಮಾಡಿದ್ದಲ್ಲ, ಭಗವಂತ ಮಾಡಿದ್ದ ದೇಹ ಇದೆ. ಸೊ ಭಗವಂತ ನಮಗೆ ಲಿಟ್ರೇಚರ್ ಕೊಟ್ಟು ಈ ಥರ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಆಹಾರ ನಿಯಮಂತ್ರಣ ಭಯ ಭಗವಂತನೇ ಹಾಕಿರೋ ನಿಯಮ, ಅದನ್ನಂತೆ ಮಾಡಿದರೆ ಯಾವ ಯೋಚನೆ ಇಲ್ಲ. ಭಗವಂತ ರೂಲ್ಸ್ ಹೇಳಿಬಿಡ್ತಾನೆ, ಆಯುಸ್ತತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ನಿಗ್ಧಾಹ ತಥಾ ಹೃದಯ ಆಹಾರಾಹ ಸಾತ್ವಿಕ ಪ್ರಿಯ ಜನರಲ್ ಆಗಿ ಸೆಕ್ಷನ್. ಯಾವುದೇ ಆಹಾರದ ಮೊದಲನೇ ಒಂದು ಗುಣ ಏನು ಅಂದ್ರೆ ಆಯುಷ್ಯ ಹೆಚ್ಚು ಮಾಡಬೇಕು. ಫಸ್ಟ್ ಆಯು ಆಯುಷ್ಯ ಹೆಚ್ಚು ಮಾಡದೆ ಹೋದ್ರೆ ಆಹಾರಕ್ಕೆ ಏನೂ ಬೆಲೆ ಇಲ್ಲ. ಸತ್ವ ಸತ್ವ ಅಂತ ಹೇಳಿದ್ರೆ ಬಲ ಮತ್ತು ಜ್ಞಾನ ಎರಡನ್ನು ವೃದ್ಧಿಸಬೇಕು, ಅದು ಎರಡನೇ ಗುಣ. ಬಲ ಆರೋಗ್ಯ, ಆರೋಗ್ಯವನ್ನು ಕಾಪಾಡಬೇಕು. ಅನೇಕರಿಗೆ ಗೊತ್ತಿಲ್ಲ, ತಿನ್ನ ಆರೋಗ್ಯದಲ್ಲಿ ಆಹಾರದಲ್ಲೇ ಆರೋಗ್ಯದ ವ್ಯವಸ್ಥೆ ಇದೆ. ಇವತ್ತು ಮನುಷ್ಯ ಸಿಸ್ಟಮೆಟಿಕ್ ಊಟ ಮಾಡ್ತಾನಲ್ಲ ಮನೆಯೊಳಗೆ, ಅಲ್ಲೇನು ಎಣ್ಣೆ ಹಾಕ್ತಾನೆ, ಈ ಕೊತ್ತಂಬರಿ ಎಣ್ಣೆ ಹಾಕಿ ಪಾಯಸದಲ್ಲಿ ಹಾಕ್ತಾನೆ ಅಂತ ತಿಳ್ಕೊಬೋಣ. ಪ್ರತಿಯೊಂದರಲ್ಲೂ ಇವರಿಗೆ ಶಕ್ತಿ ಇಟ್ಟಿದೆ ನಮಗೆ, ಪ್ರತಿಯೊಂದರಲ್ಲೂ ಕೂಡ ಇದೆ. ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಪದ್ಧತಿ ಉಂಟು, ಮೊದಲು ಏನ ಸಮಾಪಾಯಿ ಮೊದಲು ಸಿಟ್ಟು ಎಂಬುದಿಲ್ಲ, ಮತ್ತೆ ಒದ್ದಾಂತ ಸಿಟ್ಟು ತಿಂತಾನೆ, ಕೊನೆಗೆ ಮಜ್ಜಿಗೆ ಮೊಸರಿನ ಮುಕ್ತಾಯ ಮಾಡ್ತಾನೆ. ಈ ಕ್ರಮ ಇದೆ. ತುಪ್ಪದಿಂದ ಶುರು ಮಾಡ್ತಾರೆ, ಅನೇಕರು ತುಪ್ಪ ಯಾತಕ್ಕೆ ಅಂತ ಗೊತ್ತೇ ಇಲ್ಲ, ತುಪ್ಪ ಯಾತಕ್ಕೆ ಅಂತ ಯಾಕೆ ತಿನ್ಬೇಕು ಅಂತ ಗೊತ್ತೇ ಇಲ್ಲ, ತಿಂದು ಗೊತ್ತೇ ಹೊರತು ತಿನ್ನೋ ಕಾರಣ ಗೊತ್ತಿರೋದಿಲ್ಲ. ತುಪ್ಪ ಲುಬ್ರಿಕೇಟ್ ಮಾಡುತ್ತೆ ಕಂಪ್ಲೀಟ್ ಇಷ್ಟು ಲುಬ್ರಿಕೇಷನ್ ಆಗುತ್ತೆ. ಆದ್ರಿಂದ ಅನ್ನ ನಾಳೆ ಫ್ರೀ ಆ ಮೂಮೆಂಟ್ ಸಿಗುತ್ತೆ. ನಾವು ಲುಬ್ರಿಕೇಷನ್ ಹೋದ್ರೆ ನಮ್ಮ ಚಕ್ರ ಏನಾಗುತ್ತೆ ಗೊತ್ತಿಲ್ಲ. ಯಾವುದೇ ಮಿಷನ್ ಲುಬ್ರಿಕೇಷನ್ ಬಹಳ ಇಂಪಾರ್ಟೆಂಟ್. ಅನ್ನ ನಾಳೆ ಪೂರ್ತಿ ಲುಬ್ರಿಕೇಟ್ ಆಗಬೇಕಾದ್ರೆ ಪ್ರಾಣಾವಧಿ ತಗೋಬೇಕಾದ್ರೆ ತುಪ್ಪ ಸೇರಿಸಿ ತಗೊಳುತ್ತೆ. ಪೂರ್ತಿ ಲುಬ್ರಿಕೇಷನ್ ಆಗೋದ್ರಿಂದ ಅನ್ನ ನಾಳೆ ಕೊನೆವರೆಗೂ ಸೇಫ್. ಫ್ರಿಕ್ಷನ್ ಡೆವಲಪ್ ಆಗ್ತಾ ಹೋದಂತೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಫ್ರಿಕ್ಷನ್ಗೂ ಕ್ಯಾನ್ಸರ್ಗೂ ಡೈರೆಕ್ಟ್ ಸಂಬಂಧ ಇರೋದು, ಗೊತ್ತಾಯ್ತಾ? ಫ್ರಿಕ್ಷನ್ ಯಾವಾಗ ಡೆವಲಪ್ ಆಗುತ್ತೆ ಕ್ಯಾನ್ಸರ್ ಎಂದಾಗೋದ್ರಿಂದ ತುಪ್ಪ ಇಲ್ಲದೆ ಊಟ ಮಾಡಬಾರ್ದು, ನಿಯಮ ಮಾಡಿಬಿಟ್ರೆ ನಮ್ಮನೆ ತುಪ್ಪ ಇಲ್ಲದೆ ಊಟ ಇಲ್ಲ. ಎಲ್ಲ ಬಿಟ್ಟು ತುಪ್ಪ ಹಾಕಿಲ್ಲ ಹುಡುಗ ಹಾಕಿ ಕೂತಿರ್ತಾರೆ. ತುಪ್ಪ ಅಧಿಕಾರ ಮಾಡೋದು ಅದಕ್ಕೆ ಅಧಿಕಾರ ಮಾಡದ ಹೊರತು ಇದನ್ನಾಗಿಲ್ಲ. ಅದೇ ರೀತಿ ಆಪೋಷನ್ ತಗೊಳ್ಬೇಕು, ಅದು ಲುಬ್ರಿಕೇಷನ್ ಮತ್ತೆ ಅದು ನೀರಿನಿಂದ ಅದು ಆಯಿಲ್ನಿಂದ ತುಪ್ಪದಿಂದ ಆದಾಗ ಗಂಟಲು ಶುದ್ಧವಾಯಿತು, ಆಹಾರ ಹೊಟ್ಟೆ ಮುಟ್ಟುತ್ತೆ. ಅದು ಈ ಹೊಟ್ಟೆ ಯಾವ್ದು ತಗೊಳ್ಳುತ್ತೆ ಅಂತ ಭಗವಂತ ಹೇಳ್ಬಿಟ್ಟಿದ್ದ. ನಿಂತ ಆಹಾರ ಮಾತ್ರ ತಗೊಳ್ಬೇಕು ಅಂತೇಳಿ ಆಹಾರ ತಗೊಳ್ತಾನೆ, ಸುಖವಾಗಿ ಮನುಷ್ಯ ಬದುಕ್ತಾನೆ. ಆದ್ದರಿಂದ ಆಹಾರದ ವಿಧಿವಿಧಾನಗಳು ಕೂಡ ಬಹಳ ಮುಖ್ಯ. ಮನಸ್ಸು ಬಿಟ್ಟು ಇಲ್ಲ ಒಂದು ಮಾತು ಹೇಳ್ತಾರೆ, ಆಹಾರದ ಬಗ್ಗೆ ಎಚ್ಚರಿಕೆ ಒಟ್ಟು ಹೇಳ್ತಾರೆ. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ತತ್ ಪರಿವರ್ತೆ. ಎಷ್ಟು ವಿಷಯ ಹೇಳ್ತಾರೆ, ಹೆಚ್ಚು ತಿನ್ನಬೇಡಿ, ಹೆಚ್ಚು ತಿನ್ನಬೇಡಿ, ಕಡಿಮೆನೂ ತಿನ್ನಬೇಡಿ, ಸರಿಯಾಗಿ ಎಷ್ಟು ಬೇಕೋ ಅಷ್ಟಿನ್ನಿ, ಎಷ್ಟು ಬೇಕೋ ಅಷ್ಟಿನ್ನಿ ಅಂದರೆ ಎಷ್ಟು ತಿನ್ನಬೇಕು ಅಂತ ಹೇಳ್ತಾರೆ. ನೀರು ಬಾಯಾರಿಕೆ ಆಗಿರುತ್ತೆ, ನೀರು ಎಷ್ಟು ಕುಡಿಲಿ ಅಂತ ಕೇಳಿ ಹೇಳ್ಬೇಕು. ಅದಕ್ಕೆ ಎಷ್ಟು ಕುಡಿಲಿ ಅಂತ ಯಾರು ತೀರ್ಮಾನ ಮಾಡಬೇಕು, ಬಾಯಾರಿಕೆ ಆದವನು ಅಷ್ಟೇ. ಅದೇ ರೀತಿಯಿಂದ ಪ್ರತಿಯೊಬ್ಬರು ತನ್ನ ದೇಹಕ್ಕೆ ಎಷ್ಟು ಆರೋಗ್ಯ ಎಷ್ಟು ಆಹಾರ ಬೇಕು ಎಷ್ಟು ನೀರು ಬೇಕು ಡಿಸೈಡ್ ಮಾಡೋದು ಅವನಾದ್ದರಿಂದ ಕೊಡೋದು ಇವ್ರ ಕೆಲಸ. ಇವರು ಜಾಸ್ತಿ ನೀರು ಕೊಟ್ಟಿದ್ರಿ ಅಂತ ನೀರು ಮಾಡಿದ್ರೆ ಗತಿ ಏನಾಗುತ್ತೆ? ಕೊಟ್ಟ ತಿಂದಿದ್ರೆ ಪಶುಗಳಿಗೆ ಏನ್ ಡಿಫರೆನ್ಸ್? ಅದಕ್ಕೆ ಇದು ಪೆಟ್ರೋಲ್ ಬ್ಯಾಂಕ್ ಕಟ್ಟಗಳ ಯಾರೋ ಪೆಟ್ರೋಲ್ ಹಾಕ್ತಾರ? ಪೆಟ್ರೋಲ್ ಬ್ಯಾಂಕ್ ಕಟ್ಟಗಳು ಪೆಟ್ರೋಲ್ ಹಾಕೋದಿಲ್ಲ, ಹೋಟ್ಲು ಕಟ್ಟಗಳ ತಿಂತಾರೆ. ಇದು ಅರ್ಥ ಮಾಡ್ಕೊಂಡಿಕ್ಕೆ ಹೋಟ್ಲು ಬಣ್ಣಗಳ ತಿಂತಾರೆ. ಕೊಟ್ಟರು ಕೊಡದ, ಕೊಟ್ಟರು ಕೊಡದ, ಹಾಗೆಲ್ಲ ಹಾಕ್ತಾ ಹೋದ್ರೆ ಗತಿ ಇದೆ ನೋಡ್ತಾನೆ. ಪೆಟ್ರೋಲ್ ಸುಮ್ಮನೆ ಹಾಕೋದಿಲ್ಲ, ಎಷ್ಟು ಕಿಲೋಮೀಟರ್ ಹೋಗಬೇಕು ಅಷ್ಟೇ ಹಾಕ್ತಾರೆ. ಮತ್ತೆ 10 ಕಿಲೋಮೀಟರ್ ಹೋಗಬೇಕು, 20 ಲೀಟರ್ ಹಾಕೋದಿಲ್ಲ ಪೆಟ್ರೋಲ್ನ. ಎಷ್ಟು ಬೇಕು ಅಷ್ಟೇ ಹಾಕಿರ್ತಾರೆ. ದೇಶ ಮಾತ್ರ ಅದು ಸ್ಟ್ಯಾಂಡರ್ಡ್ ಫುಲ್ ಅಂತ, ಅದೇ ಸ್ಟ್ಯಾಂಡರ್ಡ್ ಇನ್ನೇನೋ ಅಲ್ಲ, ಹಾಕ್ತಾನೆ ಇರ್ತಾರೆ. ಅದಕ್ಕೆ ಪ್ರತಿನಿತ್ಯ ಆಹಾರ ಎಷ್ಟು ಹೋಗಬೇಕು ಅನ್ನೋದನ್ನ ಅವತ್ತಿನ ಪ್ರೋಗ್ರಾಮ್ ಡಿಸೈಡ್ ಮಾಡಿ ಹೇಳಿದ್ದಾರೆ. ತುಂಬಾ ದೊಡ್ಡ ಫಿಸಿಕಲ್ ವರ್ಕ್ ಜಾಸ್ತಿ ಇದೆಯಾ, ಸ್ವಲ್ಪ ಪಾನಿ ಫುಡ್ ತಗೊಳ್ಳಿ, ಜಾಸ್ತಿ ತಗೊಳ್ಳಿ. ಅದು ಜಾಸ್ತಿ ಇಲ್ವಾ, ಅದು ತಗೊಳ್ಬೇಡಿ, ದೇಹಕ್ಕೆ ಅನ್ಯಾಯ ಮಾಡಿದಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಎಚ್ಚರಿಕೆಯನ್ನು ಯಾರು ಕೊಡ್ತಾರೆ? ತಂದೆ ತಾಯಿಗಳು ಹೇಳೋದಿಲ್ಲ, ಅದನ್ನ ಭಗವಂತ ಶಾಸ್ತ್ರಗಳು ತಿಳಿಸಿಕೊಡ್ತಾರೆ, ಋಷಿ ಮುನಿಗಳು ಹೇಳ್ಕೊಟ್ಟಿದ್ದಾರೆ. ನಮ್ಮ ಆಧುನಿಕವಾದ ಯಾವುದೇ ಒಂದು ವಿಷಯ ಅಧಿಕೃತವಾಗಬೇಕಾದ್ರೆ ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಹೇಳ್ತಾರೆ. ಸೈಂಟಿಫಿಕ್ನ ಮನೆ ಹೋಗುತ್ತಾರೆ. ಶಾಸ್ತ್ರದಲ್ಲಿ ಏನೇ ಹೇಳಬೇಕು, ಋಷಿಗಳು ಹೇಳಿದ್ದು ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯ. ಋಷಿಗಳು ಹೇಳಿದ್ದೆಲ್ಲ ಸೂಪರ್ ಸೈನ್ಸ್, ಋಷಿಗಳ ಮಾತು ಸೂಪರ್ ಸೈನ್ಸ್. ಇವರು ಪ್ರಯೋಗ ಮಾಡಿದ ಋಷಿಗಳು ಇವರಾದ್ರೆ, ತಪಸ್ ಮಾಡಿದ ಋಷಿಗಳು ಅವರು, ತಪಸ್ಸು ಮಾಡಿ ಕಂಡಿಡಿದವರು ಅವರು, ಪ್ರಯೋಗ ಮಾಡಿ ಕಂಡಿಡಿದವರು ಇವರು. ವ್ಯತ್ಯಾಸ ಏನು ಗೊತ್ತಾ? ಇವರು ಪ್ರಯೋಗ ಚೇಂಜ್ ಆಗುತ್ತೆ ಎಷ್ಟೋ ಸಲ, ಅವ್ರದ್ದು ಎಲ್ಲ ಒಂದೇ ರೀತಿ ಇರುತ್ತೆ. ಬಹಳ ಆಶ್ಚರ್ಯ ಅಂದ್ರೆ ಅದು ಒಂದು ಸಾರ ಡಿಸೈಡ್ ಮಾಡಿರುತ್ತೆ. ಇಲ್ಲಿ ಹಾಗಲ್ಲ, ಕಾಫಿ ಕುಡೀರಿ ಅಂತ ಬರ್ತಾರೆ ಒಬ್ಬರಿಂದ, ಇನ್ನೊಬ್ಬರ ಕುಡಿಬೇಡಿ ಎಂದು ಮತ್ತೊಂದು ಬರೀತಾನೆ, ಇದವ್ರ ಸೊಳ್ಳು ಕುಡಿಯಿರಿ ಎನ್ನುವರು ಬರೀತಾನೆ, ಬಾಡಿಲೆ ಮತ್ತು ಇವರು ಕುಡಿಯೋದ್ರೆ ಜನ್ಮ ಪೂರ್ತಿ ಇದರಲ್ಲಿ ಹುಡುಕದ ಪುತ್ರ ಕುಡಿಯೋದೇ ಯಾವಾಗಿವೆ ನಿಮ್ಮ ಮಧ್ಯೆ ಅಂದ್ರೆ ಇದಕ್ಕೆ ಯಾವ್ದಾರು ನೋಡ್ಬೇಕಾದ್ರೆ ಪ್ರತಿಯೊಂದರಲ್ಲೂ ವಿಜ್ಞಾನ ಒಪಿನಿಯನ್ ಹೇಳಿದ್ರೆ ಮೊಬೈಲ್ ಉಪಯೋಗಿಸಿ ಪರವಾಗಿಲ್ಲ ಬೇಡ ಅಂತ ನೋಡ್ಬಿಡ್ತಾರೆ. ಮತ್ತೆ ಉಪಯೋಗಿಸೋರು ಅನ್ವರಿ ಕಾಯಕ ಕೊಡೋಕ್ಕಾಗತ್ತವರು ಡೆಫಿನೆಟ್ ಇಲ್ಲ, ಯಾಕೆಂದ್ರೆ ಇವರು ಒಂದು ಪ್ರಯೋಗಕ್ಕೇನೆ ಒಂದು ಇತಿಮಿತಿಗಳು ಉಂಟು, ಪ್ರಯೋಗ ಇತಿಮಿತಿಗಳು ಉಂಟು. ಅನೇಕ ರೀತಿ ಅನೇಕ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ ಅದರಲ್ಲಿ. ಯಾವೊಂದು ಫ್ಯಾಕ್ಟರ್ ಮಿಸ್ ಆದ್ರೂ ಕೂಡ ಅಥವಾ ತಪ್ಪಾದ್ರೂ ಕೂಡ ರಿಸಲ್ಟ್ ರಾಂಗ್ ಬರುತ್ತೆ. ವಿಷಯ ಹಾಗಲ್ಲ, ಅವ್ರು ಏನಿಂದ ನೋಡೋದಿಲ್ಲ, ಅವರು ಒಳಗಿನಿಂದ ನೋಡ್ತಾರೆ. ಆದ್ರಿಂದ ಈ ಎರಡ್ ಬರೋದೇ ಇಲ್ಲ. ಈ ಅರ್ಥ ಮಾಡ್ಕೋಬೇಕು, ನಮ್ಮ ಪ್ರಕಾರ ವಿಷಯಗಳೆಲ್ಲ ದಂಡವನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅತಿಶುದ್ಧವಾದಂತಹ ವಿಚಾರ ತಿಳ್ಕೊಳ್ಳೋದು ಋಷಿಗಳಿಗೆ ಮಾತ್ರ ಸಾಧ್ಯ. ಅವರ ಧ್ಯಾನದಿಂದ ನೋಡ್ತಾರೆ. ಆದ್ದರಿಂದ ಇವತ್ತು ನೋಡಿ, ಬರೀ ಕಣ್ಣಿಗೆ ಡಾಕ್ಟರ್ ನೋಡ್ತಾನೆ, ಎಕ್ಸ್ರೇ ನೋಡ್ತಾನೆ, ಹೆಚ್ಚು ಅಥೆಂಟಿಕ್ ಆಗುತ್ತೆ. ಯಾಕೆಂದ್ರೆ ಅವನ ಎದುರು ಪ್ರೂಫ್ ಇದೆ, ಈಗ ಸ್ಕ್ಯಾನ್ ಮಾಡ್ತಾನೆ, ಒಳ್ಳೆ ಪ್ರೂಫ್ ಇದೆ. ಋಷಿಗಳು ಹಾಗೆ ನೋಡ್ತಾರೆ. ಆದ್ದರಿಂದ ಅವರ ಜ್ಞಾನ ಪರಿಷ್ಕೃತವಾದ ಜ್ಞಾನ. ಧರ್ಮಶಾಸ್ತ್ರ ಆದರೂ ಚೇಂಜ್ ಆಗೋದೇ ಇಲ್ಲ. ನಾವು ಯಾವ ಕಾಲಕ್ಕೂ ಈರುಳ್ಳಿ ತಿನ್ಬೇಡಿ, ಇವತ್ತು ಈರುಳ್ಳಿ ತಿನ್ಬೇಡಿ, ಮತ್ತೆ ಸ್ವಲ್ಪ ತಿನ್ನಿ ತಿನ್ನೋ ಋಷಿ ಬರಲಿಲ್ಲ. ಅವತ್ತೆ ತಿನ್ಬೇಡಿ ತಿನ್ಬೇಡಿ, ಈರುಳ್ಳಿ ತಿನ್ಬೇಡಿ ಬೇಡ, ಬದನೆಕಾಯಿ ತಿನ್ಬೇಡಿ ಬೇಡ, ಮೂರೈ ಕಾಂಟ್ರವರ್ಸಿ ಇಲ್ಲ. ಇಲ್ಲಿ ಕಾಂಟ್ರವರ್ಸಿ ಬರುತ್ತೆ, ಯಾಕೆಂದ್ರೆ ಅವ್ರ ಪರ್ಫೆಕ್ಷನ್ ಇವರಿಗಿಲ್ಲ. ವಿಜ್ಞಾನವನ್ನು ಬೈತಾ ಇಲ್ಲ, ಆದ್ರೆ ಅವ್ರ ಪರ್ಫೆಕ್ಷನ್ ಇವರು ವಿಜ್ಞಾನಕ್ಕೆ ಆಗಲಿಲ್ಲ. ಇವರಿಂದ ಎಷ್ಟು ಉಪಯೋಗ ಆಗಿದೆ ಅದು ಇನ್ನೊಂದು ಡಿಫರೆಕ್ಟ್ ಇದಕ್ಕೆ ಆಗಿದೆ. ವಿಜ್ಞಾನ ಅನುಷ್ಠಾನದಿಂದ ಮನಸ್ಸಿಗೂ ಹಿತ, ಪರಲೋಕಕ್ಕೂ ಹಿತ, ದೇಹಕ್ಕೂ ಸುಖ, ಸಮಾಜಕ್ಕೂ ಹಿತ. ಆದರೆ ವಿಜ್ಞಾನ ಹೇಳ್ತಾರೆ ಅದನ್ನು ಮಾಡಿದರೆ ಫಿಸಿಕಲ್ ಮಾತ್ರ, ಅವರು ಸ್ಪಿರಿಚುವಲ್ ಏನು ಹೇಳೋದಿಲ್ಲ. ಅದಕ್ಕೆ ಇವತ್ತಿದ್ದು ತಿನ್ನಿ, ಕೋಳಿ ಮೊಟ್ಟೆ ತಿನ್ನಿ ಅಂತ ವಿಟಮಿನ್ ಸಿ ಅಂತ ಹೇಳ್ಬಿಡ್ತಾರೆ. ಮುಂದೆ ಏನಾಗುತ್ತೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಕೋಳಿ ಸತ್ರ ಏನು ಗತಿ, ಮಾಂಸ ಅದೆಲ್ಲ ಯೋಚನೆ ಮಾಡೋದಿಲ್ಲ. ಅದು ತಿನ್ನೇ ಒಳ್ಳೆಯದಾಗತ್ತೆ ದೇಹ ಸರಿಯಲ್ಲಿ. ದೇಹದ ವಿಟಮಿನ್ ಬಗ್ಗೆ ಮಾತ್ರ ಮಾತಾಡೋದು ಸೈನ್ಸ್, ಆದರೆ ಮನಸ್ಸನ್ನು ಸೇರಿ ಮಾತಾಡೋದು ಶಾಸ್ತ್ರ. ಆದ್ರೆ ಡಿಫರೆನ್ಸ್ ಗೊತ್ತಾಗುತ್ತೆ. ಮನಸ್ಸನ್ನು ಬಿಟ್ಟವರು ಯೋಚನೆ ಮಾಡ್ತಾರೆ. ಇವತ್ತು ಯಾವುದೇ ಔಷಧಿ ಕೊಡಬೇಕಾದ್ರೆ ಮನಸ್ಸನ್ನು ಇಟ್ಕೊಂಡು ಮಾತಾಡೋದು, ಅದಕ್ಕೆ ಬೇರೆ ಒಂದು ಮೆಟಲ್ ಹಾಸ್ಪಿಟಲ್ ಮಾಡಿರ್ತಾರೆ, ಹೋಗೋದು ಹುಚ್ಚಿಡಲ್ ಬಿಟ್ಟಿರುತ್ತೆ, ಅದು ಉಪಯೋಗ ಇಲ್ಲ. ಕುಚ್ಚಿಡ್ಲಿರೋದಾದ್ರೆ ಮೊದಲೊಂದು ವ್ಯವಸ್ಥೆ ಆಗಬೇಕಲ್ಲ, ಅದಿಲ್ಲ. ನಮ್ಮ ನಗರ ಸೋಟ್ ಮೇಂಟೈನ್ ಮಾಡ್ತಾರೆ. ಪ್ರತಿ ಹಂತದಲ್ಲೂ ಮನಸ್ಸು ಅಲರ್ಟ್ ಆಗಿರಬೇಕು. ಮನಸ್ಸಿನ ತಾನೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಮನ. ವಿಜ್ಞಾನ ಸಾರಥಿಯಷ್ಟು ಮನ ಪ್ರಗ್ರಹವಾನರ ಕಠೋಪಿಷ ಹೇಳಿದೆ. ಮನಸ್ಸು ಒಂದು ಹಕ್ಕ ಇದ್ದಾಗ ಅದು ಸರಿ ಇಲ್ಲದೆ ಹೋದ್ರೆ ನಾವು ಕಾರಿಗೆ ಬ್ರೇಕ್ ತಪ್ಪಿದ್ರೆ ಯಾವ ಹಾಗೆ ಅಂತ ಹೇಳ್ತಾರೆ. ಮನಸ್ಸಿನ ಸ್ಥಾನ ಬ್ರೇಕ್ ಇದ್ದಾಗ ಆ ಮನಸ್ಸು ಪ್ರತಿ ಹಂತದಲ್ಲೂ ಆಕ್ಟಿವ್ ಇರಬೇಕಾದ್ರೆ ನಮ್ಮ ರೀತಿಯಲ್ಲಿ ಸೇರತಕ್ಕಂತಹ ಧರ್ಮಶಾಸ್ತ್ರದ ರೀತಿಯಲ್ಲಿ ಸಿಗೆಯಲ್ಲ, ಅದು ಪರ್ಫೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಅದನ್ನು ಯೋಚನೆ ಮಾಡಿ ಒಳ್ಳೆ ಆಹಾರ ತಿನ್ನಬೇಕು. ಸಾತ್ವಿಕ ಆಹಾರ ಆಗಬೇಕು, ಪಾರ್ಟಿಗೆ ಸಾತ್ವಿಕ ಸ್ಥಳ ಆಗಬೇಕು. ಇದಕ್ಕೆ ಇದೇ ನೀವು ಒಳ್ಳೆ ಸಾರನ್ನೇ ಹೋಟೆಲ್ ತಿಂತೀವಿ ಅಂತ ಕೇಳಿದರೆ, ಕ್ಲಬ್ನಲ್ಲಿ ತಿಂತೀವಿ ಅಂತ ಕೇಳಿದರೆ ಆ ಸ್ಥಳ ಶುದ್ಧಿ ಇಲ್ಲ. ಕೆಟ್ಟ ಸ್ಥಳ ಶುದ್ಧಿ ಇಲ್ಲ. ಅದೇ ರೀತಿನೇ ಒಳ್ಳೆ ಸ್ಥಳ ಆಗಬೇಕು, ಒಳ್ಳೆಯ ಆಹಾರ ಆಗಬೇಕು, ಒಳ್ಳೆಯ ಪ್ರಮಾಣ ಇರಬೇಕು. ಹೆಚ್ಚಾಗಬಾರದು, ಹೆಚ್ಚು ತಿಂದರೆ ಅನಾರೋಗ್ಯಂ ಅಂತ ಕರೀತಾರೆ. ಕಡಿಮೆ ಮಟ್ಟದಲ್ಲಿ ತಿಂದರೆ ಯಾವ್ದು ಆರೋಗ್ಯಕರನೋ, ಹೆಚ್ಚಿಂದ ಅನಾರೋಗ್ಯಕರ. ಅನಾಯುಷ್ಯಂ ಆಯುಷ್ಯ ಕಡಿಮೆ ಮಾಡುತ್ತೆ. ಅನಾರೋಗ್ಯಂ ಅಪುಣ್ಯಂ ಅನಾ ಹೇಳ್ತಾರೆ, ಅನಾರೋಗ್ಯಂ ಅನಾಯುಷ್ಯಂ. ಆಮೇಲೆ ಅಪುಣ್ಯಂ ಪುಣ್ಯಕರ ಅಲ್ಲ, ಲೋಕ ವಿಶಿಷ್ಟ ಜನ ಬೀತ ಉಜ್ಜ ಬಿಡಿತಿದ್ರೆ ಕರಿಬೇಡಿ ನೆಕ್ಸ್ಟ್ ಟೈಮ್ ಅವನ್ನ ಅಂತ ಹೇಳ್ಬಿಡುತ್ತೆ. ಬಹಳ ತಿಂದುಬಿಟ್ರೆ ನೆಕ್ಸ್ಟ್ ಟೈಮ್ ಕರಿಬೇಡಿ, ಮಾಡಿದ್ದೆಲ್ಲ ಒಗಣೆ ತಿಂದುಬಿಟ್ಟ ಅಂತ ಬಯಸ್ಕೋಬೇಕಾಗುತ್ತೆ. ಲೋಕ ವಿಶಿಷ್ಟ ಮತ್ತು ಮನಸ್ಥಿತಿಗಳು ಹೇಳಿ ಚೆನ್ನಾಗಿ ಹೇಳ್ತಾರೆ. ಅನಾರೋಗ್ಯ ಅನಾಯುಷ್ಯಂ ಅಪುಣ್ಯಂ ಮತ್ತು ಲೋಕ ವಿದ್ವಿಷ್ಟ, ಲೋಕಕ್ಕೆ ದ್ವಿಷ್ಟ ಕಾರಣವಾದದ್ದಾದ್ರಿಂದ ಎಂದು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಆರೋಗ್ಯ, ಆಯುಷ್ಯ ಮತ್ತು ಜಲೋಕನಿಂದ ಎಲ್ಲ ತಂದುಕೊಡ್ತಕ್ಕಂಥದ್ದು ಬೇಡ, ಹಿತಮಿತವಾಗಿ ತಿನ್ನಿ. ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಯುಷ್ಯದ, ಆರೋಗ್ಯದ ಬಗ್ಗೆ ಅಂದರೆ ಇವತ್ತು ಸೈನ್ ಸ್ವಲ್ಪ ಅರ್ಥ ಮಾಡ್ಕೊತಿದ್ದಾರಷ್ಟೇ. ಅಗ್ನಿಪುರಾಣದಲ್ಲಿ ಮರಸ್ಪತಿಯಲ್ಲಿ ಎಂದೋ ಹೇಳ್ಬಿಟ್ಟಿದ್ದಾರೆ, ಹೊಟ್ಟೆಯಲ್ಲಿ ನಾಲ್ಕು ಭಾಗ ಮಾಡಿಕೊಳ್ಳಿ, ಮೆಂಟಲಿ ಆ್ಯಕ್ಚುಲಿ ಅಲ್ಲ, ನಾಲ್ಕು ಭಾಗ ಮಾಡಿಕೊಳ್ಳಿ, ಅರ್ಧ ಭಾಗ ಆಹಾರ ಹಾಕಿ, ಅರ್ಧ ಭಾಗ ಆಹಾರ ಹಾಕಿ, ಕಾಲು ಭಾಗ ನೀರಿರಲಿ, ಕಾಲು ಭಾಗ ಗಾಳಿ ಇರಲಿ ಅಂತ ಹೇಳ್ತಾರೆ. ಕರೆಕ್ಟ್ ಪ್ರಪೋರ್ಷನ್, ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು, ಕಾಲು ಭಾಗ ಗಾಳಿ. ಒಂದು ಫುಲ್ ಆಹಾರ ಹಾಕಿದ್ರೆ ಗಾಳಿ ನೀರಿಗೂ ಜಾಗ ಇಲ್ಲ, ಗಾಳಿಗೂ ಜಾಗ ಇಲ್ಲ. ಒಲೆ ಹೊತ್ತಿರ್ತಾರೆ ಹಳ್ಳಿಗಳ ಒಲೆ ಹೊತ್ತು ನೋಡಿರುತ್ತೆ, ಇಲ್ಲಿ ನೋಡಿರೋ ಅಭ್ಯಾಸ ಇಲ್ಲ ನಿಮಗೆ. ಒಲೆ ಹತ್ತು ತುಂಬ ನೀವು ಸೌದೆ ಇಟ್ಟುಬಿಟ್ಟು ಒಲೆ ಉರಿಯೋದೇ ಇಲ್ಲ, ಯಾಕಂದ್ರೆ ಅದು ವೆಂಟಿಲೇಟರ್ ಜಾಗ ಆಗಿಬಿಡುತ್ತೆ. ಸ್ವಲ್ಪ ಬಿಟ್ಟರೆ ಇಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ಗಾಳಿ ಆಡಷ್ಟು ಒಲೆ ಇಟ್ಟು ಜೋರ ಉರಿತಾ ಇದೆ. ಆ ಥರ ಅಂದ್ರೆ ಯುದ್ಧ ಹಾಕ್ಬೇಕಾದ್ರೆ ಒಂದು ಕ್ರಮ ಇದೆ. ನಮ್ಮ ಫುಡ್ ಅಂದ್ರೆ ಫ್ರೀಯಲ್ ಅಷ್ಟೇ, ಇನ್ನೇನಲ್ಲ, ದೇಹಕ್ಕೆ ಫ್ರೀಯಲ್ಲೇ ಫುಡ್ ಅಂತ ಕರೆದಿರು. ಅದು ಎಫ್ ಇದು ಎಫ್ ಎ ಫ್ರಿಯಲ್, ಆ ಫ್ರಿಯಲ್ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಬಾಡಿ ಕಂಡೀಷನ್ ಇರುತ್ತೆ ಅಂತ ಹೇಳ್ತಾರೆ. ಅರ್ಧ ಆಹಾರ, ಅರ್ಧ ನೀರು, ಅರ್ಧ ಗಾಳಿ, ಆ ರೀತಿಯಿಂದ ಎಂದೂ ಯೋಚನೆ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಯಾವಾಗಲೂ ಕೂಡ ಯಾವ ಮಧ್ಯೆ ನ ಭೋಕ್ತವ್ಯಂ, ಯಾವ ಯುಗ್ಮ ಲಂಘಯಲ್ಲ ಲಂಘಯ. ಒಂದು ಯಾವದ ಮಧ್ಯೆ ಮತ್ತೆ ತಿನ್ನಬೇಡಿ, ಏನೇ ತಿಂದಿದ್ದೀರಿ ಒಂದು ಯಾವ ಅಂದ್ರೆ ಮೂರು ತಾಸು, ಬಿಫೋರ್ ತ್ರೀ ಅವರ್ಸ್ ಏನು ತಗೊಳಕ್ ಹೋಗ್ಬೇಡಿ. ಯಾಕೆ ಪೂರ್ತಿ ಧೈರ್ಯ ಸಾವಿರ ಟೈಮ್ ಬೇಕಾದ್ರೆ ಮಧ್ಯೆ ಮಧ್ಯೆ ತಿಂತಿದ್ರೆ ಅನ್ನ ಕೆಟ್ಟಿರ್ತಾನೆ. ಒಂದು ಹತ್ತು ನಿಮಿಷ ಎಷ್ಟಿರ್ತಾರೆ ಬಗ್ಗೆ ಹೇಳ್ತಾರೆ, ಮತ್ತೆ ಇರೋದ್ರ ಬಗ್ಗೆ ಹೇಳ್ತಾರೆ, ಕೊಡಿ ಎಲ್ಲ ಕೆಟ್ಟಿರ್ಬಿಡುತ್ತೆ ಅನ್ನ. ಯಾಕೆಂದ್ರೆ ಅದು ಟೂ ಲೇಟ್ ಈಗಾಗಲೇ ಕ್ಲಾಸಿಕಲ್ ಮೆಟ್ಟು ಪಾಠ ಮಾಡಬೇಕಾದ್ರೆ ಶುರು ಮಾಡಿರ್ತಾನೆ, ಹತ್ತು ನಿಮಿಷ ಒಬ್ಬನು ಬರ್ತಾನೆ, ಮತ್ತೆ ಮೊದಲನೇ ಶುರು ಮಾಡ್ತಾನೆ, ಇನ್ನೊಂದು ಇನ್ನೂ ಲೇಟ್ ಮತ್ತೆ ಮೊದಲನೇ ಶುರು ಮಾಡ್ತಾನೆ, ಮತ್ತೆ ಕೂತವ್ರಿಗೆ ತೀರಬೇಕು. ಮತ್ತೆ ಆ ಥರ ಆಗಬಾರ್ದು, ಮುಂದೆ ಹೋಗ್ತಿರ್ಬೇಕಾದ್ರೆ ನಿಂಗೆ ತಪ್ಪಾರ. ಆದ್ರಿಂದ ಯಾವ ಮಧ್ಯೆ ನಾವು ಹೋಗ್ತವ್ಯಂ, ಒಂದು ತಿಂದ ಮೇಲೆ ಒಂದು ಯಾವುದರಿಗೂ ತಿನ್ನಬೇಡಿ. ಯಾವ ಯುಗ್ಮಂ ಲಂಘವಿಲ್ಲ ನಂಘಯ್ಯ, ಎರಡು ಯಾವುದರಿಗೂ ಸುಮ್ಮನೆ ಬಿಡಬೇಡಿ. ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಆಗಿರಬೇಡಿ, ಮತ್ತೆ ಏಕಾಶಿ ಕಪ್ಪೆ ಮಾಡ್ಕೋಬಾರ್ದು. ಇಲ್ಲವರೆ ಮಧ್ಯಾಹ್ನ ಮಧ್ಯೆ ಆರಾರು ತಾಸಿಂದ ಶುರು ಮಾಡಿಬಿಡ್ತಾರೆ, ಏಕಾಶಿ ಬಿಟ್ಟು ಉಳಿದಿರ್ತದಂತೆ. ಯಾವ ಯುಗ್ಮಂ ಲಂಘಯ್ಯ, ಸಿಕ್ಸ್ ಅವರ್ಸ್ ಬೇರೆ ಏನಾದ್ರು ಸ್ವಲ್ಪ ಇದು ಬಿಟ್ಟು ಬಾಡಿ ಸರಿ ಹೋಗುತ್ತೆ ಅಂತ. ಇದೆಲ್ಲ ತಮಾಷೆ ಅಂದ್ರೆ ಶಾಸ್ತ್ರಗಳು ಆಯ್ತು, ಆರೋಗ್ಯಕ್ಕೂ ಬಂತು, ಮೆಡಿಕಲ್ ಅಂಡ್ ಸ್ಪಿರಿಚುವಲ್ ಎರಡು ಬೆನಿಫಿಟ್ ಒಟ್ಟಿಗೆ ಕೊಡುತ್ತೆ. ಇದನ್ನ ಯೋಚನೆ ಮಾಡಿ, ನೀವು ಎಷ್ಟು ಉಪಯೋಗ ಗೊತ್ತಾ? ತುಂಬಾ ಜನ ಜನ ವಯಸ್ಸಾದ ನೋಡೋಣ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂತೀಗ ರಿಟೈರ್ ಆದ್ಮೇಲೆ ಆಫೀಸ್ಗಳು ಸೌದ್ಯಾಗ ಆಗುತ್ತೆ, ಆಫೀಸ್ ಯಾವ ರಿಟೈರ್ ಆದಂತೀಗ ಏನು ಉಪಯೋಗ? ಅದರಿಂದ ಅದನ್ನೇ ಪ್ರಹ್ಲಾದರಾದ ಹೇಳಿದ್ದು, ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಕೌಮಾರದಲ್ಲಿ ಆಚರಣೆ ಮಾಡಿದ್ರು, ವೆನ್ ಯು ಆರ್ ವೆರಿ ಯಂಗ್ ಅನ್ನು ಶುರು ಮಾಡಿದ್ರೆ ಆಗ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಇರೋದ್ರಿಂದ ಇವತ್ತು ಧರ್ಮಶಾಸ್ತ್ರದ ಕೊರತೆ, ತುಂಬಾ ಜನ ನಮ್ಗೆ ಉಪಯೋಗ ಆಗಿಲ್ಲ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಸನ್ಯಾಸಿ ಶುರು ಮಾಡೋದೇ ರಿಟೈರ್ ಆಗ್ತಾ ಇದೆ, ಉಪಯೋಗ ಆಗಿ ಯಾರು ಕಾಣಬೇಕಾದ್ರೆ ಚಾನ್ಸ್ ಇರೋದೇ ಇಲ್ಲ. ಮೊದಲು ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟು ಬುದ್ಧಿವಂತನಾಗ್ತಾನೆ ಹುಡುಗ, ಎಷ್ಟು ಯೋಗ್ಯನಾಗ್ತಾನೆ ಅಂತ ಯೋಚನೆ ಮಾಡಿ. ಇವತ್ತು ಮೆಡಿಕಲ್ನಿಂದ ದೇಹ ಸ್ಟ್ರೆಂತ್ ಕೊಡ್ತಾರೆ, ಅದು ಜನರೇಷನ್ ಬೇಕಾದ್ರೆ ಆಗ್ಬಹುದು, ಅದಕ್ಕೆ ಮೆಡಿಕಲ್ ಉಪಾಯ ಇಲ್ಲ. ಯಾವ ಔಷಧಿ ಕೊಟ್ಟು ಜನರೇಷನ್ ಆಗದ ಆಗುವಂತ ಹೇಳ್ಬೇಕು, ಕೊಲ್ಬಹುದು, ಎಚ್ಚರ ತಪ್ಪಿಸೋದೇ ಹೊರತು ಒಳ್ಳೇನ್ ಮಾಡೋ ಔಷಧಿ ಅಂತಿಲ್ಲ ಸೈನ್ಸ್ನೊಳಗೆ. ನಮ್ಮ ಶಾಸ್ತ್ರದಲ್ಲಿದೆ, ಶುದ್ಧ ಆಹಾರ ತಗೊಂಡ್ರೆ ಅವನು ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ, ಮನಸ್ಸು ಶುದ್ಧವಾಗಿರುತ್ತೆ. ಇಲ್ಲ ಹೋದ್ರೆ ಯೋಗ್ಯನ ಬುದ್ಧಿಯನ್ನು ಕೆಟ್ಟ ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಿಮಗೆ ಆಹಾರದ ಬಗ್ಗೆ ಒತ್ತಾಸೆ ಕೇಳ್ತೇನೆ ಅಂದ್ರೆ, ನೀವು ತುಂಬಾ ಜನ ಬೆಳಿಗ್ಗೆ ಆರಕ್ಕೆ ಮನೆ ಬಿಟ್ಟು ರಾತ್ರಿ 12ಕ್ಕೆ ಬರೋದು ಇದ್ದೀರಿ, ತುಂಬಾ ಜನ ಮನೆಯಲ್ಲಿ ಊಟ ಮಾಡಿ ಗೊತ್ತಿರೋದಿಲ್ಲ ಬಹಳಷ್ಟು ಜನಕ್ಕೆ, ಮನೆ ಅದು ಎಲ್ಲೋ ತಿಂತೀರಿ, ಅದು ತಿನ್ಬೇಕಾದ್ರೆ ಯಾವ ಆಹಾರ ಯೋಚನೆ ಕೂಡ ಮಾಡೋ ಟೈಮ್ ನಿಮ್ಗೆ ಇರೋದಿಲ್ಲ. ಆದ್ರೆ ಇದನ್ನ ಗೊತ್ತಾಗ ಯೋಚನೆ ಮಾಡೋಕೆ ಅನುಕೂಲ ಆಗ್ತದೆ. ಅಲ್ಲೇನ್ ಮಾಡಿ, ಮನೆಯಿಂದ ಒಯ್ದಿ ಬಹಳ ಸುಲಭ, ಏನೇ ಕಷ್ಟ ಇಲ್ಲ. ಮನೆಯಿಂದ ನೀವು ಅಡಿಗೆ ಊಟ ಒಯ್ದ, ಚಪಾತಿ ಒಯ್ದು, ಏನಾರ ಒಯ್ದು, ಹಾಲು ತಗೊಂಡೋಗಿ, ಮನೆಯಿಂದ ತಗೊಂಡೋಗಿ, ಆ ಸೌಜ್ಯತೆ ನೋಡಿ ಗೊತ್ತಾಗುತ್ತೆ, ಬಿಸ್ನೆಸ್ ಗೊತ್ತಾಗುತ್ತೆ. ಇಷ್ಟು ಸೇವ್ ಮಾಡಿರ್ತೀರೋ ಒಂದು ಯೋಚನೆ ಮಾಡಿ, ಇನ್ನೇ ರಾಜ್ಯಕ್ಕೆ ಒಂದು 15-20 ದಿವಸ ಟ್ರೈ ಮಾಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಇದೆ ಅಂತ ಗೊತ್ತಾಗುತ್ತೆ. ಇವತ್ತು ಕೆಲವು ಕಾರಣಕ್ಕೋಸ್ಕರ ಆಫೀಸ್ ಬಿಡ್ಲಕ್ಕೆ ಆಗೋದಿಲ್ಲ ಅಂತೇಳಿ ಧರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ನೋಡಿದ್ರೆ ಒಳ್ಳೆ ಸಿದ್ಧಿಗೆ ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಮೆಟೀರಿಯಲ್ ಬೆನಿಫಿಟ್ ಇದೆ, ಸ್ಪಿರಿಚುವಲ್ ಬೆನಿಫಿಟ್ ಇದೆ, ಮತ್ತು ಮೆಡಿಕಲ್ ಬೆನಿಫಿಟ್ ಬೇಕಾದಷ್ಟು ಇದೆ. ಇನ್ನು ಇಂಥ ಅನೇಕ ದೃಷ್ಟಾಂತಗಳು ಬೇಕಾಂತ ಕೇಳಿದ್ರೆ ಬೇಕಾದ ದೃಷ್ಟಾಂತಗಳು. ಸರಿ, ಆರೋಗ್ಯ ಒಂದರಿಂದನೇ. ನಿಮಗೆ ಕೆಲವು ದುರಾಚಾರ ಸಮನ್ವಯತನ ಹೇಳೋದಾದ್ರೆ, ಆರೋಗ್ಯ ಸರಿಯಲ್ಲ ಮಂತ್ರಾಲಯಕ್ಕೆ ಹೋಗ್ತಾನೆ, ಅಥವಾ ತಿರುಕೋಳಿಗೋ ಬಳಕೆಯಲ್ಲಿಗೋ ಹೋಗ್ತಾನೆ, ಒಂದು ವಾರ ಸೇವೆ ಮಾಡ್ತಾರೆ, ಆರೋಗ್ಯ ಸುಧಾರಿಸು ಅಂತ ಬರ್ತಾರೆ. ಇದಕ್ಕೆ ಮೊದಲ ಕಾರಣ ರಾಯರ ಅನುಗ್ರಹವೆಲ್ಲ ಕರೆಕ್ಟ್, ಆ ಬಗ್ಗೆ ಹೆಚ್ಚು ಮಾತಾಡೋ ಕಾರಣ ಇಲ್ಲ, ಗ್ಯಾರಂಟಿ ಇದೆ. ಅದರಲ್ಲಿ ಹೋದ್ರೆ ಏನಾಗಿರ್ತಾರೆ ಗೊತ್ತಾ ಇವರಿಗೆ? ಇನ್ಫ್ಯಾಕ್ಟ್ ಇವತ್ತು ಮಂತ್ರಾಲಯಕ್ಕೆ ಹೋಗೋದಕ್ಕೂ ನಾವು ಒಂದು 20 ವರ್ಷದ ಮಂತ್ರಾಲಯ ಬಹಳ ವ್ಯತ್ಯಾಸ ಇತ್ತು. ಮಂತ್ರಾಲಯಕ್ಕೆ ಹೋದ್ರೆ ಹೋಟ್ಲ್ ಇದ್ದಿಲ್ಲ ಬರ್ತಾನೆ, ಗೊತ್ತಾಯ್ತಾ, ಮಠದ ಊಟ ಎಷ್ಟು ಆಗ್ತದೆ, ಅದು ದಿಟ್ಟ ಸ್ನಾನ ಆಗ್ತಿತ್ತು. ಒಂದು ವಾರ ಹೆಲ್ತ್ ಇಂಪ್ರೂವ್ ಆಗಿ ಆಗ್ತಿತ್ತು, ನ್ಯಾಚುರಲಿ ಅಲ್ಲಿ ನ್ಯಾಚುರಲಿ ಇಂಪ್ರೂವ್ ಆಗ್ತಿತ್ತು. ಇವತ್ತಾದ್ರೆ ಆಗಿರೋ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಇಲ್ಲಿ ಇದ್ದ ಜಾಸ್ತಿ ಹೋಟ್ಲಿವೆ. ಸಿಗೋ ಚಾನ್ಸಸ್ ಇದೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೆ ಬೆನಿಫಿಟ್ ಸಿಗೋದಕ್ಕೆ ಫಸ್ಟ್ ಕಾರಣ ಅಂದ್ರೆ ಅದರ ಈ ಒಂದು ಧಾರ್ಮಿಕ ಇಂಪ್ಯಾಕ್ಟ್ ಅದರಿಂದ ಬರ್ತಿತ್ತು. ಮತ್ತೆ ಪ್ರದರ್ಶನ ಮಾಡ್ತಾರೆ, ನೆಕ್ಸ್ಟ್ ಒಂದು ನೆಲದ ಮೇಲೆ ಓಡಾಡ್ತಾರೆ, ಗೊತ್ತಾಯ್ತು, ನೆಲದ ಮೇಲೆ ಓಡಾಡ್ತಾರೆ, ಕಂಪ್ಲೀಟ್ ಹಾಕಿ ಬಿಡೋದಾಗುತ್ತೆ. ಅದರಿಂದ ಇವತ್ತೆಲ್ಲ ಇಲ್ಲಿ ಬಂಡೆಗಳು ಹಾಕಿಬಿಟ್ಟಿದ್ದಾರೆ, ಹಿಂದೆಲ್ಲ ಬರೀ ಮರಳಿರ್ತಿತ್ತು, ಅಷ್ಟು ಮರಳಿರ್ತಿತ್ತು, ಎಲ್ಲ ಹಾಕಿ ಬಿಡಿದ್ರೆ ಪಾಯಿಂಟ್ ಯಾರಾಗೋದು. ತಮ್ಮ ನೆಕ್ಸ್ಟ್ ಪ್ರದರ್ಶನ ಹಾಕುವ ಹೊತ್ತಿ ಆಯೋಗಕ್ಕೆ ಪೂರ್ತಿ ಸುಧಾರಿಸ್ಬಿಡ್ಬೇಕು. ನಮಸ್ಕಾರ ಅಂದ್ರೆ ನೆಕ್ಸ್ಟ್ ಪ್ರದರ್ಶನ ಒಳ್ಳೆ ವಾಕಿಂಗ್, ಅದು ಒಂದು ಒಳ್ಳೆ ವಾಕಿಂಗು, ಅದು ಶೂಸ್ ಹಾಕೊಂಡು ವಾಕಿಂಗ್ ಅಲ್ಲ, ಚಪ್ಪಲಿ ಹಾಕೊಂಡಲ್ಲ, ಪ್ಲೇನ್ ದೊಡ್ಡ ಫಸ್ಟ್ ಕ್ಲಾಸ್ ನಡೀಬೇಕು. ಎಷ್ಟು ಹೆಲ್ತ್ ಇಂಪ್ರೂವ್ ಆಗುತ್ತೆ ಅದರಿಂದ. ಒಳ್ಳೆ ಆಹಾರ, ನೈವೇದ್ಯ ಮಾಡಿದ ಆಹಾರ, ಕುಚ್ಚಪಟ್ಟಿ ಅಂತ ಯಾರು ಹಾಕ್ತಿರ್ಲಿಲ್ಲ, ಯುದ್ಧ ಪದಾರ್ಥ ಇರ್ತಿರಲಿಲ್ಲ, ಸ್ವಚ್ಛವಾದ ನದಿ ನೀರು, ಒಳ್ಳೆ ನೀರು, ಈ ನದಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಆರಾಮ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಿರುತ್ತೆ, ಸ್ವಚ್ಛವಾದ ನೀರು ಇರ್ತಿತ್ತು, ಆರೋಗ್ಯ ಸುಧಾರಿಸ್ಬಿಡ್ತೇನೆ. ಇದೆಲ್ಲ ಹೊರಗಿಂದನೇ ಆಗೋ ಪದ್ಧತಿ. ಅದಕ್ಕೆ ಋಷಿಗಳು ಮುನಿಗಳೆಲ್ಲ ಎಲ್ಲ ಆಶ್ರಮ ಮಾಡ್ತಿದ್ರು ಅಂದ್ರೆ ನದಿ ತೀರದಲ್ಲೇ ಮಾಡ್ತಿದ್ರು ಅಂತ ಹೇಳ್ತಾರೆ. ಇವತ್ತು ಮಂತ್ರಾಲಯ ನೋಡಿ ನದಿ ತೀರ, ಮಡಿಕೇರ ನದಿ ತೀರ, ತಿರುಕೋದ ನದಿ ತೀರ, ಯಾವ ದೊಡ್ಡ ವೃಂದಾವನಗಳು ನದಿ ತೀರದಲ್ಲಿ ಇರುತ್ತೆ. ಅಲ್ಲಿ ಹೋದವರು ವಿಪುರವಾಗಿ ಬರಲೇಬೇಕು, ಅದನ್ನು ಆಶ್ರಮದ ವಾತಾವರಣನೇ ಅನ್ನೋದು. ಅಂದ್ರೆ ಧಾರ್ಮಿಕ ಕ್ರಿಯೆ ಆಗಿದ್ದಾಗ ದೈವಾನುಗ್ರಹ ಬೇಕಾಗುತ್ತೆ ಅಂತ. ದೈವಾನುಗ್ರಹ ಮೆಡಿಕಲ್ ಹಾಸ್ಪಿಟಲ್ ಬಹಳ ಚೆನ್ನಾಗಿದೆ, ಹಾಕಿರೋ ಹಾಸ್ಪಿಟಲ್ ವಾತಾವರಣನೇ ಹಾಗೆ, ಬಟ್ ಡಾಕ್ಟರ್ ಹಾಸ್ಪಿಟಲ್ ಜೊತೆ ಏನಾಗುತ್ತೆ, ಮತ್ತೆ ಮನೆಯಿಂದ ಅಲ್ಲಿ ಮಲಗ್ತಿದ್ದಾರೆ, ಅಲ್ಲಿ ಡಾಕ್ಟರ್ ಇದ್ದಾರೆ, ಹಾಗೆ ದೇವತೆಗಳಿದ್ದಾರೆ. ಇಲ್ಲಿ ಹೇಗೆ ಆಸ್ಪತ್ರೆಗಳು, ಹಾಗೆ ಧರ್ಮ ತೀರ್ಥಯಾತ್ರಾ ಕೇಂದ್ರಗಳು. ಇಲ್ಲಿ ಡಾಕ್ಟರ್ ಇದ್ದಾರೆ, ಇದೆ ಅವರು, ಋಷಿಗಳು ಗುರುಗಳು ಇರ್ತಾರೆ, ದೇವತೆಗಳು ಇರ್ತಾರೆ, ಅವರು ಅನುಗ್ರಹ ಮಾಡುತ್ತೆ, ಎರಡು ಸೇರಿದ ತಕ್ಷಣ ಏನಾಗುತ್ತೆ ವಾಕ್ಯ. ಇದು ನಿಯಮ. ಆ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗಿಂತ ಪ್ರಾಶಸ್ತ್ಯ ನಮಗೆ ಇದರಿಂದ ಅರ್ಥ ಆಗಲಿಕ್ಕೆ ಒಳ್ಳೆ ಕಾರಣ. ತುಂಬಾ ಜನ ರೋಗ ವಾಕ್ಯ ಮಾಡ್ಕೊಂಡು ಬಂದಿರ್ತಾರೆ. ಒಂದು ದೃಷ್ಟಾಂತ ಮೆಡಿಕಲ್ ಒಂದು ದೃಷ್ಟಾಂತ ಕೊಡ್ತೇನೆ. ಮೆಡಿಕಲಿ ನಮ್ಮ ವಿದ್ಯಾರ್ಥಿ ಎಷ್ಟು ಉಪಯೋಗ ಮಾಡುತ್ತೆ ಎಂಬುದಕ್ಕೆ ನನಗೆ ಗೊತ್ತಿರೋ ಎಕ್ಸಾಂಪಲ್ ಕಣ್ಣಾರೆ ಕಣ್ಣಿನ ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಕುಷ್ಟಿಗೆ ಅಂತ ಒಂದು ಊರು, ಆ ವ್ಯಕ್ತಿ ಸುಮಾರು ಒಂದು 40 ವರ್ಷ, ಹೆಂಡತಿ ಮಕ್ಕಳು ಇದ್ದಾರೆ, ರೋಗ ಬಂದಿದೆ, ಹುಚ್ಚಾಪಟ್ಟಿ ರೋಗ ಬಂದಿದೆ, ಪಾಪ ಕೋಲ್ಡ್ ಕ್ಯಾನ್ಸರ್ ಅಂತಾರಲ್ಲ, ಏನೇನೋ ರೋಗಗಳು ಪಾಪ. ಡಾಕ್ಟರ್ ಹೇಳಿದಾರಂತೆ, ಶುಗರ್ ಇದೆ, ಬಿ ಪಿ ಇದೆ, ಎಲ್ಲ ಇದೆ, ಏನು ಮಾಡಕ್ ಆಗೋದಿಲ್ಲ, ಆಯುಷ್ಯ ವಯಸ್ಸುಗಳು ಮುಗಿತಾ ಬಂದಿದೆ, ತಿಳ್ಕೊಂಡ್ಬಿಡು ಅಂತ ಹೇಳಿದರಂತೆ. ಸರಿ ಅಂತ ಹೇಳಿದ, ಅರ್ಥ ಮಾಡ್ಕೊಂಡ, ಇನ್ನು ಬದುಕಿ ಬದುಕೋ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಹೆಂಡತಿ ಮಕ್ಕಳು ಹೇಳಿದ, ಯಾಗೋ ಸಾಯ್ತೇನೆ, ಇಲ್ಲಿ ಸಾಯಿ ಜಾತಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸಾಯ್ತೇನೆ ಅಂತ ಹೇಳಿ ತಿರುಕೋಯಿಲ್ ಇರ್ಬೋದೇನಂತ, ತಿರುಕೋಯಿಲ್ ಇರ್ಬೋದು, ಯಾಗೋ ಸಾಯ್ತೇನೆ ಅಂತ ಹೋಗಿದ್ನಲ್ಲ, ಸೇವೆ ಶುರು ಮಾಡ್ದ. ಅರ್ಚಕರು ಪುರೋಹಿತರು ಯಾರಾಯಿತು, ಹಿಂದೆ ಇನ್ನೂ ಸ್ವಲ್ಪ ಒಳ್ಳೆ ಕಾಲ, ಒಳ್ಳೆಯವರಿದ್ದ ಕಾಲ ಇತ್ತು, ಎಲ್ಲ ಕೇಳ್ಕೊಂಡ್ರು, ಒಂದು ಕೆಲಸ ಮಾಡಿ ಹಾಗಿದ್ರೆ ಉಪವಾಸ ಮಾಡಿ ಹೇಳಿ, ಉಪವಾಸ ಮಾಡಿ ಅಂದ್ರೆ ಸತ್ತೋದರೆ ಎಂದು ಬಜ್ಜರದ ಕಾಯಿಲೆಗೆ ಹಾಗಿದ್ರು, ಆದ್ದರಿಂದ ಡೋಂಟ್ ವರಿ, ಉಪವಾಸ ಮಾಡಿ ಅಂತ ಹೇಳಿದ್ರು. ಹಾಗೆ ಅರ್ಥ ಆಯ್ತು, ಉಪವಾಸ ಶುರು ಮಾಡ್ದ, ಒಂದು ಸಾಧ್ಯ ಆಯ್ತು, ಹಾಗೂ ಸುಮ್ಮನೆ ಕೂತು ನಮಸ್ಕಾರ ಹಾಕಿ ಅಂತ, ನಮಸ್ಕಾರ ಹಾಕಿ ಶುರು ಮಾಡ್ದ, ಪ್ರದಕ್ಷಿಣೆ ಮಾಡ್ದ, ತಮಾಷೆ ಗೊತ್ತಾ, ಇವತ್ತಾಯ್ತು ನಾಳ್ತಾಯ್ತೀರಿ ಅಂತ ಕಾದ್ರೆ 7 ದಿವಸ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿದೆ, ಮತ್ತೆ ಬಂದ ಈಗಿಂತ ಬೆಟರ್ ಆಗಿಬಿಟ್ಟಿದೆ ಈಗ ಅಲ್ಲೇ. ಆಶ್ಚರ್ಯ ಆಯ್ತು, ಬಟ್ 48 ದಿವಸ ಮಾಡಿದ್ರೆ ಆಗಲಿ ಯಾವ ರೋಗ ಇಲ್ಲ, ಫೋರ್ತ್ ಟೋಟಲಿ ಆಲ್ ಪ್ರೂಫ್. ಹೆಂಡತಿ ಮಕ್ಳು ಇವತ್ತಂತ ಸುದ್ದಿ ಬರುತ್ತೆ ಅಂತ ಕಾದ್ರೆ ಆತ್ನೇ ಬಂದ, ಕೊನೆಗೆ ಬಾಡಿ ಬರಲಿಲ್ಲ, ಆತ್ನೇ ಬಂದ, ಬಂದು ಹೆಂಡತಿ ಮಕ್ಳು ಕರ್ಕೊಂಡು ಇವತ್ತಿಗೂ ಬದುಕಿದ್ದಾರೆ ಅಂತ, ಮಟ್ಟ ಹತ್ರ ರಾಯ ಪಡ್ತಾರೆ, ಚೆನ್ನಾಗಿ ಬದುಕೊಂಡ್ಬಿಟ್ಟೆ, ಒಂದೂವರೆ ಇದು ಒಂದು ಸುಖವಾಗಿದ್ದು ಬಿಟ್ಟಿದ್ದ, ಸತ್ತ 28 ದಿನ ಆಗಬೇಕಾಯ್ತು ಸತಿಗೆ, ಅದೇನಾಗಿಲ್ಲ. ಅಂದ್ರೆ ತಮಾಷೆ ಅಂದ್ರೆ ಏನೂ ಇಲ್ಲ, ಕೇವಲ ಧರ್ಮದಿಂದನೇ ಸುಧಾರಾಗಿತ್ತು. ಇಂತ ಎಷ್ಟೋ ಕೇಸ್ ನಿಮ್ಗೆ ಸಿಗುತ್ತೆ, ಮತ್ತು ಲೌಕಿಕದಲ್ಲಿ ಇದು ಡಾಕ್ಟರ್ ಪೂರ್ತಿ ಕೈಬಿಟ್ಟು ಕೇಸ್ ಕೆಲವೆಲ್ಲ ಕೂಡ, ಭಾಷೆಯಾಗ ಚಾನ್ಸಸ್ಸೇ ಇಲ್ಲ, ಅದು ಬಿಟ್ಟು ಕೇಸ್ ಆಗಲ್ ನೋಡಿದ್ರೆ ಕಲ್ಕೊಂಡಿದ್ದ ಇರುತ್ತೆ. ಕಾರಣ ಏನು ಅಂದ್ರೆ, ಈ ಧರ್ಮದಿಂದ ಎಲ್ಲಿ ಮೆಡಿಕಲ್ ಸೈನ್ಸ್ ಹೋಗ್ಬಿಟ್ಟಿದೆ ಅಲ್ಲಿ ರಿಟೇಲ್ ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ಇನ್ನು ಮೊದಲಿಂದ ಮಾಡ್ಕೊತಿದ್ರೆ ಯೋಚನೆನೇ ಇಲ್ಲ, ಅಕೇಶಲ್ಲಿ ಮಾಡಕ್ ಹೋಗ್ಬೇಡಿ, ಯಾವಾಗಲೂ ಮಾಡ್ಕೊಂಡಿದ್ರೆ ಎಷ್ಟು ಸುಲಭ ಆಗುತ್ತೆ. ಒಮ್ಮೊಮ್ಮೆ ಪುಣ್ಯ ಕಾರ್ಯ, ಒಮ್ಮೊಮ್ಮೆ ಸಂಧ್ಯಾ ವಂದನೆ, ಒಮ್ಮೊಮ್ಮೆ ಪೂಜೆ ಅಂತ ತಿಳ್ಕೊಳ್ಬೇಡಿ. ರೆಗ್ಯುಲರ್ ಹ್ಯಾಬಿಟ್ ಆಗುತ್ತೆ. ಎಕ್ಸರ್ಸೈಸ್ ಒಂದ್ ದಿವಸ ಮಾಡಿ ಎಕ್ಸರ್ಸೈಸ್ ಅಂತ ಕರೆಯೋದಿಲ್ಲ, ರೆಗ್ಯುಲರ್ ಮಾಡಿದ್ರೆ ಮಾತ್ರ ಕರೆಯೋದು. ಎಕ್ಸರ್ಸೈಸ್ ಶಬ್ದ ಆಗಲಿ, ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ, ರೆಗ್ಯುಲರ್ ಇದ್ರೆ ಮಾತ್ರ ಹೇಗೆ ಸಾಧ್ಯನೋ ಇದನ್ನು ಹೇಗೆ ಮಾಡಬೇಕು. ಇಂಥ ತುಂಬಾ ದೃಷ್ಟಾಂತಗಳು ಉಂಟು. ಇನ್ನೂ ನೀವು ನಮ್ಮಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಂದ ಪರೀಕ್ಷೆ ನಡೆದೋಗ್ಬಿಟ್ಟಿದ್ದೆ. ಬಿಸಿಲ್ಸ್ ಅಂತ ಅವ್ರಿಗೆ ಶಿಕ್ಷಕರ ಹೆಸರುಗಳು ಗೊತ್ತಿಲ್ಲ, ಆದರೆ ತಮ್ಮದೇ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದ. ಭಜನೆ ಒಂದು ರೀತಿಯಲ್ಲಿ, ಇನ್ನು ಹೇಳೋದಾದ್ರೆ ಭಜನೆ ಒಂದು ರೀತಿಯಲ್ಲಿ ಸೇರಿದ್ರು, ಸ್ತೋತ್ರ ಹೇಳೋದು ರೀತಿಯಲ್ಲಿ ಸೇರ್ಕೊಂಡಿದ್ದೆ. 7 ವರ್ಷದಿಂದ ಒಂದು ಕೇಸ್ ಬಂದಿತ್ತು, ಬಹಳ ವಿಚಿತ್ರ ಕೇಸು. ಹೇಳಿದ್ರಂತೆ ಡಾಕ್ಟರು, ನಿನ್ನ ಉಳಿಯೋ ಸಾಧ್ಯತೆನೇ ಇಲ್ಲ, ಬೆಳಗಾಗವರಿಗಿದ್ರು ಪುಣ್ಯ ಅಂತ ಹೇಳಿದ್ರಂತೆ. ಅದು ಇಂಡಿಯಾದ ಕಥೆ ಅಲ್ಲ, ಅಲ್ಲಿ ಬೇರೆ ದೇಶದ ಕಥೆ. ಅವರಲ್ಲಿ ಏನ್ ಮಾಡಿದ್ರಂತೆ, ಏನು ತೋಚಿರಲಿಲ್ಲ, ಡಾಕ್ಟರ್ ಕೈಬಿಟ್ಟಿದ್ರೆ ಯೋಚನೆ ಇಲ್ಲ ಅಂತ ಹೇಳಿ, ಆಯ್ತು ನಮ್ಮ ಕೆಲಸ, ಸುಖವಾಗಿ ಸಾಯಲಿ ಪ್ರಾಣಿ ಅಂತ ಹೇಳ್ಬಿಟ್ಟು ಭಜನೆ ಶುರು ಮಾಡಿದ್ರೆ. ಅವರೇ ಭಜನೆಗಳು, ಬೆಳಗಾಗವರು ಮಾಡಿದ್ರು ಸಾಯಲಿಲ್ಲ ಸರಿ ಅಂತೇಳಿ ಮತ್ತೆ ಹಾಗೆ ಭಜನೆ ಕಂಟಿನ್ಯೂ ಮಾಡಿದ್ರು. ಅವಾಗ ತಮಾಷೆ, ಡಾಕ್ಟರ್ ಏನೋ ಟ್ರಾನ್ಸ್ಫರ್ ಆಯ್ತಂತೆ, ಡಾಕ್ಟರ್ ಯಾವುದು ಗೌರ್ಮೆಂಟ್ ಇದೆ ಅಂದ್ರೆ ಟ್ರಾನ್ಸ್ಫರ್ ಆಯ್ತಂತೆ, ಬೇರೆಯವ್ರಿಗೆ ಹೋಗ್ಬಿಟ್ಟಿದ್ದಾರೆ. 3 ವರ್ಷ ಆಗಿದೆ ಆಮೇಲೆ, ಅವರ ಸಂಬಂಧಿಸಿದ ಯಾರು ಸಿಕ್ಕಿದ್ದಾರೆ, ಪಾಪ ಅವರು ಕೇಳಿಕೊಟ್ಟಿದ್ದಾರೆ, ಏನು ಸತ್ತ ಅಂತ ಕೇಳಬೇಕು ಅಂತ ಹೊರಟಿದ್ದಾರೆ. ತಮಾಷೆ ಆತ ಪಕ್ಕದ ರವಾನಿಸಿದ್ರು ಸ್ವಲ್ಪ ದೂರದಲ್ಲಿ, ಅವ್ರು ಪ್ರೆಸಿಡೆಂಟ್ ಇದ್ದಾರೆ, ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ, ನೀವೆಲ್ಲ ಬಿಟ್ರಿ ಭಜನೆ ಶುರು ಮಾಡಿದ್ವಿ, ಸ್ವೀಕೊಡುವಂತೆ ಕಾಣಿಸ್ತು. ಅದನ್ನೇ ಕಂಟಿನ್ಯೂ ಮಾಡಿದ್ವಿ, ಒಂದು ದಿವಸ ವಾಸಿ ಆಗಬೇಕು ಅಂತ ಹೇಳಿಬಿಟ್ಟು. ಅದು ಅವರಿಗೆ ನಮ್ಮ ಇಂಡಿಯಾದಲ್ಲಿ ಹೇಳಿದ್ರೆ ಏನೋ ಒಂದು ಬೋರ್ಡ್ ನಂಬಿಕೆ ಅಂತ ಕರೆದ ಬಿಡ್ತಾ ಇದೆ. ಅದು ಹೇಳಿದ್ರೆ ರಿಪೋರ್ಟ್ ಆಯ್ತಾ ಕೇಸ್ ಅದು ಅಂದ್ರೆ ಅವ್ರು ಹೇಳ್ತಾ ನಂಬಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಆದ್ರೂ ಭಜನೆಯಿಂದಲೇ ಬದುಕಿದ್ರು ಅಂತ ಕೇಳಿದ್ರೆ ಪವರ್ ಆಫ್ ಪ್ರೇಯರ್ ಹಿಂದೆ ಒಂದು ವಿಷಯ ಬಂದಿತ್ತಿದೆ, ಹಿಂದೆ ಆಗಿದೆ ಒಂದು ಕ್ಲಾಸ್ ಇದು. ಅದನ್ನು ಹೇಳಿದ್ದೆ ಪವರ್ ಆಫ್ ಪ್ರೇಯರ್ ಅವರಿಗೆ ಶಕ್ತಿ ಇದೆ ಪ್ರಾರ್ಥನೆಗೆ. ಸಂಧ್ಯಾವನ್ನು ಏನು ಗೊತ್ತೇನೋ, ಪ್ರೇಯರ್ ಅದು ಇನ್ನೇನಲ್ಲ, ಸಂಧ್ಯಾ ವಂದನ ವದಿ ಅಭಿವಾದನ ಸ್ತುತ್ಯ ಅಂತ ಕರೆಯೋದು. ಭಗವಂತನ ಪ್ರಾರ್ಥನೆ ಎಷ್ಟು ಒಳ್ಳೇದಾಗುತ್ತೆ ಯೋಚನೆ ಮಾಡಿ. ಅದರಿಂದ ಭಜನೆಗಳು ಭಜನೆನೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಸ್ತೋತ್ರ ಇಲ್ಲಿ ಭಜನೆಯಿಂದ ಭಾಷೆ ಆಯಿತು ಅಂತ ಅವರು ಹೇಳಿದರೆ, ಆಯುರ್ವೇದ ಗ್ರಂಥದೊಳಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಬರೀತಾರೆ, ಚರಕ ಶುಶ್ರುತ ಬರೀತಾರೆ, ಅತ್ಯಂತ ಉಲ್ಬಣವಾದ ರೋಗಗಳಿಗೆ ವಿಷ್ಣು ಸಹಸ್ರನಾಮ ಹೇಳಿ ಭಾಷೆ ಆಗುತ್ತೆ ಅಂತ. ಅಂದ್ರೆ ವೈದ್ಯರು ಹೇಳಿದ್ದು ಪುರಾಣದಲ್ಲಿ ರೋಗಾರ್ಥ ಮುಚ್ಚತೆ ರೋಗ ಈ ವಿಷಯ ಬಂದ್ಬಿಟ್ಟಿದೆ ಅದು ಒಂದು. ಆ ವಿಷ್ಣು ಸಹಸ್ರದ ಬಂದ ಮಾತನ್ನ ವೈದ್ಯ ಶಾಸ್ತ್ರ ಒಪ್ಪಿಕೊಳ್ಳುತ್ತೆ, ಹೌದು ಭಾಷೆ ಆಗುತ್ತೆ ಅಂತ ಹೇಳ್ತಾರೆ. ಧನ್ವಂತರಿ ಮಂತ್ರ ಅಂತಿದೆ ಆಚಾರ್ಯ ಹೇಳ್ತಾರೆ, ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿಯು ಯಾಜೇನ ಆಚಾರ. ಈ ಧನ್ವಂತರ ಮಹಾಮಂತ್ರ, ಇದರಿಂದ ವಾಸಿಯಾಗದ ರೋಗವಿಲ್ಲ ಅಂತ ಆಚಾರ ಹೇಳ್ತಾರೆ. ಅಯಂ ಮೇ ಹಸ್ತ ಭಗವಾನ್, ಅಯಂ ಮೇ ಭಗವತ್ತರ, ಅಯಂ ಮೇ ವಿಕ್ಷ ಭೇಷಜ, ಅಯಂ ಮೇ ಶಿವಾಭಿಮರ್ಷರ. ಋಗ್ವೇದದ ಮಂತ್ರವನ್ನು ಆಚಾರ್ಯರು ಹೇಳ್ತಾರೆ. ಇದು ಧನ್ವಂತರ ವೈದಿಕ ಧನ್ವಂತರಿ ಮಂತ್ರ ಅಂತ ಕರೀತಾರೆ, ವೈದಿಕ ಧನ್ವಂತರಿ ಮಂತ್ರ. ಈ ಮಂತ್ರ ಹೇಳಿಕೊಂಡು ರೋಗಿ ಮೇಲೆ ಕೈಯಿಟ್ಟರೆ ರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಎಂತ ದೊಡ್ಡ ಸ್ಥಿತಿ, ರಾಮದೇವರು ಲಕ್ಷ್ಮಣನಿಗೆ ರಾವಣ ಬಾಣ ಹೊಡಿತಾನೆ, ಹಣೆ ಸಿಕ್ಕಾಕೊಂಡ್ಬಿಡುತ್ತೆ, ಎಚ್ಚರಬೇಕು ಲಕ್ಷ್ಮಣ ಬೀಳ್ತಾನೆ. ಆಮೇಲೆ ಹನುಮಂತ ದೇವರು ಕರ್ಕೊಂಡ್ಬಂದು ರಾಮದೇವರು ತಿಳಿತಾರೆ, ರಾಮದೇವರು ವಾಲ್ಮೀಕಿಯಲ್ಲಿ ಬರೀತಾರೆ, ಅದನ್ನು ಭದ್ರಾಚ ನಿರ್ಣಯದಲ್ಲೂ ಬರೀತಾರೆ. ರಾಮದೇವರು ಬಾಣ ಕಿತ್ತಾರೆ, ಕಿತ್ತು ಕೈ ಇಟ್ಟಿರುತ್ತಲ್ಲೇ ಸ್ವಲ್ಪ ಹೊತ್ತಿಗೆ ರಕ್ತ ಇಲ್ಲ ಏನಿಲ್ಲ, ಹಣೆ ಮೊದಲಿಂದ ಹಾಗೆ ಆಗಿದೆ, ಅದು ಗಾಯ ಆಗಿದ್ದು ಗುರುತು ಕೂಡ ಇಲ್ಲ ಸಿಬ್ಬಡಿ ಅಂತ. ಇದು ಮಿರಕಲ್ ಅದು. ಆದ್ರೆ ರಾಮದೇವರೇ ಧನ್ವಂತರಿ, ಆದ್ದರಿಂದ ಆತ ಮಾಡಿದ್ದು ತೀರ ತೀರ ದೊಡ್ಡದು. ಆದ್ರೆ ಉಳಿದ ಜನರಿಗೆ ಮಂತ್ರ ಹೇಳಿದ್ರು ವಾಸಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ವಿದ್ಯೆಯಲ್ಲಿ ಸಿಗುವ ನಮ್ಮ ಆರೋಗ್ಯಕ್ಕೂ, ವಿದ್ಯೆಯಲ್ಲಿ ಸಿಗುವ ನಮ್ಮ ಅಧ್ಯಾತ್ಮಕ್ಕೂ ನೇರ ಸಂಬಂಧ ಇದೆ. ಅಂದ್ರೆ ಇನ್ನೂ ಹೇಳೋದಾದರೆ ವಿದ್ಯೆಯ ಮುಖ್ಯವಾದ ಉದ್ದೇಶ ಸುರಿಕೆಯಲ್ಲಿ ಮೆಡಿಕಲ್ ಬೈ ಪ್ರಾಡಕ್ಟ್ ಇದ್ದ ಜೊತೆಯ ಜತೆ ಜೊತೆಯ ಮಾಡಿಕೊಡು, ಕಷ್ಟ ಹೊರತು ಬೇರೆ ಏನು ಬೇಕಿಲ್ಲ ಅದಕ್ಕೆ. ಅಷ್ಟು ಶಕ್ತಿ ಅದಕ್ಕಿದೆ. ಅನುಸಂಧಾನ ಇಟ್ಟುಕೊಂಡು ಮಾಡೋ ಅಭ್ಯಾಸ ಮಾಡಿದರೆ ಯಾವುದೇ ಹಂತದಲ್ಲೂ ಕೂಡ ನಿಮಗೆ ಅದರ ಮಹತ್ವ ಅನುಭವಕ್ಕೆ ಬಂದೇ ಬರುತ್ತೆ. ಒಟ್ಟು ಸಮಪ್ ಮಾಡೋದಾದರೆ ವಿಶೇಷನ ಮೊದಲನೇ ಅರ್ಥ, ಶಾಸ್ತ್ರದಲ್ಲಿ ಹೇಳಿದ್ದೇ ಹೊರತು ನಾವು ತಿಳ್ಕೊಂಡಿದ್ದಲ್ಲ ಅಂತ ನಾನು ತಿಳ್ಕೊಂಡ್ಬಿಡ್ತೇನೆ. ಎಷ್ಟೋ ಜನಗಳು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾವುದೋ ಗುರುಗಳು ಅಂತಾರೆ, ಏನೋ ಮಾಡ್ತಾರೆ, ಅದರಿಂದ ಪ್ರಯೋಜನ ಆಗೋದಿಲ್ಲ ಅಂತಾರೆ. ಆಗೋ ಸಂಭವನೆ ಇಲ್ಲ, ಆದರೂ ಅರ್ಥ ಇಲ್ಲ, ಆಗದೆ ಹೋದ್ರೆ ಸರಿ ಇಲ್ಲ, ಆಗದೆ ಹೋಗಿದ್ದೇ ಸರಿ, ಏನು ತಪ್ಪಲ್ಲ. ಆದರೆ ಶಾಸ್ತ್ರೋಕ್ತವಾದದ್ದಿದೆಯಲ್ಲ ಅದನ್ನು ನಾವು ನಿರ್ಧಾರಣೆ ಮಾಡಬೇಕು ಅಂತ ಶಾಸ್ತ್ರ ಮನುಸ್ಮೃತಿಯಿಂದ ಪ್ರಾರಂಭ ಮಾಡಿದರೆ ವಿಸ್ತಾರವಾದ ಗ್ರಂಥ ಅದು. ಸದಾಚಾರಕ್ಕೆ ಚಿಕ್ಕ ಗ್ರಂಥ, ಆದರೆ ಮನುಸ್ಮೃತಿಗಿಂತ ಅತ್ಯಂತ ಆಧ್ಯಾತ್ಮಿಕ ಮೌಲ್ಯ ಹೊಂದಿರತಕ್ಕಂಥ ಗ್ರಂಥ. ಅದರಿಂದ ಶುರು ಮಾಡಿಬಿಟ್ಟು ಅಲ್ಲೇ ಇರತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನು ತಪ್ಪದೆ ನಾವು ಮಾಡಿದರೆ ಆರೋಗ್ಯ ಆಯುಷ್ಯ ಎರಡು ಸುಧಾರಿಸುತ್ತೆ. ಆರೋಗ್ಯ ಸುಧಾರಣೆ ಅನುಭವಕ್ಕೆ ಬಂದ್ಬಿಡುತ್ತೆ, ಆರೋಗ್ಯ ಸುಧಾರಣೆ ಅನುಭವಕ್ಕೆ ಬರುತ್ತೆ, ಬರಷ್ಟಾಗ್ತಿರೋ ಅನುಭವಕ್ಕೆ ಬರುತ್ತೆ. ಅದನ್ನು ಯೋಚನೆ ಮಾಡಿ. ಏಕಾಚಿ ಉಪವಾಸ ಹೇಳಿದೆ, ದ್ವಾಸಿ ಬೆಳಿಗ್ಗೆ ನೋಡಿ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅಂದ್ರೆ ಅದು ಬರುತ್ತೆ ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಿರೋದೇ ನಿಮ್ ಕೈ. ಹಬ್ಬ ಇಷ್ಟು ಶಕ್ತಿ ಇದೆಯಾ ಅಂತ ನಿಮ್ಗೆ ಆಗನಿಸುತ್ತೇನೆ. ಅಷ್ಟು ಶಕ್ತಿ ಇರೋದು ಗೊತ್ತಾಗಬಹುದು, ಅನುಭವ ಮಾಡ್ಬೇಕು ಅದಕ್ಕೆ. ಅಂದ್ರೆ ಆರೋಗ್ಯದ ಅನುಭವ ನಿಮಗೆ ಬರುತ್ತೆ ಮತ್ತು ಈ ಮನಶಾಂತಿ ಅನುಭವನು ಬರುತ್ತೆ. ಅಧ್ಯಾತ್ಮ ಅಂದ್ರೆ ಬೇರೆ ಅಲ್ಲ, ಅಧ್ಯಾತ್ಮದ ಅಲ್ಟಿಮೇಟ್ ಗೋಲ್ ಅಂದ್ರೆ ಮನಶಾಂತಿ. ದೇವರ ಅನುಗ್ರಹ ಮಾಡ್ತಾರೆ, ಮನಸ್ಸಿ ನೆಮ್ಮದಿ ಸಿಗುತ್ತೆ. ಅದು ಸಿಗಬೇಕಾದ್ರೆ ಧಾರ್ಮಿಕ ವಿಧಿವಿಧಾನಕ್ಕಿಂತ ಹೊರತು ಬೇರೆ ಯಾವ ದಾರಿಯಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನು ಪರಿವರ್ತನೆ ಮಾಡೋದ್ರಿಂದ ಹಿಡಿದು ಬರೀ ನಮ್ಮದಲ್ಲ ಇನ್ನೊಬ್ಬರ ಮನಸ್ಸನ್ನು ಕೂಡ ಪ್ರಭಾವಗೊಳಿಸತಕ್ಕಂಥ ಶಕ್ತಿ ಈ ಧಾರ್ಮಿಕವಾಗಿರತಕ್ಕಂಥ ಕಾರ್ಯಗಳಿಗಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಶಾಸ್ತ್ರವೇ ಹೇಳಿರೋದು, ಸಕಾಲ ಕೇಳೋದ್ರಿಂದ ಹಿಡಿದು ಸಕಾಲಕ್ಕೆ ಮಲಗೋದ್ರವರೆಗೆ, ಸ್ನಾನದಿಂದ ಹಿಡಿದು ಸಂಧ್ಯಾವಂದಿನ ಭೋಜನದವರೆಗೆ ಎಲ್ಲವನ್ನೂ ಸೇರಿಸಿಕೊಂಡು ನಾವು ಮಾಡಿದರೆ ಬಹಳ ಅಪೂರ್ವವಾದಂಥ ಸ್ಥಿತಿ ಬರುತ್ತೆ. ಅದಕ್ಕೆ ಅತ್ಯಂತ ಮುಖ್ಯವಾದ ದೃಷ್ಟಾಂತವಾಗಿ ಆಚಮನ ಒಂದಾದರೆ ಪ್ರಾಣಾಯಾಮ ಬಹಳ ಮುಖ್ಯವಾದ ದೃಷ್ಟಾಂತ. ಅದೆಲ್ಲರೂ ಮಾಡಬಹುದು ಅಲ್ಲ, ಮಾಡಲೇಬೇಕು. ಅದರಿಂದ ಮಾಡಿ ನೋಡಿ, ಅದರ ಪ್ರಭಾವ ನಿಮಗೆ ಗೊತ್ತಾಗತ್ತೆ. ಅದೇ ಬೋಟ್ ನೀರು ಹೆಚ್ಚು ಮಾಡಲಿಕ್ಕೆ ಹೋಗ್ಬೇಕು, ಪ್ರಾಣಾಯಾಮ ಮಾಡಿ ಆಸ್ಪತ್ರೆಗೆ ಹೋದವರು ಇದ್ದಾರೆ. ಮತ್ತೆ ಬಿಡ್ಕೊಂಡು ಎಷ್ಟು ಬಿಡಬೇಕು ಗೊತ್ತಿಲ್ಲ, ತುಂಬ ಬಲ ಹೇಳ್ಕೊಂಡು ಹಾಗೆ ಬಿದ್ದು ಬಿಡ್ತಾರೆ ಅಷ್ಟೇ. ಹಾಗೆ ಮಾಡಬಾರದು, ಸ್ಲೋಲಿ ರೈಟ್ ಮಾಡಬೇಕು. ಇವತ್ತು ಯೋಗದ ಕ್ಲಾಸ್ ಹೇಳ್ಕೊಡ್ತಾರಲ್ಲ ಪ್ರಾಣಾಯಾಮ, ಅದು 100ಗೆ 94 ತಪ್ಪದು. ಗೊತ್ತಾಯ್ತು, ಸರಿಯಾದ ಪ್ರಾಣಾಯಾಮ ತಂತ್ರಜ್ಞಾನದಲ್ಲಿ ಆಚಾರ ಹೇಳ್ತಾರೆ. ಗೊತ್ತಾಯ್ತಾ, ಉಸಿರು ಬಿಡಬೇಕು, ಉಸಿರು ಎಳ್ಕೊಳ್ಬೇಕು, ಎಷ್ಟೊತ್ತು ಬಿಡಬೇಕು, ಎಷ್ಟೊತ್ತು ಎಳ್ಕೋಬೇಕು, ಎಷ್ಟೊತ್ತು ಉಸಿರನ್ನ ಹಾಗೆ ಬಂಧನ ಮಾಡಬೇಕು. ಮೂರು ಭಾಗ, ರೇಚಕ ಅಂದ್ರೆ ಉಸಿರು ಒಳಗೆ ಹಾಕೋದು, ಪೂರಕ ಅಂದ್ರೆ ಉಸಿರು ಒಳಗೆ ಹಾಕೊಳ್ಳೋದು, ಕುಂಭಕ ಅಂದ್ರೆ ಕುಂಭ ಪೂರ್ಣ ಕುಂಭದಂತೆ ಅದು ಹಿಡಿದಿಟ್ಕೊಳ್ಳೋದು. ಈ ಮೂರು ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. 1:2 ಆಮೇಲೆ 1:8 ಬಿಡಿಸುವ ಹಾರಿಸಿ ಮಾಡಬೇಕು. ಹಾಗೆ ಕ್ರಮವಾಗಿ ಹೆಚ್ಚಿಸಬೇಕು. ಆಚಾರ್ಯ ಗೋಪ್ಯ ಮಾಡಕ್ಕೆ ಹೋಗಬೇಕು. ತೋಲಿ ಹೆಚ್ಚಿಸಿ ಆ ಪ್ರಾಣಾಯಾಮ ಎಲ್ಲ ಸಿದ್ಧಿ ಕೊಡ್ತಕ್ಕಂಥದ್ದು. ಪ್ರಾಣಾಯಾಮ ಈ ದಹಿ ದೋಷ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮನುಸ್ಮೃತಿಯಲ್ಲಿ ಬರೀತಾರೆ. ಋಷಿಗಳು ದೀರ್ಘಕಾಲ ಯಾತಕ್ಕೆ ಬದುಕ್ತಾ ಇದ್ರು ಅಂದ್ರೆ ಋಷಿಯೋ ದೀರ್ಘ ಸಂಧ್ಯತ್ವ ದೀರ್ಘಮಾಯುಹು ಅವಾಪ್ನಯುಹು ಮನುಗಳು ಬರೀತಾರೆ. ದೀರ್ಘಕಾಲ ಸಂಧ್ಯಾವನ್ನೇ ಮಾಡಿದರೆ ಆಯುಷ್ಯ ದೀರ್ಘಕಾಲ ಇರುತ್ತೆ ಅಂತ ಹೇಳ್ತಾರೆ. ಯಾರು ಆಯುಷ್ಯ ಸಂಧ್ಯಾವನ್ನ ಹೆಚ್ಚು ಮಾಡ್ತಾರೋ ಅವ್ರ ಆಯುಷ್ಯ ಹೆಚ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಅಪಾರ್ಥ ಮಾಡಿಕೊಂಡು ಟೈಮ್ ಇಟ್ಕೊಂಡ್ಬಿಡೋದು. 6 ಗಂಟೆ ಕೂಡ ಎಂದು 7 ಗಂಟೆ ತೂಗುಡ್ತಾ ಕೂತ್ಕೊಂಡು ಎದ್ದು ಹೇಳಬಾರದು. ಮತ್ತೆ ಅದು ದೀರ್ಘ ಸಂಧ್ಯಾವಂದನೆ ಅಲ್ಲ. ಸಂಧ್ಯಾವನಿ ದೀರ್ಘ ಸಂದ ಸ್ಲೋ ಸಂಧ್ಯಾವನಿ ಅಂತ ಅರ್ಥ ಅಲ್ಲ. ದೀರ್ಘ ಸಂಧ್ಯಾವಂದನೆ ಅಂದ್ರೆ ಅದು ಹೇಗೆ ಅಂದ್ರೆ ಗಾಯತ್ರಿ ಜಪ ಜಾಸ್ತಿ ಮಾಡಿದ್ರೆ ದೀರ್ಘ ಸಂಧ್ಯಾವಂದನೆ ಆಗುತ್ತೆ. 10 ಮಾಡಿದ್ರೆ ಚಿಕ್ಕ ಸಂಧ್ಯಾವಂದನೆ, 100 ಮಾಡಿದ್ರೆ ಮಿಡ್ಲು, 1000 ಮಾಡಿದ್ರೆ ತುಂಬಾ ಜಾಸ್ತಿ. ಆಯುಷ್ಯ ಸಂಧ್ಯಾವಂದನೆ ಮಾಡಿ ಭದ್ರಾಚಾರ್ಯ ಕಾರಣ ಕೊಡ್ತಾರೆ. ಪ್ರಾಣಾಯಾಮ ಮಾಡ್ತಿರಲ್ಲ, ನಮ್ಮ ಆಯುಷ್ಯವನ್ನ ಕೌಂಟ್ ಮಾಡೋದು ಯಾವ್ದು ಗೊತ್ತಾ? ಡೇಟ್ ಆಫ್ ಬರ್ತ್ ಇಂದ ಕೌಂಟ್ ಮಾಡೋದಿಲ್ಲ. ಮತ್ತೆ ನಮ್ಮ ಡೇಟ್ ಇಂದ ಕೌಂಟ್ ಮಾಡೋದಿಲ್ಲ. ಕೌಂಟ್ ಮಾಡೋದು ಗಂಟೆಗಳಿಂದ ಮಾಡೋದಿಲ್ಲ, ನಮ್ಮ ಉಸಿರುಗಳಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಉಸಿರು ಬಿಡ್ತಾನೆ ಮನುಷ್ಯ ಅನ್ನೋದ್ರ ಮೇಲೆ ಅವನ ಆಯುಷ್ಯ ಎಷ್ಟು ತೀರ್ಮಾನ ಮಾಡ್ತಾರೆ. ದೇವರಿಷ್ಟು ಕೋಟ ಅಲಾಟ್ ಮಾಡ್ತಾರೆ, ಎಷ್ಟು ಉಸಿರಾಡಬೇಕು ಅಂತ ಅಲಾಟ್ ಮಾಡಿಬಿಡ್ತಾರೆ. ಅದಕ್ಕೆ ಕೊನೆಗೆ ಒಂದು ಮಾತಾಡಿ ಸತ್ತವರಿಗೆ ಲಾಸ್ಟ್ ಬ್ರೆತ್ ಅಂತ ಕರೀತಾರೆ. ಈ ಬ್ರೆತ್ ಇದು ಲಾಸ್ಟ್ ಅಂತ ಕರೀತಾರೆ. ಅಂದ್ರೆ ಕೊನೆಯ ಉಸಿರು ಬಿಟ್ಟ ಅಂತ ಉಸಿರಾಗ ರೀಸೆಂಟ್ ಆಗಿ ಕೋಟ ಇರುತ್ತಲ್ಲ, ಆ ತಿಂಗಳ ಜಾಸ್ತಿ ಕೊಡೋದಿಲ್ಲ, ಅಷ್ಟೇ ಜಾಸ್ತಿ ಕೊಡ್ತಾರಲ್ಲ. ಈ ಕೋಟ ಕೊಡೋ ಪದ್ಧತಿ ಹಾಕಿದ್ದೇ ಪರಮಾತ್ಮ ಉಸಿರಿನ ಕೋಟ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಕೂಡ ಕೋಟ ಕೊಟ್ಟಿಲ್ಲ ಅಷ್ಟೇನೆ, ಸರಿಯಾದ ಕೋಟ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಬೇಕು ನಾವು. ಪ್ರಾಣಾಯಾಮ ಮಾಡ್ತಾ ಹೋಗ್ತೇವಲ್ಲ, ಉಸಿರ ಹಿಡಿತಾ ಹೋಗ್ತೇವೆ, ಅಷ್ಟೇ ಇಲ್ಲಿ ಸೇವಾಗುತ್ತೆ. ಡೈಲಿ ಸೇವ್ ಮಾಡ್ತಾ ಹೋಗ್ತಾನೆ. ಇಷ್ಟು ಪ್ರಾಣಾಯಾಮ ಮಾಡಿ ಅಷ್ಟು ಉಸಿರು ಸೇವ ಆಯ್ತು. ಇಷ್ಟು ದಿವಸ ಉಳಿದು ಉಳಿದು ಅಷ್ಟೇ ಎಕ್ಸ್ಟೆಂಡ್ ಆಗುತ್ತೆ. ಆದ್ರಿಂದ ಉಳಿದವನು ಸತ್ತ ಅವನು ಬದುಕಿದ್ದಾನೆ. ಅದಕ್ಕೆ ಸೇಮ್ ಇದು ಸೇಮ್ ಇದು ಎಲ್ಲ ಸೇಮ್ ಕಂಡೀಷನ್ಸ್. ಒಂದೇ ಮನೆತನ, ಫ್ಯಾಮಿಲಿ ಇಷ್ಟು ಒಂದೇ ಇದೆ. ಇವನು ಸತ್ತ ಒಂದು ಬದಲು ಅವನು ಸತ್ತ ಆಮೇಲೆ ಯಾತಕ್ಕೆ ಅಂದ್ರೆ ಉಸಿರಲ್ಲಿ ವ್ಯತ್ಯಾಸವಾಗಿದೆ ಅಂತ ಹೇಳಿದ್ರು. ಉಸಿರಿನ ವ್ಯತ್ಯಾಸಕ್ಕೆ ಕಾರಣ ಈ ಪ್ರಾಣಾಯಾಮ. ಅದು ಸಂಧ್ಯಾವನ್ನೇ ಮೊದಲಾದ ಮಂತ್ರ ಅಟ್ಯಾಚ್ ಆಗಿರೋದ್ರಿಂದ ಅದನ್ನು ಗಮನಿಸಿ ಮಾಡಲು ಪ್ರಯತ್ನ ಪಡಬೇಕು. ಇದು ಒಂದು ಕಾಗೆ. ಇನ್ನು ವಿಶೇಷಾಂಶಗಳನ್ನು ಮುಂದೆ ನೋಡೋಣ. ಇವತ್ತಿನ ಬಗ್ಗೆ ಇವತ್ತು 5 ಗಂಟೆಗೆ ಕಾರ್ಯಕ್ರಮ ಉಳಿಬೇಕಾದ ಒಂದು ಒತ್ತಡ ಇದೆ. ಇವತ್ತಿನ ದಿವಸ ಬೇರೆ ಕಾರ್ಯಕ್ರಮ ಒಂದು ಯಾವುದು ಇಲ್ಲೇ ಇರೋದ್ರಿಂದ ಬೇರೆ ಖಾಲಿ ಮಾಡಬೇಕಾಗಿದೆ. ಆದ್ದರಿಂದ ಗ್ಯಾಪ್ ಏನು ಬೇಡ, ಮಧ್ಯದಲ್ಲಿ ಗ್ಯಾಪ್ ಇರೋದಿಲ್ಲ. ನೀವು ಪ್ರಶ್ನೋತ್ತರಗಳ ಕಾರ್ಯಕ್ರಮ ಇರುತ್ತೆ, ಇದು ಸಂಬಂಧಪಟ್ಟಂತೆ ನೀವು ಕೇಳಬಹುದು. ಆದಷ್ಟು ನೇರವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದರೆ ಬಹಳ ಅನುಕೂಲವಾಗುತ್ತೆ. ಇದರ ಮುಖ್ಯವಾದ ಭಾಗ ಇನ್ನೊಂದು ಇದೆ, ನಾಡಿ ಬಗ್ಗೆ ಹೇಳಬೇಕಾಗಿದೆ. ಈಗ ಬೇಡ, ಇನ್ನೊಮ್ಮೆ ಹೇಳ್ತೇನಂತವನ. ಅದೇ ಸ್ಪೆಷಲ್ ಪೂರ್ತಿಯಾಗಿ ಹೇಳಬಹುದು. ಅದು ಒಳಗೆ ನಾಡಿ ಸಿದ್ಧಿ ಮಾಡತಕ್ಕಂಥದ್ದು ಧಾರ್ಮಿಕ ಕ್ರಿಯೆ ಅತ್ಯುತ್ತಮವಾದ ಭಾಗ, ಕ್ಲೈಮ್ಯಾಕ್ಸ್. ಅದನ್ನು ಮುಂದೆ ನೋಡೋಣ. ಅದನ್ನು ಬಿಟ್ಟು ಉಳಿದ ಭಾಗದ ಬಗ್ಗೆ ಇವತ್ತೇನು ಹೇಳಿದೆ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀವು ಕೇಳಬಹುದು. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಶಮಹಂತೇನ ಪ್ರಿಯತಾಂ ಕಮಲಾದಿಯಃ.